ಸಂಜೀವಯತ್ಯಶಿಲಶಕ್ತಿಧರಸ್ವಧಾಮ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕ ವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ಅನಿಗೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಇಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಮೊದಲಿಗೆ ಸನ್ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಎಮ್ ಎನ್ ವೆಂಕಟಾಚಲಯ್ಯ ಅವರನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡಿ ಮುಂದಿನ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಭಗವದ್ಗೀತೆಯ ಸೆಂಟ್ರಲ್ ಮೆಸೇಜ್ ಏನು? ಇದು ಬಹಳ ಕುತೂಹಲ ಹುಟ್ಟಿಸ್ತಕ್ಕಂಥ ಮಾತು. ಸಾಮಾನ್ಯವಾಗಿ ಇವತ್ತೊಂದು ಧರ್ಮ ಗ್ರಂಥ ತುಂಬ ಜನಕ್ಕೆ ತಲುಪೋದು ಬಹಳ ಕಷ್ಟ. ಇವತ್ತು ನಾವು ಯಾವುದೇ ಮತೀಯ ಗ್ರಂಥ ಇನ್ನೊಂದು ಮತದವರ ಆಚರಣೆಗೆ ಪಾತ್ರವಾಗೋದು ಬಹಳ ವಿರಳ. ಭಗವದ್ಗೀತೆ ಗ್ರೇಟ್ ಎಕ್ಸೆಪ್ಷನ್. ಜಗತ್ತಿನ ಯಾವುದೇ ಒಬ್ಬ ವಿಚಾರವಂತ ಭಗವದ್ಗೀತೆ ಅಂದ ತಕ್ಷಣ ಅದಕ್ಕೆ ಗೌರವ ಕೊಡ್ತಾನೆ. ಇದು ಧರ್ಮ ಒಂದು ಯಾವುದೇ ದೇಶಾತೀತವಾದ ಕಾಲಾತೀತವಾದ ಜನಾಂಗಕ್ಕೆ ಮೀರಿದಂತಹ ಒಂದು ಗೌರವ ಪಡೆದಿರತಕ್ಕಂಥ ಏಕಮಾತ್ರ ಕೃತಿ ಅಂದರೆ ಅದು ಭಗವದ್ಗೀತೆ ಮಾತ್ರ. ಇವತ್ತು ಬೇರೆ ಧರ್ಮ ಗ್ರಂಥಗಳ ಬಗ್ಗೆ ಇತರ ಧರ್ಮೀಯರು ಪ್ರಶಂಸೆ ಮಾಡಿ ಬರೆಯೋದನ್ನು ನಾವೆಲ್ಲರೂ ಕಾಣೋದಿಲ್ಲ. ಭಗವದ್ಗೀತೆ ಬಗ್ಗೆ ಹಾಗಲ್ಲ. ತೀರಾ ಅತ್ಯಾಧುನಿಕರಾಗಿರ್ತಕ್ಕಂಥ ನಾಸ್ತಿಕರಿಂದ ಹಿಡಿದು ತೀರ ವಿರುದ್ಧ ಧರ್ಮದ ಮತ್ತು ವಿದೇಶಿಯರ ವಿಧರ್ಮರು ವಿಧರ್ಮೀಯರು ವಿದೇಶಿಯರು ಅವರು ಸಹ ತುಂಬ ಕೊಂಡಾಡ್ತಕ್ಕಂಥ ಗ್ರಂಥ ಅಂದರೆ ಶ್ರೀಮದ್ ಭಗವದ್ಗೀತೆ. ಇದು ದೊಡ್ಡ ಮೊದಲ ಆಶ್ಚರ್ಯವೇ ಅದರಲ್ಲಿರೋದು. ಮತ್ತು ಭಗವದ್ಗೀತೆ ಇನ್ನೊಂದು ಬಹಳ ವಿಶೇಷ ಅಂದರೆ ಇದು ಯಾತಕ್ಕೆ ಪ್ರಸಿದ್ಧ? ತುಂಬ ಜನ ಭಗವದ್ಗೀತೆ ಧಾರ್ಮಿಕ ಗ್ರಂಥ, ಭಗವಂತನ ಬಗ್ಗೆ ಹೇಳುತ್ತೆ, ಆ ರೀತಿ ಓದೋ ಜನ ಇದ್ದೇ ಇದ್ದಾರೆ. ಅದು ಮೊದಲಿಂದ ನಡ್ಕೊಂಡು ಬಂದಿದೆ. ಇತ್ತೀಚೆಗೆ ಭಗವದ್ಗೀತೆಯನ್ನು ಜನ ಎಷ್ಟು ಮತ್ತೆ ಮೆಚ್ಚುತ್ತಾರೆ ಅಂದರೆ ಭಗವದ್ಗೀತಾ ಆ್ಯಂಡ್ ಕೌನ್ಸೆಲಿಂಗ್ ಅಂತ ಉಪಯೋಗಿಸ್ತಾರೆ, ಭಗವದ್ಗೀತಾ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಉಪಯೋಗಿಸ್ತಾರೆ, ಭಗವದ್ಗೀತಾ ಆ್ಯಂಡ್ ಸೈಕಾಲಜಿ ಅಂತ ಉಪಯೋಗಿಸ್ತಾರೆ. ಈಗ ಭಗವದ್ಗೀತೆಯನ್ನು ಅನೇಕ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಹೊಸ ಪ್ರವೃತ್ತಿ ಇತ್ತೀಚೆಗೆ ಬಂದಿದೆ. ಸಾಮಾನ್ಯವಾಗಿ ಕೆಲವು ಗ್ರಂಥಗಳು ಕಾಲ ಬಾಧಿತವಾಗುತ್ತೆ, ಸ್ವಲ್ಪ ಕಾಲದ ಮೇಲೆ ಅದಕ್ಕೆ ಬೆಲೆ ಸಿಗೋದಿಲ್ಲ. ಇವತ್ತು ಸಿನಿಮಾ ನಾಟಕಗಳನ್ನು ನೋಡಿ, ಶತದಿನೋತ್ಸವ 25 ವೀಕ್ಸ್ ಫಿಫ್ಟಿ, ಆಮೇಲೆ ಹೆದರಲ್ಲ ಹೋಗ್ಬಿಡ್ತ, ನಾಪತ್ತೆ ಇರೋದಿಲ್ಲ ಅವೆಲ್ಲ ಕೂಡ. ಭಗವದ್ಗೀತೆ ಹಾಗಲ್ಲ. ಎವರ್ ಗ್ರೀನ್ ಅಂತೀವಿ, ಎವರ್ ನ್ಯೂ, ಎವರ್ ರಿಲೆವೆಂಟ್ ಆಗಿರೋ ವರ್ಕ್, ಎವರ್ ರಿಲೆವೆಂಟ್. ಆಶ್ಚರ್ಯ ಅಂದರೆ ಅದರ ಗಾತ್ರ ಬಹಳ ಚಿಕ್ಕದು. ಇಡೀ ಜಗತ್ತಿನೊಳಗೆ ಅತಿ ಚಿಕ್ಕ ಗಾತ್ರದ ಧರ್ಮಗ್ರಂಥ ಅಂದರೆ ಭಗವದ್ಗೀತೆನೆ. ಇನ್ನೊಂದು ಆಶ್ಚರ್ಯ, ಅದು ಮಹಾಭಾರತದಲ್ಲಿ ಏನು ಬರುತ್ತಲ್ಲ, ಅತಿ ದೊಡ್ಡ ಧರ್ಮಗ್ರಂಥ ಅಂದರೆ ಮಹಾಭಾರತನೇ. ಇದು ಎರಡು ಕಾಂಬಿನೇಷನ್. ಇದು ಅತಿ ದೊಡ್ಡ ಧರ್ಮಗ್ರಂಥ ಮಹಾಭಾರತ, ಅತಿ ಚಿಕ್ಕ ಧರ್ಮಗ್ರಂಥ ಭಗವದ್ಗೀತೆ, ಎರಡು ಒಂದರಲ್ಲಿ ಒಂದಿದೆ ಎಂಬುದೇ ಬಹಳ ಮುಖ್ಯವಾದ ಇನ್ನೊಂದು ಮುಖ. ಅದು ಇದರಿಂದ ನಮಗೆ ಅರ್ಥ ಆಗುತ್ತೆ. ಕೆಲವು ದೊಡ್ಡ ಗ್ರಂಥ ಬೇಕು ಅಂತಾರಲ್ಲ, ಅವರು ಮಹಾಭಾರತ ಓದಿ ಅಂತ ಹೇಳಬೇಕು. ತುಂಬ ಚಿಕ್ಕರಂತ ಬೇಕು ಅಂತ ಹೇಳ್ತಾರಲ್ಲ, ಭಗವದ್ಗೀತೆ ಓದಿ ಅಂತ ಹೇಳಬೇಕು. ಈ ರೀತಿ ಕಾಂಬಿನೇಷನ್ ಸಾಧ್ಯವಾಗಿದ್ದು ಮಹಾಭಾರತಕ್ಕೆ ಮಾತ್ರ ಅಂತ ಅರ್ಥ ಮಾಡಿಕೊಂಡ್ರೆ ಅದೇ ಒಂದು ಮಿರಕಲ್ ಅದು. ಇನ್ನು ಭಗವದ್ಗೀತೆಯನ್ನು ಒಪ್ತೇನೆ ಅಂದರೆ ಯಾವುದೇ ಧರ್ಮಕ್ಕೆ ಬ್ರಾಂಡ್ ಮಾಡೋದಿಲ್ಲ ಮನುಷ್ಯನನ್ನು. ಆಶ್ಚರ್ಯ ಅಂದರೆ ಒಂದು ಬೈಬಲ್ ಓದ್ತೇನೆ ಅಂತ ತಿಳ್ಕೊಳ್ಳಿ, ಕುರಾನ್ ಓದ್ತೇನೆ ಅಂತ ತಿಳ್ಕೊಳ್ಳಿ, ತಕ್ಷಣ ಧರ್ಮಕ್ಕೆ ಐಡೆಂಟಿಫೈ ಆಗಿಬಿಡ್ತಾರೆ. ಭಗವದ್ಗೀತೆ ಓದ್ತೇನೆ ಅಂದರೆ ಹಾಗಾಗೋದಿಲ್ಲ. ತೀರಾ ಇವತ್ತು ಅನೇಕ ಜನಗಳು ಆಧುನಿಕರು ದೇವರನ್ನೇ ಒಪ್ಪದೇ ಇದ್ದವರು ಭಗವದ್ಗೀತೆಯನ್ನು ಒಪ್ತೀನಿ ಅಂತ ಹೇಳ್ತಾರೆ. ಅದರ ಒಂದು ಟೀಚಿಂಗ್ಸ್ ಏನಿದೆ, ಸೆಂಟ್ರಲ್ ಐಡಿಯಾ ಏನಿದೆ, ಬಹಳಷ್ಟು ಜನರಿಗೆ ಉಪಯುಕ್ತವಾಗುತ್ತೆ ಅನ್ನೋ ಮಾತಾಡ್ತಾರೆ. ಅಂದರೆ ಇಷ್ಟು ಅತ್ಯಪೂರ್ವವಾಗಿ ಜಗತ್ತಿಗೆಲ್ಲ ಮುಟ್ಟಿರ್ತಕ್ಕಂಥ ಕೃತಿ ಭಗವದ್ಗೀತೆ. ಅಂತಹ ಭಗವದ್ಗೀತೆಯನ್ನು ಯಾವ ಮುಖದಲ್ಲಿ ನೋಡಿದ್ರೂ ಹೊಸ ಹೊಸ ನಮಗೆ ಬೆಳಕನ್ನು ಕೊಡುತ್ತೆ. ಮೂಲತಃ ನೊಂದವರಿಗೆ ಭಗವದ್ಗೀತೆ ಕೊಡ್ತಕ್ಕಂಥ ಸಂದೇಶ ಬಹಳ ದೊಡ್ಡದು. ಅರ್ಜುನ ಆ ಸ್ಥಿತಿಯಲ್ಲಿದ್ದೇ ಅದನ್ನು ಕೇಳಿತ್ತು. ಕರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಭಿತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನೀಗ ಕರ್ತವ್ಯ ಮುಖನಾಗಿದ್ದೇನೆ, ಕಾರ್ಪಣ್ಯದ ದೋಷಕ್ಕೆ ಒಳಗಾಗಿ ನನ್ನ ನೈಜವಾಗಿರ್ತಕ್ಕಂತಹ ಸಾಮರ್ಥ್ಯ ಕುಗ್ಗಿ ಹೋಗಿದೆ. ನಾನೀಗ ದಿಕ್ಕು ಕಾಣದವನಾಗಿದ್ದೇನೆ. ನನಗೆ ಶ್ರೇಯಸ್ಸನ್ನು ಉಪದೇಶ ಮಾಡುವಂತ ಭಗವಂತನನ್ನು ಅರ್ಜುನ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಉಪದೇಶವನ್ನು ಮಾಡ್ತಾನೆ ಅನ್ನು ಬಹಳ ಮುಖ್ಯ. ಇದು ದಿಕ್ಕು ತೋಚದವನಿಗೆ ದಿಕ್ಕು ತೋರಿಸ್ತಕ್ಕಂಥ ಗ್ರಂಥ ಭಗವದ್ಗೀತೆ. ಹೆಚ್ಚು ರಿಲೆವೆಂಟ್ ಆಗೋದು. ದಿಕ್ಕು ತೋಚೋದು ಬಡವರು ಅಂತ ತಿಳ್ಕೊಂಡಿರ್ತೇವೆ, ತಪ್ಪು. ಶ್ರೀಮಂತರಿಗೂ ದಿಕ್ಕು ತೋಚೋದಿಲ್ಲ. ಬಡವರು ದಿಕ್ಕು ತೋರಿಸ್ತೇವೆ ಸತ್ತರೆ ನಾವು ಪಾಪ ದುಡ್ಡಿದ್ದಿಲ್ಲ ದಿಕ್ಕು ತೋಚಲ್ಲ ಅಂತ ತಿಳ್ಕೊಂಡಿರ್ತೇವೆ. ಆದರೆ ಭಾರಿ ಶ್ರೀಮಂತರು ದಿಕ್ಕು ತೋರಿಸ್ತೇವೆ ಸಾಯ್ತಾರೆ ಅಂತ ಪೇಪರ್ ನೋಡಿದ್ರೆ ಗೊತ್ತಾಗತ್ತೆ. ದಿನ ಬೆಳಗಾದರೆ ಅಂತ ಅನೇಕ ಸಮಸ್ಯೆಗಳು ಬರುತ್ತೆ. ಅದೆಲ್ಲ ಇವತ್ತಿನ ದಿವಸ ಯಾವುದೇ ಒಂದು ಗ್ರಂಥ ನಮ್ಮ ನಿತ್ಯ ಜೀವನಕ್ಕೆ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿಯನ್ನು ತಂದುಕೊಳ್ತಕ್ಕಂಥ ಉಪದೇಶವನ್ನು ಮತ್ತು ಅದರ ಒಂದು ಮಾರ್ಗವನ್ನು ಹೇಳಿರ್ತಕ್ಕಂಥ ಕೃತಿ ಅಂದರೆ ಭಗವದ್ಗೀತೆ. ಭಗವದ್ಗೀತೆಯನ್ನು ಓದಿದ ವ್ಯಕ್ತಿ ಒಳ್ಳೆ ಇಂಜಿನಿಯರ್ ಆಗ್ತಾನೆ, ಭಗವದ್ಗೀತೆಯನ್ನು ಓದಿದ್ರೆ ಒಳ್ಳೆ ಡಾಕ್ಟರ್ ಆಗ್ತಾನೆ, ಭಗವದ್ಗೀತೆ ಓದಿದ್ರೆ ಒಳ್ಳೆ ನ್ಯಾಯವಾದಿ ಆಗ್ಲಿಕ್ಕೆ ಬರುತ್ತೆ, ಭಗವದ್ಗೀತೆ ಓದಿದ್ರೆ ಒಳ್ಳೆ ವ್ಯಾಪಾರಿ ಆಗ್ತಾನೆ, ಭಗವದ್ಗೀತೆ ಓದಿದ್ರೆ ಒಳ್ಳೆ ತಂದೆ ಆಗ್ತಾನೆ, ಭಗವದ್ಗೀತೆ ಓದಿದ್ರೆ ಒಳ್ಳೆ ಮಗನಾಗ್ತಾನೆ, ಭಗವದ್ಗೀತೆ ಓದಿದ್ರೆ ಒಳ್ಳೆ ಸ್ನೇಹಿತನಾಗ್ತಾನೆ. ಅದು ಇಟ್ ಇಸ್ ಆಲ್ ಫಾರ್ ಆಲ್ ಭಗವದ್ಗೀತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯ ಹಿರಿಮೆ ಎಷ್ಟು ಶ್ರೇಷ್ಠ ಅಂತ ನಮಗೆ ತಿಳಿಯುತ್ತೆ. ಆದ ಹಿನ್ನೆಲೆಯಲ್ಲಿ ಅದರ ಭಗವದ್ಗೀತೆಯ ಸೆಂಟ್ರಲ್ ಥೀಮ್ ಏನು, ಸೆಂಟ್ರಲ್ ಮೆಸೇಜ್ ಏನು ಅಂತ ಕೇಳಿದರೆ ಇದು ಒಂದು ಆಶ್ಚರ್ಯ. ಎಲ್ಲರಿಗೂ ಕೂಡ ನಮಗೆ ಬೇಕಾದ ಮೆಸೇಜೇ ಹೇಳುತ್ತೆ ಅಂತ ಕಾಣುತ್ತೆ. ಅವರಿಗೆ ಅದ್ವೈತದವರಿಗೆ ಅದ್ವೈತನೇ ಹೇಳಿದೆ ಅಂತ ಅನಿಸುತ್ತೆ, ವಿಶಿಷ್ಟಾದ್ವೈತಿಗಳಿಗೆ ವಿಶಿಷ್ಟಾದ್ವೈತನೇ ಹೇಳಿದೆ ಅನಿಸುತ್ತೆ, ನಾಸ್ತಿಕರಿಗೆ ನಂಪರ ಇದೆ ಭಗವದ್ಗೀತೆ ಅನಿಸುತ್ತೆ, ವರ್ಣಾಶ್ರಮ ಒಪ್ಪೋರಿಗೆ ವರ್ಣಾಶ್ರಮ ಒಪ್ಪೋದನ್ನು ಚಾತುರ್ವರ್ಣ್ಯ ಮಯಾ ಸೃಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ, ಒಪ್ಪದೇ ಇದ್ದವರಿಗೆ ಸ್ವೇ ಸ್ವೇ ಕರ್ಮಣ್ಯ ಭಿರತಃ ಸಿದ್ಧಿಂ ವಿಂದತಿ ಮಾನವ, ನಿಮ್ಗೆ ಕೆಲಸ ಮಾಡ್ಕೊಂಡು ಹೋಗೋ ನೋಡಿದೆ ನಮ್ಮ ವಿಷಯನೇ ಹೇಳುತ್ತೆ ಅನಿಸುತ್ತೆ. ಮತ್ತೆ ನಾಸ್ತಿಕರಿಗೂ ಪ್ರಿಯ, ಆಸ್ತಿಕರಿಗೂ ಬಹಳ ಪ್ರಿಯ. ಈ ರೀತಿ ಒಂದು ನೀರಿದೆ, ಯಾರು ಬೇಕಾದ್ರೂ ಕುಡಿಬಹುದಲ್ಲ ಆ ಟೈಪ್ ನೀರು ಕುಡಿಲಿಕ್ಕೆ ಬರುತ್ತೆ, ಅಡುಗೆ ಮಾಡಕ್ಕೆ ಬರುತ್ತೆ, ಸ್ನಾನ ಮಾಡಕ್ಕೆ ಬರುತ್ತೆ, ಹೇಗಿರುತ್ತೋ ಹಾಗೆ ವಿಶ್ವತೋಮುಖವಾದಂಥ ಉಪಯೋಗವನ್ನು ಭಗವದ್ಗೀತೆಯಿಂದ ಕಾಣಬಹುದು. ಅದಕ್ಕೆ ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಅಂತ ಏನು ಕರೀತೇವೆ. ಭಗವದ್ಗೀತೆಗೆ 100% ಇದೆ, ಅದಕ್ಕೆ ನೂರಕ್ಕೆ ನೂರರ ಮಟ್ಟಿಗೆ ಅತ್ಯಂತ ಪ್ರಾಯೋಗಿಕವಾದ ಮಹತ್ವ ಹೊಂದಿರತಕ್ಕಂಥ ಗ್ರಂಥ ಭಗವದ್ಗೀತೆ. ಆ ಹಿನ್ನೆಲೆಯಲ್ಲಿ ಗೊಂದಲಕ್ಕೂ ಕಾರಣವಾಗೋದು ಅದರಿಂದನೇ. ಅದ್ವೈತನೂ ಇದರಲ್ಲಿದೆ, ದ್ವೈತನೂ ಇದೆ, ವಿಶಿಷ್ಟಾದ್ವೈತನೇ ಇದೆ, ನಾಸ್ತಿಕ್ಯನೂ ಇದೆ, ಎಲ್ಲ ಹೇಳ್ತಾ ಹೋದಾಗ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಲ್ಲ, ಭಗವದ್ಗೀತೆ ಅಷ್ಟು ಆತ್ಮೀಯತೆ ಹುಟ್ಟಿಸ್ತಾನೆ, ನಿಜವಾದ ಅರ್ಥದಲ್ಲಿ ಏನನ್ನು ಹೇಳುತ್ತೆ ಅನ್ನೋದು ಬಹಳ ಕುತೂಹಲದ ವಿಷಯ. ಆ ಒಂದು ವಿಷಯವನ್ನು ಶ್ರೀಮನ್ ಮಧ್ವಾಚಾರ್ಯರು ಸ್ಪಷ್ಟ ಬಿಡಿಸಿ ಹೇಳುತ್ತಾರೆ. ನಮಗೆ ಇನ್ನೊಂದು ಆಶ್ಚರ್ಯವಾಗೋದು, ಭಗವದ್ಗೀತೆಯ ನಿಜವಾದ ಅರ್ಥವನ್ನು ತಿಳಿದವರ ಸಂಖ್ಯೆ ಬಹಳ ಕಡಿಮೆ. ಅದನ್ನು ಮೆಚ್ಚೋರೆಲ್ಲ ಅರ್ಥ ತಿಳಿದು ಮೆಚ್ಚುತ್ತಾ ಇಲ್ಲ. ಆದರೆ ಅರ್ಥ ತಿಳಿದ್ರೆ ಬೆಚ್ಚಿಗೆ ತುಂಬ ಜಾಸ್ತಿ ಆಗುತ್ತೆ, ಅದನ್ನು ಮೆಚ್ಚಬೇಕು ನಾವು. ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೌರವ ತುಂಬ ಜಾಸ್ತಿ ಆಗುತ್ತೆ ಅದರ ಮೇಲೆ. ಆ ರೀತಿ ತಿಳಿಸಿದ ಹಿರಿಮೆ ಮಧ್ವಾಚಾರ್ಯರು. ಅನ್ಫಾರ್ಚುನೇಟ್ಲಿ ಜಗತ್ತಿಗೆ ಮುಟ್ಟಿಲ್ಲ ಮಧ್ವಾಚಾರ್ಯರು ಕಂಡ ಭಗವದ್ಗೀತೆಯ ಒಂದು ಉಪದೇಶ ಜಗತ್ತಿಗೆ ಮುಟ್ಟೇ ಇಲ್ಲ ಅನ್ನೋಕ್ಕೆ ಮಾಧ್ವರಿಗೆ ಮುಟ್ಟಿಲ್ಲ. ಇನ್ನೂ ಹೇಳಬೇಕು ಅಂದರೆ ಮಾಧ್ವರಿಗೆ ಸರಿಯಾಗಿ ಮುಟ್ಟಿಲ್ಲ. ನಮ್ಮಲ್ಲಿ ಗ್ರಂಥಗಳನ್ನು ಅವಳ ಮುಖ್ಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಓದೋ ಪದ್ಧತಿಯೇ ಬಹಳ ಕಡಿಮೆ ಇದೆ. ಮತ್ತು ಭಗವದ್ಗೀತೆಯನ್ನು ಮಧ್ವಾಚಾರ್ಯರು ಅನೇಕ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಭಗವದ್ಗೀತಾ ಭಾಷ್ಯ ಒಂದು ಗ್ರಂಥ, ಭಗವದ್ಗೀತಾ ತಾತ್ಪರ್ಯ ಇನ್ನೊಂದು ಗ್ರಂಥ. ಭಗವದ್ಗೀತಾ ಭಾಷ್ಯನೂ ಅವರೇ ಬರೆದರು. ಅದು ಬಹಳ ಚಿಕ್ಕ ವಯಸ್ಸಲ್ಲಿ ಬರೆದ ಗ್ರಂಥ. ಸುಮಾರು ಅದನ್ನು ಬರೆದಾರೆ ಆಚಾರ್ಯರಿಗೆ ಸುಮಾರು 16 ವರ್ಷ ಅಷ್ಟೇ. ಗೀತಾ ಭಾಷ್ಯ ಬರೆದಾಗ ಮಧ್ವಾಚಾರ್ಯ ವಯಸ್ಸು ಒಂದು 16 ವರ್ಷ. ಗೀತಾ ತಾತ್ಪರ್ಯ ಬರೆದು ಇದು ಯಾವ ಕಾಲ ಅಂತ ಮಧ್ವದಲ್ಲಿ ಹೇಳಿಲ್ಲ. ಪ್ರಾಯ ಅದು ಸುಮಾರು 50ರ ಅನಂತರ ಬರೆದ ಗ್ರಂಥ. ಆದರೆ ವಿಚಾರದಲ್ಲಿ ಯಾವ ರೀತಿ ಅತ್ಯಂತ ಸ್ಫುಟವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಹಿರಿಮೆಯನ್ನು ತೋರಿಸ್ತಾರೆ ಆಚಾರ್ಯರು. ಮತ್ತೆ ಯಾರೂ ಹೇಳದೇ ಇರತಕ್ಕಂತಹ ಒಂದು ದೊಡ್ಡ ವಿಷಯ ಭಗವದ್ಗೀತೆಯ ಬಗ್ಗೆ ಆಚಾರ್ಯ ಹೇಳಿತ್ತು ಅಂದರೆ, ಭಗವದ್ಗೀತೆಗೆ ಅತಿ ಕಡಿಮೆ ಅಂದರೆ 10 ಅರ್ಥಗಳಿವೆ. ಇದು ಮೊದಲ ಬಾರಿಗೆ ಹೇಳಿದ್ದು ಮಧ್ವಾಚಾರ್ಯರು. ಒಂದರ್ಥವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದೇ ಮನುಷ್ಯ ಕಷ್ಟ. 10 ಅರ್ಥಗಳಿವೆ ಅವ್ರು ಹೇಳ್ತಾರೆ. ಮಹಾಭಾರತ ಎಂಥ ಗ್ರಂಥ ಅಂದರೆ, ಯಸ್ಮಿನ್ ದಶಾರ್ಥಾಹ ಸರ್ವತ್ರ ನ ಜ್ಞೇಯಾಹ ಸರ್ವ ಜಂತುಭಿಹಿ. ಮಹಾಭಾರತದಲ್ಲಿ ಅತಿ ಕಡಿಮೆ ಅಂದರೆ 10 ಅರ್ಥ ಇವೆ ಅಂತ ಹೇಳಿ ಭಗವದ್ಗೀತೆ ಅದರೊಳು ಬಂದಿರೋದ್ರಿಂದ ಅದಕ್ಕೂ ಅತಿ ಕಡಿಮೆ ಅಂದರೆ 10 ಅರ್ಥಗಳಿವೆ. ವಿಷ್ಣು ಸಹಸ್ರನಾಮಕ್ಕೆ ಮಾತ್ರ ಒಂದೊಂದಕ್ಕೂ 100 ಅರ್ಥ ಇವೆ ಅಂತ ಹೇಳ್ತಾರೆ. ತ್ರಯೋರ್ಥಾಹ ಸರ್ವವೇದೇಶು ದಶಾರ್ಥಾಹ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಇದು ಸ್ಕಂದವಚೋ ಯಸ್ಮಾತ್. ಋಗ್ಭಾಷ್ಯದಲ್ಲಿ ಸ್ಕಂದ ಪುರಾಣದ ಮಾತನ್ನು ಕೊಟ್ಟು ಆಚಾರ್ಯರು ಅದರ ಬಗ್ಗೆ ವಿಶೇಷ ಬೆಳಕನ್ನು ಚೆಲ್ತಾರೆ. ಅಂದರೆ 10 ಅರ್ಥಗಳಿವೆ. ಅದರ ಜೊತೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಹಾಗಿದ್ರೆ 10 ಅರ್ಥ ಇವೆ ಅಂತ ಹೇಳಿದ್ದೀರಿ, ನಮ್ಮಲ್ಲಿ ಮಾತಿದೆ, ನ ಪ್ರತಿಜ್ಞಾ ಮಾತ್ರೇಣ ಅರ್ಥ ಸಿದ್ಧಿ. ಹೇಳಿದ ಮಾತ್ರಕ್ಕೇನು ವಿಷಯ ಪ್ರೂವ್ ಆಯಿತು ಅಂತೇನೂ ಅಲ್ಲ. ಅದು ಎಸ್ಟಾಬ್ಲಿಷ್ ಮಾಡಬೇಕಲ್ಲ ಅಂದರೆ ಗೀತಾ ಭಾಷ್ಯದಲ್ಲಿ ಒಂದು ವಿಧವಾದ ಅರ್ಥವನ್ನು ತೋರಿಸ್ತಾರೆ, ಗೀತಾ ತಾತ್ಪರ್ಯ ಮತ್ತೊಂದು ವಿಧವಾದ ಅರ್ಥವನ್ನು ತೋರಿಸ್ತಾರೆ, ಅಂದರೆ ಪ್ರೂವ್ ಮಾಡ್ತಾರೆ ಅದನ್ನು. ಅದರ ಜೊತೆಗೆ ತಮ್ಮ ಭಾಗವತ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳಲ್ಲಿ ಸಂಬಂಧಪಟ್ಟ ಅನೇಕ ಅರ್ಥಗಳು ಮತ್ತೆ ಹೇಳ್ತಾರೆ. ಅವೆಲ್ಲ ಕ್ರೋಢೀಕರಿಸಿಕೊಂಡಿರೋ ಆಚಾರ್ಯರು ಭಗವದ್ಗೀತೆಯ ಬಗ್ಗೆ ಚೆಲ್ಲಿದ ಬೆಳಕು ಬಹಳ ಅಪೂರ್ವವಾದದ್ದು. ಅದನ್ನು ಸ್ವಲ್ಪ ನಾವು ಗಮನಿಸಿ ನೋಡ್ತೇವೆ ಈಗ ಎಲ್ಲಿ ಅಂತ ಹೇಳಿ ಅರ್ಥ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇಷ್ಟು ಸೂಕ್ಷ್ಮವಾದಂತಹ ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನು ಓದಬೇಕು. ಮುಂದೆ ಜಯತೀರ್ಥರು ಗೀತಾಭಾಷ್ಯಕ್ಕೆ ಪ್ರಮೇಯ ದೀಪಿಕೆಯನ್ನು ಬರೆದರು, ಅವರೇನೆ ಗೀತಾ ತಾತ್ಪರ್ಯಕ್ಕೆ ನ್ಯಾಯ ದೀಪಿಕೆಯನ್ನು ಬರೆದರು. ರಾಘವೇಂದ್ರ ಸ್ವಾಮಿಗಳು ಎರಡರ ಮೇಲೂ ಕೂಡ ಭಾವದೀಪ ಅಂತ ಬರೆದಿದ್ದಾರೆ. ರಘುತ್ತಮ ಸ್ವಾಮಿಗಳು ಮೊದಲಾದವರು, ವಾದಿರಾಜ ಸ್ವಾಮಿಗಳು ಅವರೆಲ್ಲ ವ್ಯಾಖ್ಯಾನಗಳನ್ನು ಬರೀತಾರೆ. ರಾಯರು ವಾದಿರಾಜ ಸ್ವಾಮಿಗಳು ಭಗವದ್ಗೀತಾ ಲಕ್ಷಾಲಂಕಾರ ಅಂತ ಹೇಳಿ ಅವರ ಮಹಾಭಾರತ ಲಕ್ಷಾಲಂಕಾರದಲ್ಲಿ ಭಗವದ್ಗೀತೆಗೆ ಸಂಬಂಧಪಟ್ಟ ಹೊಸ ಅರ್ಥಗಳನ್ನು ಅನೇಕ ಹೇಳುತ್ತಾರೆ. ಅದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತ್ತಿಯಲ್ಲಿ ಪ್ರತಿ ಶ್ಲೋಕಕ್ಕೂ ಕೂಡ ಭಾಷ್ಯ, ತಾತ್ಪರ್ಯ, ಪ್ರಮೇಯ ದೀಪಿಕ, ನ್ಯಾಯ ದೀಪಿಕ, ಅದರ ಹಿಂದಿನ ಟಿಪ್ಪಣಿಗಳು ಎಲ್ಲದರ ಅರ್ಥವನ್ನು ಕ್ರೋಢೀಕರಿಸಿ ತಿಳಿಸಿಕೊಡ್ತಾರೆ. ಇದಿಷ್ಟು ಗೀತೆಯ ಬಗ್ಗೆ ನಮ್ಮ ಮಧ್ವಾಚಾರ್ಯರ ದೃಷ್ಟಿಯನ್ನು ಪೂರ್ತಿ ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟು ಗ್ರಂಥಗಳ ಒಂದು ಸಾಮಗ್ರಿ ನಮ್ಮ ತಲೆಯಲ್ಲಿರಬೇಕು, ಅದೆಲ್ಲ ಗಮನಿಸಿರಬೇಕು. ನೀವು ಗೀತೆಯ ಬಗ್ಗೆ ಮಾಧ್ವ ಸಾಹಿತ್ಯ ಎಷ್ಟಿದೆ, ದ್ವೈತ ಸಾಹಿತ್ಯ ಎಷ್ಟು ವಿಶಾಲವಾಗಿದೆ. ಈ ದೃಷ್ಟಿಯಲ್ಲೂ ಒಂದು ಆಶ್ಚರ್ಯ ಅಂದರೆ, ಬೇರೆ ಮತದಲ್ಲಿ ಗೀತೆಗಳ ಬಗ್ಗೆ ಆಯಾ ಮತಾಚಾರ್ಯರು ಒಂದೊಂದು ಗ್ರಂಥ ಬರೆದಿದ್ದಾರೆ. ಶಂಕರಾಚಾರ್ಯರ ಒಂದು ಗ್ರಂಥ ಇದೆ, ರಾಮಾನುಜಾಚಾರ್ಯರ ಒಂದೇ ಗ್ರಂಥ ಇದೆ, ಮಧ್ವಾಚಾರ್ಯರ ಎರಡು ಗ್ರಂಥಗಳಿವೆ. ಮೊಟ್ಟ ಮೊದಲ ಬಾರಿಗೆ ಒಂದೇ ಭಗವದ್ಗೀತೆಯ ಮೇಲೆ ಎರಡು ಗ್ರಂಥಗಳನ್ನು ಕೊಟ್ಟಿದ್ದು ಮಧ್ವಾಚಾರ್ಯರು, ಜೊತೆಗೆ ಎರಡು ಹೊಸ ಹೊಸ ಅರ್ಥಗಳನ್ನು ಹೇಳಿದ್ದು ಮಧ್ವಾಚಾರ್ಯರೇನೆ. ಆ ಉಳಿದ ಮತಗಳಲ್ಲಿ ಅವರು ಬರೆದ ಆಚಾರ್ಯರ ಗ್ರಂಥಗಳ ಮೇಲೆ ಅಲ್ಲಲ್ಲಿ ಒಂದು ಟೀಕೆ ಟಿಪ್ಪಣಿ ಬಿಟ್ಟರೆ ಹೆಚ್ಚು ಸಾಹಿತ್ಯ ಇಲ್ಲ. ಆದರೆ ನಮ್ಮಲ್ಲಿ ಮಾತ್ರ ದೊಡ್ಡ ವ್ಯಾಪಕವಾದ ಸಾಹಿತ್ಯ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇದನ್ನು ತೋರಿಸೋದೇನು ಅಂದರೆ, ಭಗವದ್ಗೀತೆಯ ಅರ್ಥ ವ್ಯಾಪ್ತಿ ತುಂಬ ದೊಡ್ಡದು ಅಂತ ಹೇಳೋದು ನಿದರ್ಶನ ಇದೆ. ಅರ್ಥ ಯಾವಾಗ ಹೆಚ್ಚೆಚ್ಚಿರುತ್ತೆ, ಹೆಚ್ಚೆಚ್ಚು ಸಾಹಿತ್ಯ ಅದರ ಮೇಲೆ ಬರುತ್ತೆ. ಭಗವದ್ಗೀತೆಯ ಮೇಲೆ ಅಷ್ಟು ಸಾಹಿತ್ಯ ಬಂದಿರೋದು ಮಾತ್ರ ಭಾರಿ ಆಶ್ಚರ್ಯಕರ. ಆಗ ನಮಗೆ ನಿಜವಾದ ಭಗವದ್ಗೀತೆಯ ವೈಶಿಷ್ಟ್ಯ ತಿಳಿಯುತ್ತೆ. ಈ ಹಿನ್ನೆಲೆಯಲ್ಲಿ ಅದರ ಮುಖ್ಯಾರ್ಥ ಏನಿರಬಹುದು ಅಂತ ಪ್ರಶ್ನೆ ಬಂದರೆ, ಮಧ್ವಾಚಾರ್ಯರು ತಮ್ಮ ಗೀತಾ ತಾತ್ಪರ್ಯ ನಿರ್ಣಯ ಅನ್ನೋ ಎರಡನೇ ಗ್ರಂಥದಲ್ಲಿ ಒಂದೇ ಮಾತಿನಲ್ಲಿ ಸಮಾಪ್ ಮಾಡ್ತಾರೆ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಸರ್ವ ಸರ್ವೇಷಾಂ ಪರಮೋ ಧರ್ಮ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಸರ್ವೇಷಾಂ ಪರಮೋ ಧರ್ಮ. ತಮ್ಮಗೆ ವಿಹಿತವಾದ ವೃತ್ತಿಯಿಂದ ಭಗವಂತನಾದ ಶ್ರೀಹರಿಯನ್ನ ಭಕ್ತಿಯಿಂದ ಸರ್ವಕರ್ಮ ಸಮರ್ಪಣೆ ಮಾಡಿ ಆರಾಧನೆ ಮಾಡೋದೇನೆ ಎಲ್ಲರಿಗೂ ಮುಖ್ಯವಾದ ಧರ್ಮ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಸರ್ವೇಷಾಂ ಪರಮೋ ಧರ್ಮ. ಈ ಸರ್ವೇಷಾಂ ಪದ ಮುಖ್ಯ. ಯಾವುದೇ ಒಂದು ಜಾತಿಗೆ, ಒಂದು ಕೂಮಿಗೆ ಹೊರಟ ಗ್ರಂಥ ಭಗವದ್ಗೀತೆ ಅಲ್ಲ. ಇಟ್ಸ್ ಫಾರ್ ಆಲ್. ಸರ್ವೇಷಾಂ ಪರಮೋ ಧರ್ಮ ಒಂದು ಮುಖ. ಇನ್ನೊಂದು ಮುಖ, ನಾರಾಯಣ ದ್ವಿಟ್ ತದರುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ನಾರಾಯಣ ದ್ವೇಷಿಗಳು ಮತ್ತು ಅವನ ಅನುಯಾಯಿಗಳು ಅಂತ ಏನಿರ್ತಾರೆ, ನಾರಾಯಣ ದ್ವೇಷಿಗಳು ಅನುಯಾಯಿಗಳು ಅಂತ ಇರ್ತಾರಲ್ಲ, ಅವರು ಅವರ ನಿಗ್ರಹ ಮಾಡೋದು ಸರ್ವರ ಮೂಲಭೂತವಾದ ಕರ್ತವ್ಯ. ತದ್ವಿರುದ್ಧ ಸರ್ವೋಪ್ಯ ಧರ್ಮ, ಇದಕ್ಕೆ ವಿರುದ್ಧವಾದದ್ದೆಲ್ಲ ಅಧರ್ಮ ಅಂತ ಭಗವದ್ಗೀತೆ ಹೇಳುತ್ತೆ ಅಂತ ಆಚಾರ್ಯರು ಸಮರಿಯನ್ನು ಕೊಡ್ತಾರೆ. ಇನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ, ಇನ್ನೂ ಇಟ್ಟುಕೊಂಡ್ರೆ ಭಗವದಾರಾಧನಮೇವ ಪರಮೋ ಧರ್ಮ. ಇನ್ನೂ ಹೇಳಬೇಕಾದ್ರೆ ಎಲ್ಲರೂ ಭಗವಂತನ ಆರಾಧನೆ ಮಾಡದೆ ಎಲ್ಲರಿಗೂ ಮುಖ್ಯವಾದ ಧರ್ಮ. ಆರಾಧನೆ ಹೇಗೆ ಮಾಡಬೇಕು ಅಂದರೆ ಭಕ್ತ್ಯ, ಭಕ್ತಿಯಿಂದ ಮಾಡಬೇಕು, ಇಲ್ಲದ ಹೋದ್ರೆ ಅಲ್ಲ. ಭಕ್ತಿಯಿಂದ ಮಾಡಬೇಕು, ಆರಾಧನೆ ಮಾಡಬೇಕು. ಅದಕ್ಕೆ ಮಾಧ್ಯಮ ಯಾವುದು ಅಂದರೆ ಸ್ವವಿಹಿತ ವೃತ್ಯ, ತಮ್ಮ ಪಾಲಿಗೆ ವಿಹಿತವಾದ ವೃತ್ತಿಯಿಂದನೇ ಮಾಡಬೇಕು. ನಾವು ಗೌರ್ಮೆಂಟ್ ಸರ್ವಿಸ್ ಮಾಡಬೇಕು ಅಂತ ತಿಳ್ಕೊಬೇಕು. ಲೆಕ್ಚರರ್ ಇದ್ದಾರೆ, ಅವರೇನು ಗೌರ್ಮೆಂಟ್ ಸರ್ವಿಸ್ ಮಾಡಬೇಕು ಅಂದರೆ ತಾನು ಪಾಠ ಪ್ರವಚನ ಮಾಡಿಕೊಂಡೇನೆ ಸರ್ಕಾರ ಸೇವೆ ಮಾಡಬೇಕು. ಒಬ್ಬ ಪೊಲೀಸರ ಆಫೀಸರ್ ಇದ್ದಾರೆ, ಅವನೇನು ಮಾಡಬೇಕು? ರಕ್ಷಣೆ ಕೊಡ್ತಾನೆ, ಅವನು ಕಾಣಬೇಕು. ಸೈನಿಕ, ಅವನು ಶತ್ರುಗಳ ವಿರುದ್ಧ ಹೋರಾಡ್ತಾನೆ, ಅವನು ಸೇವೆ ಮಾಡಬೇಕು. ಅಟೆಂಡರು ಕ್ಲಾಸ್ನಲ್ಲೇನೆ, ಅವನ ಸೇವೆ ಏನು? ತನ್ನ ವಿಹಿತವಾಗಿರ್ತಕ್ಕಂತಹ ಕ್ಲಾಸ್ ಫೋರ್ ಕೆಲಸ ಅದನ್ನು ಮಾಡಿಯೇ ಸೇವೆ ಮಾಡಿ. ಎಲ್ಲರೂ ಗೌರ್ಮೆಂಟ್ ಸರ್ವೆಂಟ್ಸೇ, ಎಲ್ಲರ ಕೆಲಸ ಒಂದೇ ಅಲ್ಲ. ಎಲ್ಲ ಸರ್ಕಾರಿ ಸೇವೆನೇ, ಎಲ್ಲರೂ ಸರ್ಕಾರವನ್ನು ಒಪ್ಪೋರೇನೆ, ಸೇವೆ ಮಾತ್ರ ಒಂದೇ ರೀತಿ ಮಾಡ್ತಾ ಇಲ್ಲ. ಅವು ಯಾವ ಕೆಲಸ ಅವರು ಪ್ರಿಸ್ಕ್ರೈಬ್ ಮಾಡಿದರೆ ಅದರ ಮಾತ್ರ ಮಾಡ್ತಾರೆ. ಅದಕ್ಕೆ ಸ್ವವಿಹಿತ ವೃತ್ತಿ ಇದು ಬಹಳ ಮುಖ್ಯ. ಪರೀಕ್ಷೆ ವಿದ್ಯಾರ್ಥಿಗಳೆಲ್ಲ ಹೋಗ್ತಾರೆ, ತಮಗೆ ಯಾವ ಟೆಕ್ಸ್ಟ್ ಪ್ರಿಸ್ಕ್ರೈಬ್ ಆಗಿರ್ತೋ ಅದನ್ನು ಹೇಗೆ ತಯಾರು ಮಾಡ್ಕೊಂಡು ಓದ್ಕೊಂಡು ಹೋಗ್ತಾರೋ ಆ ರೀತಿಯಲ್ಲಿ ಓದೋದು ಎಲ್ಲರಿಗೂ ಕಾಮನ್, ಪಾಸ್ ಆಗೋದು ಎಲ್ಲರ ಉದ್ದೇಶ. ಆದರೆ ಓದೋ ಟೆಕ್ಸ್ಟ್ ಮಾತ್ರ ಪ್ರಿಸ್ಕ್ರೈಬ್ ಆಗಿರೋದು ಮಾತ್ರ. ನಮ್ಮ ಧರ್ಮ ಯಾವುದು, ಕರ್ಮ ಯಾವುದು, ವೃತ್ತಿ ಯಾವುದು ಅಂದರೆ ನಮಗೆ ಯಾವುದು ಪ್ರಿಸ್ಕ್ರೈಬ್ ಆಗಿದೆ ಅದರ ಮೂಲಕವಾಗಿ ಆರಾಧನೆ ಮಾಡಬೇಕು. ಇದು ಬಹಳ ಮುಖ್ಯವಾದಂತಹ ಸಂದೇಶ ಅಂತ ಒಂದು ಮಾತಿನಲ್ಲಿ ತಿಳಿಸ್ತಾರೆ. ಮುಂದೆ ಭಗವದ್ಗೀತೆಯ ಬಗ್ಗೆ ಒಂದು ಬಹಳ ಸಾಮಾನ್ಯವಾಗಿ ಓದೋರಿಗೆ ಗೊತ್ತಾಗೋದೇನು ಅಂದರೆ ಅದು ಕರ್ಮಯೋಗ ಹೇಳ್ತಕ್ಕಂಥ ಗ್ರಂಥ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ಇದು ಭಗವದ್ಗೀತೆಯ ಅತ್ಯಂತ ಮುಖ್ಯ ಶ್ಲೋಕಗಳಲ್ಲಿ ಒಂದು. ಎರಡನೇ ಅಧ್ಯಾಯದಲ್ಲಿ ಬರುತ್ತೆ, ಕರ್ಮಣಿ ಏವ ಅಧಿಕಾರಃ ತೇ, ಕರ್ಮಣಿ ಏವ ಅಧಿಕಾರಃ ತೇ. ಯಾರು ತಪ್ಪಾಗಿ ಓದಿಬಿಡ್ತಾರೆ, ಕರ್ಮಣ್ಯೇ ವ್ಯಾಧಿಕಾರಸ್ಥೆ ಅಂತ ಓದೋರು ಸಿಗ್ತಾರೆ. ವ್ಯಾಧಿ ಪ್ರಶ್ನೆ ಬಂದಿಲ್ಲ ಅಲ್ಲಿ. ಕರ್ಮಣೇವ ಅಧಿಕಾರಃ ತೇ, ಅಧಿಕಾರ ಅಂದರೆ ನೀನು ಯಾವುದಕ್ಕೆ ಕಾಂಪಿಟೆನ್ಸ್ ಇರೋದು, ನಿನಗೆ ಕರ್ತವ್ಯ ಕರ್ಮ ಮಾಡಲಿಕ್ಕಷ್ಟೇ. ಮಾ ಫಲೇಶು ಕದಾಚನ, ಫಲದಲ್ಲಿ ಮಾತ್ರ ಸರ್ವಥಾ ಅಲ್ಲ, ಕರ್ತವ್ಯದ ನಿನಗೆ ಅಧಿಕಾರ, ಫಲದಲ್ಲಿ ಅಲ್ಲ. ಇದು ಆ ಶ್ಲೋಕದಲ್ಲಿ ಮೊದಲನೇ ಭಾಗ, ಇದು ಪೂರ್ವಾರ್ಥ, ಬಹಳ ಮುಖ್ಯ. ಇದು ಆಶ್ಚರ್ಯ, ಇಲ್ಲೇ ಕನ್ಫ್ಯೂಷನ್ ಆಗಿರೋದು. ಈ ಶ್ಲೋಕ ಎಲ್ಲರೂ ಹೋಗ್ತಾರೆ, ಅರ್ಥ ವಿಚಿತ್ರಾರ್ಥವನ್ನು ಮಾಡ್ತಾರೆ. ಕರ್ಮಯೋಗವನ್ನು ಒತ್ತಿ ಹೇಳಿದ ಶ್ಲೋಕ ಭಗವದ್ಗೀತೆಯಲ್ಲಿ ಇದು. ಕರ್ಮಣೀಯವ ಅಧಿಕಾರ ತೇ, ನೋಡೋದಕ್ಕೆ ಏನನ್ಸುತ್ತೆ ಗೊತ್ತಾ? ಇದು ನಿನಗೆ ಕರ್ಮದಲ್ಲಿ ಅಧಿಕಾರ ಉಂಟು, ಫಲದಲ್ಲಿ ಅಲ್ಲ. ಇಷ್ಟೇ ಅರ್ಥವನ್ನು ತುಂಬಾ ಜನ ಬರೆದರು, ಮಧ್ವಾಚಾರ್ಯರವರೆಗೆ ಎಲ್ಲರೂ ಬರೆದ ಅರ್ಥ ಇಷ್ಟೇ ಆಗಿತ್ತು. ಇದಕ್ಕಿಂತ ಹೆಚ್ಚು ಯಾರೂ ಬರೆಯಲಿಲ್ಲ. ಕರ್ತವ್ಯ ಕರ್ಮದಲ್ಲಿ ಅಧಿಕಾರ ನಿನಗೆ, ಫಲ ಕೇಳೋದ್ರಲ್ಲ. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತಾ, ಅರ್ಥ ಏನಿದಕ್ಕೆ? ಫಲವನ್ನು ಕರ್ಮವನ್ನು ಮಾಡು, ಫಲ ಕೇಳಬೇಡ ಅಂದರೆ ಇದು ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥ ಒಂದು ತಂತ್ರ. ಇದ್ರ ಮೇಲೇ ಕೆಲವು ಪುಸ್ತಕ ಬಂದಿದೆ, ಭಗವದ್ಗೀತೆ ಮತ್ತು ಮಾರ್ಕ್ಸ್ವಾದ ಅಂತ ಒಂದು ಪುಸ್ತಕ ಬಂದಿದೆ, ಭಾಳಷ್ಟು ನವಕರ್ನಾಟಕ ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದೆ. ಭಗವದ್ಗೀತೆ ಎಂಬುದು ಅದು ಕಾರ್ಮಿಕ ವಿರೋಧಿ ರೀತಿ ಹೇಳ್ತಕ್ಕಂಥ ಗ್ರಂಥ. ಏಕೆ? ಕೆಲಸ ಮಾಡಿ ಫಲ ಕೇಳಬೇಡಿ ಅಂದರೆ ಕೆಲಸ ಮಾಡಿ ಸಂಬಳ ಕೇಳಬೇಡಿ ಅಂತ ಅರ್ಥ. ಅಂದರೆ ಜನಗಳನ್ನು ಮೋಸ ಮಾಡ್ತಕ್ಕಂಥ ವಾಕ್ಯ ಇದು. ಆದ್ದರಿಂದ ಭಗವದ್ಗೀತೆ ಒಳ್ಳೆಯ ಗ್ರಂಥ ಅಲ್ಲ ಅಂತ ಅವರು ವಾದ. ಅರ್ಥ ಮಾಡಿಕೊಂಡ್ರೆ ಇವರು ಏನು ಆಕ್ಷೇಪ ಮಾಡಿದ್ದಾರೆ ತಪ್ಪು ಅಂತ ಹೇಳೋದು ಕಷ್ಟ. ನಾವು ಯಾತಕ್ಕೆ ಎಲ್ಲ ಅರ್ಥ ಬರೆದು ಅದನ್ನೇನೆ ಮಧ್ವಾಚಾರ್ಯರಿಗೆ ಮುಂಚಿತವಾಗಿ ಯಾರ್ಯಾರು ಅರ್ಥ ಬರೆದಿದ್ರು ಎಲ್ಲ ಅಷ್ಟೇ ಅರ್ಥ ಬರೆದಿದ್ರು. ಕರ್ಮವನ್ನು ಮಾಡು, ಫಲವನ್ನು ಕೇಳಬೇಡ. ಇದು ಹೇಗಾಗುತ್ತೆ ಅಂದರೆ ಯಾರ ಕೆಲಸ ಕೇಳ್ಕೊಂಡು ಬಂದ, ಕೆಲಸ ಬೇಕಾ ಕೊಡ್ತೇನೆ ಅಂತ ಕೊಟ್ಟುಬಿಟ್ಟ. ಒಂದು ದಿವಸ ಫುಲ್ ಕೆಲಸ, ಬೆಂಗಳೂರಿಗೆ ಬಂದ, ಬೆಳಿಗ್ಗೆ 6 ಗಂಟೆಗೆ ಇಳಿದ ಟ್ರೈನ್ನಿಂದ, ರಿಕ್ಷಾದಲ್ಲಿ ಕೂತ, ಇಡೀ ರಾತ್ರಿ 12:30 ರೌಂಡ್ ಓಡಿಸಿದೆ ಅವರನ್ನು. ಆ ಎಕ್ಸ್ಟೆನ್ಷನ್ ಈ ಎಕ್ಸ್ಟೆನ್ ಎಲ್ಲ ಓಡಿಸಿದೆ. ರಾತ್ರಿ 12 ಆಯಿತು, ಇಳಿದ, ಹೊರಟ. ಸರ್ ದುಡ್ಡು ಅಂದ. ಅರೆ ನೀ ಗೀತೆ ಓದಿಲ್ವಾ? ಕರ್ಮಣ್ಯೇ ವಾಧಿಕಾರಸ್ಥೇ ಅಷ್ಟೇ, ಮಾ ಫಲೇಶು ಕದಾಚ. ರಿಕ್ಷಾ ಓಡಿಸೋದು ನಿನ್ನ ಕೆಲಸ, ಫಲ ಕೇಳಬಾರದು. ಈ ಮಾತು ಹೇಳಿದರೆ ಏನಾಗುತ್ತೆ ಜನಗಳಿಗೆ? ಜನ ಹಾಳಾಗಿ ಹೋಗ್ತಾರೆ. ಇದರಿಂದ ಅವನಿಗೆ ಕೆಲಸ ಕೇಳಿದ, ಲೆಕ್ಚರ್ ಪೋಸ್ಟ್ ಕೊಟ್ಟ, ಕೆಲಸ ಕೊಟ್ಟರು. ಒಂದು ಸಂಬಳ ಕೇಳಕ್ಕೆ ಹೋದಾಗ ಅವನಿಗೆ ಕೆಲಸ ಕೇಳಿದ್ದೆ, ದುಡ್ಡು ಕೇಳಿಲ್ಲ, ಕೆಲಸ ಕೊಟ್ಟಿದ್ದೇವೆ ಅಷ್ಟೇ, ಸಂಬಳ ಇಲ್ಲ. ಈ ಮಾತಾಡಿದ್ರೆ ಏನಾಗುತ್ತೆ? ಮೋಸ ಅಲ್ವಾ ಇದು ಒಂದು? ಈ ರೀತಿ ಆರೋಪಣೆ ಮಾಡ್ತಾರೆ. ಇದು ಕ್ಲಾರಿಫಿಕೇಶನ್ ಯಾರೂ ಕೊಡಲಿಲ್ಲ, ಗಮನಿಸಬೇಕು. ಮಧ್ವಾಚಾರ್ಯಗಿಂತ ಮುಂಚೆ ಯಾರೂ ಕ್ಲಾರಿಫಿಕೇಶನ್ ಕೊಡಲಿಲ್ಲ. ಅದರಿಂದಾಗಿನೇ ಭಗವದ್ಗೀತೆಯನ್ನು ಯಾಂತ್ರಿಕವಾಗಿ ಒಪ್ಪಿದವರು ಕೆಲವರು, ಈ ರೀತಿ ಅರ್ಥ ಮಾಡಿಕೊಂಡು ಬೈದವರು ಕೆಲವರು ಆಗ್ತಾರೆ. ಈ ಆಶ್ಚರ್ಯ, ಮಧ್ವಾಚಾರ್ಯರ ಅರ್ಥ ಓದಿ ನಿಮಗೆ ಎಷ್ಟು ಆಶ್ಚರ್ಯವಾಗುತ್ತೆ. ಕರ್ಮಯೋಗದ್ದು ಅಂದರೆ ಆಚಾರ್ಯ ಹೇಳ್ತಾರೆ, ಕರ್ಮದಲ್ಲಿ ನಿನಗೆ ಅಧಿಕಾರ, ಫಲದಲ್ಲಿ ಅಲ್ಲ ಅಂತ ಭಗವದ್ಗೀತೆ ಹೇಳಲಿಲ್ಲ. ಮಧ್ವಾಚಾರ್ಯ ಹೇಳಿದ್ದು ಫಸ್ಟ್ ಟೈಮ್ ಹೇಳಿದ್ದ ಆಚಾರ್ಯ, ಕರ್ಮದಲ್ಲಿ ನಿನಗೆ ಅಧಿಕಾರ, ಫಲದಲ್ಲಿ ಅಲ್ಲ ಅಂತ ಭಗವದ್ಗೀತೆ ಹೇಳಲಿಲ್ಲ. ಕರ್ಮದಲ್ಲೂ ಅಧಿಕಾರ, ಫಲದಲ್ಲೂ ಅಧಿಕಾರ. ಇದು ಕರೆಕ್ಟ್. ಕೆಲಸನೂ ಮಾಡು, ಸಂಬಳನೂ ಕೇಳು, ಏನು ತಪ್ಪಿಲ್ಲ. ಇವತ್ತು ಕೋರ್ಟ್ ಕಚೇರಿಗೆ ಹೋದರೆ ಇಷ್ಟು ದಿವಸ ಕೆಲಸ ಮಾಡಿಸ್ಕೊಂಡಿದ್ದಾರೆ, ಸಂಬಳ ಕೊಟ್ಟಿಲ್ಲ ಅಂತ ಹೋದರೆ ಎಲ್ಲ ಕೋರ್ಟಲ್ಲೂ ಅದು ಕೇಸ್ ಉಳಿಯುತ್ತೆ. ಕೆಲಸ ಮಾಡಿಸ್ಕೊಂಡಿದ್ದೀರ, ಹೌದು, ನನ್ನ ಸ್ಯಾಲ್ರಿ ಕೊಡಿ, ಕೋರ್ಟ್ ಆರ್ಡರ್ ಮಾಡುತ್ತೆ, ಇಲ್ಲ ಅಂತ ಹೇಳೋದೇ ಇಲ್ಲ. ಮಧ್ವಾಚಾರ ಅದೇ ಅರ್ಥವನ್ನೇ ಬರೆದರು. ನೀವು ಕೆಲಸವನ್ನು ಮಾಡಿ ಫಲವನ್ನು ಕೇಳಿ ತಪ್ಪಲ್ಲ ಅಂತ ಹೇಳಿಬಿಟ್ಟು. ಅರೆ ಆಶ್ಚರ್ಯ, ಭಗವದ್ಗೀತೆಯಲ್ಲಿರೋದೇನು ಮಹಾಫಲೇಶು ಕದಾಚಾರ ಅಂತ ಇದೆಯಲ್ಲ ಅಂತ ಕೇಳಿದರೆ ಆಚಾರ ಫಸ್ಟ್ ಟೈಮ್ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ, ಭಗವದ್ಗೀತೆ ಫಲವನ್ನು ಕೇಳಿಬೇಡಿ ಅಂತ ಹೇಳಲಿಲ್ಲ. ಫಲದಲ್ಲಿ ಎರಡು ಫಲ ಇವೆ, ಪ್ರೈಮರಿ ಫ್ರೂಟ್, ಸೆಕೆಂಡರಿ ಫ್ರೂಟ್ ಅಂತಿದೆ. ಸೆಕೆಂಡರಿ ಫ್ರೂಟ್ ಕೇಳಬೇಡಿ, ಇದು ಮಧ್ವಾಚಾರ್ಯ ಬರೆದ ಅರ್ಥ. ಪ್ರೈಮರಿ ಫ್ರೂಟ್ ಕೇಳಲೇಬೇಕು ಪ್ರತಿಯೊಬ್ಬರು ಕೂಡ, ಸೆಕೆಂಡರಿ ಫ್ರೂಟ್ ಕೇಳಬಾರ್ದು. ಪ್ರೈಮರಿ ಫ್ರೂಟ್ ಯಾವುದು? ಅದೇ ಭಗವದ್ ಆರಾಧನವೇವ ಪರಮೋ ಧರ್ಮ. ಜ್ಞಾನ ಭಕ್ತಿ ವೈರಾಗ್ಯಗಳು ಪ್ರೈಮರಿ ಫ್ರೂಟ್. ಅದು ಸಂಧ್ಯಾವನ್ನೇ ಮಾಡ್ತಿರೋ ಜ್ಞಾನ ಭಕ್ತಿ ವೈರಾಗ್ಯ ಫಲ. ಯಾರೋ ನೀರು ಕೇಳಿದ್ರು, ನೀರು ಕೊಟ್ಟರು, ಜ್ಞಾನ ಭಕ್ತಿ ವೈರಾಗ್ಯ ಫಲ. ಯಾರೋ ನಿಮಗೆ ಆಹಾರ ಕೇಳಿದ್ರು ಕೊಟ್ಟರು, ಹಣ್ಣು ಕೇಳಿದ್ರು ಕೊಟ್ಟರು, ಜ್ಞಾನ ಭಕ್ತಿ ವೈರಾಗ್ಯ ಫಲ. ಆಚಾರ್ಯರು ಬರೀತಾರೆ, ಅಥೋ ಜ್ಞಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಅದಕ್ಕೆ ಆಚಾರ್ಯರ ಭಾಷ್ಯ, ಪ್ರತಿಯೊಂದು ಕೆಲಸವನ್ನು ಮಾಡಿ. ಜ್ಞಾನ ಯಾರೋ ಟೈಮ್ ಕೇಳಿದ್ರು ಎಷ್ಟು ಅಂತೇಳಿ ಹೇಳಿದ, ಯಾತಕ್ಕೆ? ಪ್ರಾಣಾಯಾಮೋ ವಾಸುದೇವಂ ಅಷ್ಟೇ. ಪ್ರತಿಯೊಂದು ಕೆಲಸವನ್ನು ಹರಿಪ್ರೀತಿಯ ಉದ್ದೇಶದಿಂದ ಕೇಳಿ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಮತ್ತೆ ಮಹಾಫಲೇಶು ಕದಾಚನ ಯಾತಕ್ಕೆ ಅಂದರೆ, ಸೆಕೆಂಡರಿ ಫ್ರೂಟ್ ಕೇಳಿಬೇಡಿ. ಸೆಕೆಂಡರಿ ಫ್ರೂಟ್ ಅಂತ ಕೇಳಿದರೆ ಆಗ ನಮಗೆ ಕಠೋಪನಿಷತ್ ಅರ್ಥ ಆಗುತ್ತೆ. ನಚಿಕೇತನನ್ನು ಯಮದೇವರು ಕೇಳ್ತಾರೆ, ಮೂರು ವರ ಕೇಳು ಅಂತ ಹೇಳ್ತಾರೆ. ಮೊದಲ ವರ ಕೇಳ್ತಾರೆ, ನಮಗೆ ಬೇಡ, ಮೂರನೇ ವರ ಕೇಳು ಅಂತ ಹೇಳಿದಾಗ ನಚಿಕೇತ ನನಗೆ ಬ್ರಹ್ಮಸ್ವರೂಪ ಹೇಳಬೇಕು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅದನ್ನು ಕೇಳೋದಿಲ್ಲ ನಾನು, ದೇವೈರಪಿ ಅತ್ರ ವಿಚಿಕಿತ್ಸಿತಂತೆ. ದೇವತೆಗಳು ವಿಜ್ಞಾಸ ಮಾಡೋ ದೊಡ್ಡ ವಿಷಯ ಅದೆಲ್ಲ ಬೇಡ, ನಿನಗೆ ಬೇರೆ ಏನಾದ್ರು ಕೊಟ್ಬಿಡ್ತೇನೆ, ಬೇಕಾದ್ದು ಕೇಳು. ಇಡೀ ಭೂಮಿ ಬೇಕಾ ಕೊಡ್ತೇನೆ, ರಾಜ್ಯ ಬೇಕಾ ಕೊಡ್ತೇನೆ, ನಿನಗೆ ಆನೆಗಳು ಬೇಕಾ, ಕುದುರೆಗಳು ಬೇಕಾ, ಕನ್ಯೆಯರು ಬೇಕಾ, ರಥ ಬೇಕಾ, ಅಥವಾ ಚಿರಂಜೀವಿ ಆಗಬೇಕಾ, ಬೇಕಾದ ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಅದೆಲ್ಲ ಬೇಡ, ನನಗೆ ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿರ್ತಾರೆ. ಆಗಲಿ ಉಪಯೋಗಿಸ್ತಾರೆ ಶ್ರೇಯಃ ಪ್ರೇಯ, ಶ್ರೇಯಸ್ ಪ್ರೇಯಸ್ ಅಂದರೆ ಪ್ರೇಯಸ್ಸನ್ನು ಕೇಳಬೇಡ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಶ್ರೇಯಸ್ಸನ್ನು ಕೇಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಮದೇವರು ಅಷ್ಟೆಲ್ಲ ಹೇಳಿದ ನಚಿಕೇತ ಏನು ಮಾಡ್ತಾನೆ, ನನಗೆ ಇದ್ಯಾವುದೂ ಬೇಕಿಲ್ಲ, ನನಗೆ ಪ್ರಶ್ನೆಗೆ ಉತ್ತರನೇ ಬೇಕು ಅಂತ ಹೇಳ್ತಾರೆ. ಆಗ ಯಮದೇವರು ಹೇಳ್ತಾರೆ, ಭಲೇ ನಚಿಕೇತ ನೀನು ಗೆದ್ದೆ ಅಂತ ಹೇಳ್ತಾರೆ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಮುಂಚೆ ಶುರು ಮಾಡ್ತಾರೆ. ಅಲ್ಲಿ ನಚಿಕೇತನಿಗೆ ಯಮದೇವರು ಹೇಳಿದ್ದು, ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿತ್ತು. ಕಠೋಪನಿಷತ್ತಿಗೂ ಭಗವದ್ಗೀತೆಗೂ ತುಂಬ ಸಂಬಂಧ ಇದೆ. ಎಷ್ಟೋ ಶ್ಲೋಕರಲ್ಲಿ ಕೋಟ್ ಮಾಡ್ತಾರೆ ಇದರೊಳಗೆ, ಸರ್ವೇ ವೇದಾಯ ತದಮಾಮನಂತಿ, ಇದರ ವೇಡಿ ಎಲ್ಲ ಪೂರ್ತಿ ಭಗವದ್ಗೀತೆಯಲ್ಲಿ ಬರುತ್ತೆ. ಅಜೋ ನಿತ್ಯ ಶಾಶ್ವತ ಓಯಂ ಪುರಾಣ ನ ಜಾಯತೆ ಬ್ರಯತೆ ವಾ ಕದಾಚಿತ. ಇದ ಕಠೋಪನಿಷತ್ತಿನ ಮಾತುಗಳು ವಿಷ್ಣು ಕೂಡ. ಅಲ್ಲಿ ವ್ಯತ್ಯಾಸ ಇಷ್ಟೇ, ಅಲ್ಲಿ ಯಮದೇವರು ನಚಿಕೇತ, ಇಲ್ಲಿ ಕೃಷ್ಣದೇವರು ಎದುರಿಗೆ ಅರ್ಜುನ. ಆತ ಹೋಗಿದ್ದಾನೆ, ಫಲ ಕೇಳ್ತಾ ಇದ್ದಾನೆ. ಆಗ ಅವರು ಹೇಳ್ತಾರೆ, ಯಾವ್ದು ಲೌಕಿಕ ಫಲವನ್ನು ಕೂಡ ನಾನು ಬೇಕಾದ್ರೆ ಕೊಡ್ತೇನೆ ಅಂತ ಹೇಳಿ ಅದು ಕೊಡಬೇಡಿ ಅಂತ ಹೇಳಿದ್ರು. ಅದನ್ನ ಕೊಡೋದು ಬೇಡ, ನನಗೆ ಬೇಕಾಗಿದ್ದು ಮುಖ್ಯ ಪ್ರಶ್ನೆಗೆ ಉತ್ತರ. ಆಗ ಅವರು ಉದ್ದೇಶ ಮಾಡಿದ ಕಠೋಪನಿಷತ್ತಾಗಿ ಜಗತ್ತಿಗೆಲ್ಲ ಟೆಕ್ಸ್ಟ್ ಆಗಿ ಬಂತು. ಇಲ್ಲಿ ಕೃಷ್ಣನು ಹೇಳ್ತಿರೋದು, ಅಮುಖ್ಯ ಫಲಗಳನ್ನು ಕೇಳಬೇಡಿ, ಮುಖ್ಯ ಫಲಗಳನ್ನು ಕೇಳದೆ ಬಿಡಬೇಡಿ. ಉದಾಹರಣೆಗೆ ಮಠಕ್ಕೋದ ಸೇವೆಗೆ ಕೊಟ್ಟ, ಏನು ಫಲ ಕೇಳಬೇಕೀಗ? ನಾ ಇಬ್ಬರು ಊಟಕ್ಕೆ ಹಾಕ್ಬೇಕು ನೀವು ಗೊತ್ತಾಯ್ತು ಅಂತ ಕೇಳಿದ, 50 ರೂಪಾಯಿ ಬರೆಸಿದ್ದಾನೆ, 2 ಊಟ ಹಾಕಬೇಕು ಅಂತ ಕೇಳಿದ, ಇದನ್ನು ಕೇಳಬೇಡಿ ಅಂತ ಹೇಳಿದ. ಮತ್ತೇನು, ತಾಯಿ ಪ್ರಸಾದ ಕೊಡಿ, ಅದನ್ನು ಒಪ್ಪಿಕೊಳ್ಳಿ. ಪ್ರಸಾದ ಕೇಳಬೇಕೆ ಹೊರತು ಎಂದು ಕೂಡ ಪ್ರಸಾದನೂ ಬೇಡ ಅಂತ ಹೇಳಿದ್ರೆ ಮಹಾ ಮೂರ್ಖರಾಗಿಬಿಡ್ತಾರೆ. ಸೇವೆ ಕೊಟ್ಟ ನೋಡಿ, ಗೀತೆ ಹೇಳಿದೆ, ಏನು ತಗೋ ಸ್ವಾಮಿ ಮಂತ್ರ ಹೇಳ್ತಿ ಕೊಟ್ಟರು, ಸ್ವಾಮಿ ಗೀತೆ ಓದಿಲ್ಲ ನಿಮಗೆ, ಮಂತ್ರ ಹೇಳ್ತಿ ನನಗೆ ಬೇಡ ಅಂತ ಹೇಳಿಬಿಟ್ಟ. ಗೀತೆಯನ್ನು ತಪ್ಪರ್ಥ ಮಾಡಿಕೊಟ್ಟಿದ್ದಾರೆ, ನನಗೆ ಮಂತ್ರ ಹಾಕ್ಸಿದ್ದೇ ಬೇಕು, ಆದರೆ ಫಲ ನನಗೆ ಬೇಡ, ಬೇರೆ ಏನೋ ಫಲ ಕೊಡ್ತೀರಲ್ಲ ಅದು ನನಗೆ ಬೇಡ, ನೀವು ಅನುಗ್ರಹ ಬೇಕು. ಇದು ಈ ಕಾನ್ಸೆಪ್ಟ್ ಫಸ್ಟ್ ಟೈಮ್ ಹೊರಗೆ ಹಾಕಿದ್ದು ಮಧ್ವಾಚಾರ್ಯ. ಇಡೀ ನಮ್ಮ ಶಾಸ್ತ್ರದ ಲಿಟ್ರೇಚರಲ್ಲಿ ಮಿಸ್ ಆಗಿದ್ದ ಪಾಯಿಂಟ್ ಅಂದರೆ, ಪ್ರೈಮರಿ ಫ್ರೂಟ್ ಅಂತ ಒಂದಿದೆ, ಸೆಕೆಂಡರಿ ಫ್ರೂಟ್ ಅಂತ ಒಂದಿದೆ. ಪ್ರೈಮರಿ ಫ್ರೂಟನ್ನು ಕೇಳಲೇಬೇಕು ಅಂತ ಭಗವಂತ ಹೇಳ್ತಾನೆ, ಸೆಕೆಂಡರಿ ಫ್ರೂಟನ್ನು ಕೇಳಲೇಬಾರದು ಅಂತ ಹೇಳ್ತಾನೆ. ಅದನ್ನು ಯೋಚನೆ ಮಾಡಿ, ಇದು ಅರ್ಥ ಮಾಡಿಕೊಂಡ್ರೆ ಅಪೂರ್ವವಾದ ಮಾತು. ಈ ಮಾತನ್ನು ತಿಳ್ಕೊಂಡಷ್ಟು ನಮಗೆ ಕರ್ಮಣ್ಯವ ಅಧಿಕಾರಕ್ಕೆ ಸ್ಪಷ್ಟಾರ್ಥವಾಗುತ್ತೆ. ಯಾರದ ಮನೆಗೆ ಊಟಕ್ಕೆ ಹೋದ, ಬೇರೆ ಊರಿಗೆ ಹೋದಾಗ ಅವ್ರು ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿಬಿಟ್ರು, ಭಾರಿ ಖುಷಿಯಾಗಿ ಹೋಯ್ತು ಅವನಿಗೆ. ಪಾಪ, ಎಲ್ಲ ಊಟ ಆದಮೇಲೆ ಒಂದು 500 ರೂಪಾಯಿ ಇಟ್ಟ, ಸ್ವಾಮಿ ತುಂಬ ಮಾಡಿದ್ದೀರಿ ತಗೊಳ್ಳಿ ಅಂತಿಟ್ಟ. ಅವ್ರು ಎಷ್ಟಿಟ್ಟು ಬರೋದು ಗೊತ್ತಾಗೋದು, ಹೋಟ್ಲೇನು ತಿಳ್ಕೊಂಡಿದ್ದೀರಾ, ಇದನ್ನು ಮಾಡಿದ್ದಕ್ಕೋಸ್ಕರ ಮಾಡಿದ್ದೇವೆ ಅಂತ ತಿಳ್ಕೊಂಡಿದ್ದೀರಾ, ಮೊದಲು ವಾಪಸ್ ತಗೊಳ್ಳಿ. ಈಗಿದ್ರು ಬಂದು ಮೊದಲು ನಿಮ್ಮನ್ನು ಕರಿತಾನೆ ಇರಲಿಲ್ಲ ಅಂತ ಹೇಳಿಬಿಡ್ತಾರೆ, ನನಗೆ ಆಶ್ಚರ್ಯ ಆಗುತ್ತೆ, ತಗೊಂಡ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಟೈಮ್ ನೀವು ನಮ್ಮೂರಿಗೆ ಬಂದ ಬಂದೆ ಮನೆಗೆ ಅಂದರೆ, ಓ ಬರ್ತೇವೆ ಅಂತ ಹೇಳಿದ್ದಾರೆ. ಅದ್ರ ಬೇಡ ಅಂತ ಹೇಳೋದಿಲ್ಲ, ಅದು ವಿಶ್ವಾಸ. ಅದು ಇದು ನೋಡಿ, ವ್ಯಾಪಾರ ಇದು. ವಿಶ್ವಾಸ ಅಂಬುದು ಪ್ರೈಮರಿ ಫ್ರೂಟ್. ವ್ಯಾಪಾರ ಎಂಬುದು ಸೆಕೆಂಡರಿ ಫ್ರೂಟ್, ವಿಶ್ವಾಸ ಇರಲಿ ವ್ಯಾಪಾರ ಬೇಡ, ಇದನ್ನು ಭಗವಂತ ಹೇಳ್ತಾನೆ. ಎಷ್ಟು ಸುಲಭ, ಫಸ್ಟೇ ಮಧ್ವಾಚಾರ್ಯ ಸಾಲ್ವ್ ಮಾಡಿದ್ದಾರೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚದ, ಈ ಅರ್ಥ ಹೇಳಿದರೆ ಯಾರು ಯಾರು ಬೈತಾರೆ ಭಗವದ್ಗೀತೆನ? ಯಾರೂ ಬೈಯೋದಿಲ್ಲ. ಇನ್ನು ನಮ್ಮ ಮಾಡರ್ನ್ ಟರ್ಮಿನಾಲಜಿ ಬಂದರೆ, ಒಂದು ತಿಂಗಳು ಕೆಲಸ ಮಾಡ್ದ, ಸಂಬಳ ಕೇಳ್ದ, ಕೊಡಲಿಲ್ಲ, ಕೋರ್ಟ್ಗೆ ಹೋದ್ರೆ ಸಂಬಳ ಕೊಡಿಸ್ತು ಕೋರ್ಟ್, ತಪ್ಪಲ್ಲ. ಆದರೆ ಒಂದು ತಿಂಗಳು ಕೆಲಸ ಮಾಡ್ದ, ಜೊತೆಗೆ ಎಕ್ಸ್ಟ್ರಾ ರೆಮ್ಯುನರೇಷನ್ ಕೇಳಿದ, ನಮ್ಮಲ್ಲಿ ಇದೆಯಲ್ಲ ಈ ಲಂಚದ ಕಾನ್ಸೆಪ್ಟ್ ಬಂತಲ್ಲ, ಅದನ್ನ ಕೇಳಬೇಡಿ ಅಂತ ಭಗವಂತ ಹೇಳ್ತಾರೆ. ಅದು ಮುಖ್ಯ. ಮಹಾಫಲೇಶು ಕದಾಚಾರ, ಒಬ್ಬ ಕ್ಲರ್ಕ್ ಇದ್ದಾನೆ, ಅಷ್ಟೇ ನೀವು ಫೈಲ್ ಹೋಗ್ಬೇಕಾದ್ರೆ ನಾನು ಏನು ಕೊಡ್ತೀನಿ ಅಂತ ಕೇಳ್ತಾನೆ. ಡೋಂಟ್ ಆಸ್ಕ್ ಫಾರ್, ಇದನ್ನು ಕೇಳಬಾರ್ದು. ನೀನು ಅಪಾಯಿಂಟ್ ಮಾಡಿರೋದೇ ಅದಕ್ಕೋಸ್ಕರ, ಅವ್ನಿಗೆ ಕೆಲಸ ಇರೋದೇ ಫೈಲ್ ಮೂವ್ ಮಾಡಿಸೋದಕ್ಕೋಸ್ಕರ. ಅದು ಎಕ್ಸ್ಟ್ರಾ ದುಡ್ಡು ಕೇಳ್ತಾನಲ್ಲ, ಅದು ಮಹಾಫಲೇಶು ಕದಾಚಾರ. ನಮ್ಗೆ ಆಗ ಅರ್ಥ ಆಗುತ್ತೆ. ಇವತ್ತು ಫಲಕ್ಕೆ ಯಾರು ಸಂಬಳ ಕೇಳೋದು ಆಚೆ ಪಡ್ತಾನೆ ಅಂತ ಕರೆಯೋದಿಲ್ಲ, ಎಕ್ಸ್ಟ್ರಾ ಕೇಳೋದು ಆಚೆ ಪಡ್ತಾನೆ ಅಂತ ಕರೀತಾನೆ. ಊಟಕ್ಕೂತ ಊಟ ಮಾಡಿದರೆ ಆಚೆ ಪಡ್ತಾನೆ ಅನ್ನೋದಿಲ್ಲ, ಎರಡು ಸ್ವೀಟ್ ಜಾಸ್ತಿ ಹಾಕಿದ್ರೆ ಆಚೆ ಪಡ್ತಾನೆ ಅಂತ ಕರೀತಾನೆ. ಊಟ ಬೇರೆ, ಸ್ವೀಟ್ ಬೇರೆ. ಊಟ ಅಂಬುದು ಸರ್ವ್ ಕ್ವಶನ್, ಸರ್ವೈವಲ್ ಅದು ಬೇಕು ನಮಗೆ. ಆದರೆ ಸ್ವೀಟ್ ಅಂಬುದು ಎಂಜಾಯ್ಮೆಂಟ್, ಅದು ಬೇಡ. ಇದು ಅರ್ಥ ಮಾಡಿಕೊಂಡ್ರೆ ಡಾಕ್ಟರ್ಗಳು ಊಟ ಮಾಡಬೇಡಿ ಅಂತ ಹೇಳೋದಿಲ್ಲ, ಸ್ವೀಟ್ ತಿನ್ನಬೇಡಿ ಅಂತ ಹೇಳ್ತಾನೆ ಅಷ್ಟೇ. ಅದು ಭಗವರೋಗ ವೈದ್ಯನು ಹೇಳಿದ್ದು ಅಷ್ಟೇ, ಕೃಷ್ಣನು ಹೇಳಿದ್ದು ಅಷ್ಟೇ. ಇವೆಲ್ಲ ಮಾ ಫಲೇಶು ಅಂದರೆ ಏನು? ಅದಕ್ಕೆ ಫಲೇಶು ಬಹುವಚನ ಗಮನಿಸ್ಬೇಕು. ನಾವಾಗ ಮೋಕ್ಷ ಒಂದೇ, ಅದು ಯಾವಾಗಲೂ ಕೇಳಬೇಕು. ಇವೆಲ್ಲ ಮೈನರ್ ಫ್ರೂಟ್ಸ್ ಭಾಳ ಜಾಸ್ತಿ, ಮೈನರ್ ಫ್ರೂಟ್ಸ್ ಭಾಳ ಜಾಸ್ತಿ ಇರುತ್ತೆ. ಕೇಳೋದಕ್ಕೆ ಹೋಗಬಾರ್ದು. ಕೇಳೋದಕ್ಕೆ ಹೋದ್ರೆ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಎಂದೂ ಕೇಳಕ್ಕೆ ಹೋಗಬೇಡ. ಜ್ಞಾನಭಕ್ತಿ ವೈರಾಗ್ಯ ಕೇಳು. ಆಶ್ಚರ್ಯ, ಈ ಅರ್ಥ ಹೇಳಿದ ಮೇಲೆ ಯಾವ ಸಮಸ್ಯೆನೂ ಬರಲೇ ಇಲ್ಲ. ಫಸ್ಟ್ ಇದು. ಈ ಇನ್ನು ಪ್ರಸಂಗ ಬಂತು, ಇನ್ನೊಂದು ಅರ್ಥನೂ ಓದಿಬಿಡೋಣ. ಮೊದಲನೇದಾಗಿ ಕರ್ಮಣ್ಣೇ ವಾಧಿಕಾರಸ್ಥೆ ಇಷ್ಟು ಹೇಳಿದೆ. ಇಲ್ಲಿ ಇನ್ನೊಂದು ಪ್ರಾಸಂಗಿಕವಾದ ಅರ್ಥ, ಕರ್ಮ ಅಂದ್ರೆ ಏನು? ಮುಂದಿನ ಪ್ರಶ್ನೆ. ಕರ್ಮ ಅಂದ್ರೆ ಏನು? ಎನಿ ವರ್ಕ್ ಈಸ್ ನಾಟ್ ಕರ್ಮ, ನೆನಪಿಟ್ಕೊಂಡಿರ್ಬೇಕು. ಎನಿ ವರ್ಕ್ ಈಸ್ ನಾಟ್ ಕರ್ಮ. ಸ್ಟಡಿ ಅಂದ್ರೆ ಏನು? ಎನಿ ರೀಡಿಂಗ್ ಈಸ್ ನಾಟ್ ಸ್ಟಡಿ. ರೀಡಿಂಗ್ ಆಫ್ ದಿ ಟೆಕ್ಸ್ಟ್ ಬುಕ್ ಈಸ್ ದಿ ಓನ್ಲಿ ಸ್ಟಡಿ. ಇದು ಹುಡುಗ ನಾಳೆ ಪರೀಕ್ಷೆ, ಕಾದಂಬರಿ ಓದ್ತಾ ಕೂತಿದ್ದಾನೆ, ಓದ್ತಾ ಇದ್ದಾನೆ ಅಂತ ಕರೆಯೋದಿಲ್ಲ, ಅವನು ವೇಸ್ಟ್ ಮಾಡ್ತಾ ಇದ್ದಾನೆ ಅಂತ ಕರೆಯೋದು. ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರ ಸ್ಟಡಿ ಅದು. ದೇರ್ ಫೋರ್ ಎನಿ ವರ್ಕ್ ಈಸ್ ನಾಟ್ ಕರ್ಮ, ಪ್ರಿಸ್ಕ್ರೈಬ್ ಡ್ಯೂಟಿ ಈಸ್ ಕರ್ಮ. ಆದ್ದರಿಂದ ಕರ್ಮಣೆಯವ ಅಧಿಕಾರ ಹಾತೆ. ಈ ಪ್ರಶ್ನೆ ಕೇಳಿದ್ರಲ್ಲ ಒಬ್ಬರು, ಕರ್ಮಾಚರಣೆ ಮಾಡಿದರೆ ಸಾಲದೆ ಅಂದ್ರೆ ಖಂಡಿತ ಕರ್ಮಾಚರಣೆ ಮಾಡಬೇಕು. ಆ ಕರ್ಮ ಅಂದ್ರೆ ಏನು? ಅದಕ್ಕೆ ವಿಹಿತ ಕರ್ಮ ಅಂತ ಕರೀತಾರೆ. ಮುಂದೆ ಇದೇ ಅರ್ಥ ಇಲ್ಲಿ ಬರುತ್ತೆ ಅಂದ್ರೆ ಮೂರನೇ ಅಧ್ಯಾಯದ ಪ್ರಾರಂಭದಲ್ಲಿ ಬರುತ್ತೆ. ಅರ್ಜುನ, ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋಷ ಕರ್ಮಣ. ನಿಯತಂ ಕುರು ಕರ್ಮತ್ವಂ, ನಿಯತಂ ಅಂದ್ರೆ ಪ್ರಿಸ್ಕ್ರೈಬ್ಡ್ ಅಂತ ಅರ್ಥ. ಅದನ್ನೇ ಮಧ್ವಾಚಾರ್ಯರು, ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ. ನಿಯತಂ ಕರ್ಮ ಕುರು, ನಿಜಂ ಕರ್ಮ ಕುರು ಅಂತ ಹೇಳಿದ್ದಾರೆ. ಅಂದಮೇಲೆ ನಿಯತ ಕರ್ಮವನ್ನು ಮಾಡು. ಉದಾಹರಣೆಗೆ ಇವತ್ತು ಇಂಗ್ಲಿಷ್ ಲೆಕ್ಚರರ್ ಇದ್ದಾನೆ, ಅವನಿಗೆ ಫಾರ್ಚುನೇಟ್ಲಿ ಅವ್ರು ಅನ್ಫಾರ್ಚುನೇಟ್ಲಿ ಬೇರೆ ಲ್ಯಾಂಗ್ವೇಜು ಬರುತ್ತೆ ಆತನಿಗೆ. ಕೆಲವರು ನಮ್ಮ ನಾ ಹಿಂದೆ ಕರ್ನಾಟಕ ಕಾಲದಲ್ಲಿ ಇದ್ದಾಗ ಒಬ್ಬ ಮೇಸ್ಟರ್ ಹದಿನಾಲ್ಕು ಎಮ್ ಎ ಮಾಡಿದ್ದ ಪುಣ್ಯಾತ್ಮ, ಆತ 14 ಸಬ್ಜೆಕ್ಟ್ಸ್ ಎಮ್ ಎ ಮಾಡಿದ್ದ. ಆತ ಅಪಾಯಿಂಟ್ಮೆಂಟ್ ಆಗಿದೆ. ಆತ ಇಷ್ಟಾದರೂ ಕೂಡ ಆತ 14 ಸಬ್ಜೆಕ್ಟು ಪಾಠ ಮಾಡಾಗಿಲ್ಲ. ಯಾವುದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅದನ್ನು ಮಾತ್ರ ಮಾಡಬೇಕೇ ಹೊರತು ಉಳಿದು ಮಾಡಿ ಎಲ್ಲಾದರೂ ಮಾಡ್ತಾರೆ ತನ್ನ ಸಬ್ಜೆಕ್ಟ್ ಬಿಟ್ಬಿಡ್ತಾನೆ, ಅದು ಕೆಲಸ ತೆಗೆದಾಕ್ತಾರೆ ಅವನನ್ನು. ಯಾವುದಕ್ಕೆ ಅಪಾಯಿಂಟ್ ಮಾಡಿದ್ರೆ ಅದನ್ನು ಮಾತ್ರ ಮಾಡಬೇಕು, ಬೇರೆ ಮಾಡಾಗಿಲ್ಲ ಅವರು. ಎಕ್ಸ್ಟ್ರಾ ಕೆಲಸ ಮಾಡಲಿಬೇಕಾದ್ರೆ ಫ್ರೀಯಾಗಿ, ಅದು ತಪ್ಪಲ್ಲ. ಆದರೆ ಅದು ಸಬ್ಸ್ಟ್ಯೂಟ್ ಅಲ್ಲ. ಪ್ರಿಸ್ಕ್ರೈಬ್ಡ್ ಪಾಠ ಸೆಪ್ಷನ್ ಪಾಠ ಮಾಡ್ತಾನಲ್ಲ, ಸಬ್ಸ್ಟ್ಯೂಟ್ ಅಲ್ಲ ಅದು. ಎಕ್ಸ್ಟ್ರಾ ವರ್ಕ್ ಅಂಬುದು ಗೌರವ, ಆದರೆ ಈ ವರ್ಕ್ ಬಿಟ್ಟು ಮಾಡಿದ್ರೆ ತಪ್ಪಾಗುತ್ತೆ. ಅದೇ ರೀತಿ ಅಟೆಂಡರ್ ಇದ್ದಾನೆ, ಅವ್ನು ಫಸ್ಟ್ ಕ್ಲಾಸ್ ಯಾವುದು ಇವತ್ತು ಅನೇಕರಿಗೆ ಗೊತ್ತಿಲ್ಲ. ಎಮ್ ಎ ಮಾಡಿದ್ರೆ ಅಟೆಂಡರ್ ಆಗಿದ್ದಾರೆ ಎಷ್ಟೋ ಜನ, ಎಮ್ ಎ ಮಾಡಿದ್ರೆ ಅಟೆಂಡರ್ ಆಗಿದ್ದಾರೆ. ಅದೇ ಮೇಲೆ ಎಸ್ ವಿಷಿನೂ ಆಗಿದ್ದಾರೆ, ಅವನ ಅದೃಷ್ಟ ಅಷ್ಟೇನೆ ಅವ್ರದ್ದು. ಆ ಎಮ್ ಎ ಮಾಡಿದ್ರೆ ಅಟೆಂಡರ್ ಆಗಿದ್ದಾರೆ, ಆದರೆ ಅವ್ನು ಪಾಠ ಮಾಡಾಗಿಲ್ಲ. ಅವ್ನು ಅವನ ಅಪಾಯಿಂಟ್ಮೆಂಟ್ ಆಗಿದ್ರೆ ಅಟೆಂಡರ್ ಆಗಿ ಅಷ್ಟೇನೆ. ಅಫಿಷಿಯಲಿ ಅವನ ಲೆಕ್ಚರ್ನ ಪ್ರಮೋಟ್ ಆಗೋವರೆಗೂ ಅವನು ಅಷ್ಟೇ ಕೆಲಸ ಮಾಡೋಕೆ ಕೆಲಸ ಮಾಡಾಗಿಲ್ಲ. ಇದನ್ನು ನಾವು ವಿಹಿತ ಅಂತ ಕರೀತಾರೆ. ನಾವೇನು ಮಾಡ್ತೇವೆ ಇವತ್ತು? ಎನಿ ವರ್ಕ್ ಅಂತ ಯಾತಕ್ಕೆ ಕರಿಬಾರ್ದು ಅಂದರೆ, ಆಫೀಸಲ್ಲಿ ಎನಿ ವರ್ಕ್ ಮಾಡಿ ನಿಮಗೆ ಕೊಡ್ತಾರ? ಕೊಡೋದಿಲ್ಲ. ಯಾವುದು ಕೇಸ್ ವರ್ಕರ್ ಆಗಿರ್ತಾನೋ ಅವನು ಅದೇ ಆ ಕೆಲಸ ಮಾಡಬೇಕು, ಬೇರೆ ಕೆಲಸ ಮಾಡೋಗಿಲ್ಲ. ಇದರ ಅರ್ಥ ಆಗುತ್ತೆ, ಅದಕ್ಕೆ ಅರ್ಥ ಆಗೋದಿಲ್ಲ. ದೇರ್ ಫೋರ್ ಕರ್ಮ ಅಂದರೆ ಎನಿ ಕರ್ಮ, ಇದು ನಾವು ಕರ್ಮ ವಿಹಿತ ಕರ್ಮ. ಆ ವಿಹಿತ ಕರ್ಮ ಅಂದರೆ ಇವತ್ತು ಮುಂದಿನ ಪ್ರಶ್ನೆ. ಈಗ ಆಗ ಬಂತು ವರ್ಣಾಶ್ರಮ ವಿಹಿತ ಕರ್ಮ. ಅವನ ವರ್ಣಕ್ಕೆ ವಿಹಿತವಾದದ್ದು, ಅವನ ಆಶ್ರಮಕ್ಕೆ ವಿಹಿತವಾದದ್ದು ಏನಿದೆ ಅದನ್ನು ಮಾಡಿದ್ರೆ ಕರ್ಮವಾಗುತ್ತೆ ಹೊರತು ಬೇರೆ ಅಲ್ಲ. ಇದು ಬೇಸಿಕ್ ಅಂತ ತಿಳ್ಕೊಳ್ಬೇಕು. ನಮ್ಮ ವರ್ಣಕ್ಕೆ ವಿಹಿತವಾದ ಕರ್ಮ, ನಮ್ಮ ಆಶ್ರಮಕ್ಕೆ ವಿಹಿತವಾದ ಕರ್ಮ, ಮಾಡಿದಾಗ ಮಾತ್ರ ಕರ್ಮ ಆಗುತ್ತೆ, ಇಲ್ಲದ್ರೂ ಕರ್ಮ ಆಗೋದಿಲ್ಲ. ಇಲ್ಲಿ ನಮ್ಮ ಇವತ್ತಿನ ದಿವಸ ಒಂದು ಆಕ್ಷೇಪಣೆ ಬರುತ್ತೆ, ಇದು ಎಷ್ಟು ರಿಲೆವೆಂಟ್ ಆಗುತ್ತೆ ಅಂತ ಪ್ರಶ್ನೆ. ಇವತ್ತಿನ ಕಾಲಕ್ಕೆ ವರ್ಣಾಶ್ರಮ ಧರ್ಮ ಫಾಲೋ ಮಾಡಿದರೆ ಏನು ಎಷ್ಟು ರಿಲೆವೆನ್ಸ್ ಅಂತ ಕೇಳಿದ್ರೆ ಹೇಳಿದ್ದಾರೆ, ಜನ ಮರ್ತಿದ್ದಾರೆ. ವರ್ಣ ಆಶ್ರಮ ಅಷ್ಟೇ ಹೇಳಲಿಲ್ಲ ಆಚಾರ್ಯರು, ಆಚಾರ್ಯರ ಮಾತನ್ನ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪಗೀತದಲ್ಲಿ ಬರೀತಾರೆ. ದೇಶೋಚಿತ, ಕಾಲೋಚಿತ, ವರ್ಣೋಚಿತ, ಆಶ್ರಮೋಚಿತ, ಪ್ರಸಂಗೋಚಿತ, ಎಷ್ಟಿದೆ ಅದರೊಳಗೆ ಎಲ್ಲ ಸೇರ್ಕೊಂಡು ಹೇಳಬೇಕಂತೆ. ವರ್ಣ ಆಶ್ರಮ ಅನ್ನೋದು ಉಪಲಕ್ಷಣ, ಪ್ರತಿಯೊಂದು ಸೇರಿ ಹೇಳಿದ್ದಾರೆ. ಆದ್ದರಿಂದ ಅವೆಲ್ಲದಕ್ಕೆ ತಕ್ಕಂತೆ ಮಾಡಬೇಕೇ ಹೊರತು ವರ್ಣಾಶ್ರಮ ಧರ್ಮ ಅಷ್ಟೇ ಹೇಳಲಿಲ್ಲ. ನಾವು ಅಲ್ಲಿ ತಪ್ಪು ಮಾಡಿದ್ದಾರೆ. ವರ್ಣಾಶ್ರಮ ಧರ್ಮ ಅಂತ ಅಷ್ಟೇ ಹೇಳಿಬಿಟ್ಟಾಗ ಭಗವದ್ಗೀತೆ ರೆಲೆವೆಂಟ್ ಆಗೋದಿಲ್ಲ ನಮಗೆ. ಅದಕ್ಕೆ ವರ್ಣಾಶ್ರಮ ಧರ್ಮ ಬಿಟ್ಟವರೇ ಜಾಸ್ತಿ ಇರೋದ್ರಿಂದ ರೆಲೆವೆಂಟ್ ಆಗೋದಿಲ್ಲ. ವರ್ಣವಿಹಿತ, ಆಶ್ರಮವಿಹಿತ, ದೇಶವಿಹಿತ, ಕಾಲವಿಹಿತ ಮತ್ತು ಲಿಂಗವಿಹಿತ, ಗಂಡಸಿ ಬೇರೆ ಹೆಂಗಸಿ ಬೇರೆ ಮತ್ತೆ ಇದೆ, ಚಿಕ್ಕವರು ಬೇರೆ ದೊಡ್ಡವರು ಬೇರೆ ಇದೆ, ರೋಗಿ ಬೇರೆ ಆರೋಗ್ಯವಂತರಿ ಬೇರೆ ಇದೆ. ಅಂದಮೇಲೆ ಇಷ್ಟೆಲ್ಲ ದೃಷ್ಟಿಯಿಂದ ಕರ್ಮಾಚರಣೆ ಮಾಡಿದರೆ ಅದು ನಿಯತ ಕರ್ಮವಾಗುತ್ತೆ ಹೊರತು ಬರೀ ವರ್ಣಾಶ್ರಮ ಕರ್ಮ ಅಲ್ಲ, ವರ್ಣಾಶ್ರಮ ಧರ್ಮ ಅಲ್ಲ ಅಂತಲೂ ಅಲ್ಲ. ಮತ್ತೆ ವರ್ಣಾಶ್ರಮ ಧರ್ಮನೂ ಆಚರಣೆ ಮಾಡಬೇಕು, ಇವನ್ನೂ ಆಚರಣೆ ಮಾಡಬೇಕು. ಹಾಗೆ ಅವ್ರು ಪ್ರಶ್ನೆ ಕೇಳಿದ್ರು, ಇವತ್ತು ಹೇಗೆ ಮಾಡಲಿಕ್ಕೆ ಸಾಧ್ಯ ಆದರೆ ಏನು ತಪ್ಪಿಲ್ಲ? ಇವತ್ತು ನಾವೇನು 24 ತಾಸು ಯಾವ ಆಫೀಸ್ನಲ್ಲಿ ಕೆಲಸ ಮಾಡೋದಿಲ್ಲ ಮನುಷ್ಯ. ಬ್ರಾಹ್ಮಣನಾಗಿ ಲೆಕ್ಚರ್ ಆಗ್ಲಿಕ್ಕೂ ಬರುತ್ತೆ, ಬ್ರಾಹ್ಮಣನಾಗಿ ಕ್ಲರ್ಕ್ ಆಗ್ಲಿಕ್ಕೂ ಬರುತ್ತೆ. ಕ್ಲರ್ಕ್ ಆಫೀಸಲ್ಲಿ ಕ್ಲರ್ಕ್ ಅಷ್ಟೇ, ಉಳಿದಂತೆ ಬ್ರಾಹ್ಮಣ ಅವನು. ಮನೆಯಲ್ಲಿ ಬ್ರಾಹ್ಮಣನಾದ್ದರಿಂದ ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕಂತ ಅವನ ಕರ್ತವ್ಯ. ಆಫೀಸ್ಗೆ ಹೋಗಬಾರ್ದು, ಆಫೀಸ್ಗೆ ಹೋಗು ಅಂತ ಹೇಳಲೇ ಇಲ್ಲ. ಆಫೀಸ್ ತಪ್ಪದೇ ಹೋಗು, ಅದು ಪಾರ್ಟ್ ಆಫ್ ಯುವರ್ ಡ್ಯೂಟಿ. ನಿನ್ನ ಜೀವನದಲ್ಲಿ ವೃತ್ತಿ ಅಂತ ಪದ ಉಪಯೋಗಿಸ್ತಾರೆ ಆಚಾರ್ಯರು. ಸದಾಚಾರ ಸ್ಮೃತಿಯಲ್ಲಿ ಬರೀತಾರೆ, ಧರ್ಮೇಣ ಇಜ್ಜಾ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಪೂಜೆಯೇದ್ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಧರ್ಮೇಣ ಇಜ್ಜಾ ಸಾಧನಾನಿ ಸಾಧಯಿತ್ವ, ನಿಮಗೆ ವಿಹಿತವಾದ ವೃತ್ತಿಯಿಂದ ದೇವ್ರ ಪೂಜೆಗೆ ಬೇಕಾದ ಪದಾರ್ಥ ತಂದುಕೊಳ್ಳಿ ಅಂತ ಹೇಳಿದ್ದಾರೆ. ದೇವ್ರ ನೈವೇದ್ಯ ಮಾಡಬೇಕಾದ್ರೆ ನಿಮಗೆ ಪದಾರ್ಥ ಬೇಕಲ್ಲ, ಅದಕ್ಕೆ ವೃತ್ತಿ ಬೇಕಲ್ಲ ಅಂತ ತೊಗೊಂಬನ್ನಿ, ಏನೂ ತಪ್ಪಲ್ಲ. ಯಾವುದೋ ಕೆಲಸ ಮಾಡ್ತಾನೆ ತರ್ತಾರೆ, ಸೊ ಅವ್ನು ಪಾರ್ಟ್ ಆಫ್ ಹಿಸ್ ಲೈಫ್ ಅದು. ದೇರ್ ಫೋರ್ ಅದು ಭಗವದ್ಗೀತೆಗೆ ಸೇರಿದ್ದಾದ್ದರಿಂದ ಪ್ರತಿಯೊಬ್ಬರು ಅದನ್ನು ಮಾಡಲೇಬೇಕು. ಆಮೇಲೆ ಎರಡು ಎಕ್ಸ್ಟ್ರೀಮ್ ಇದೆ, ದೇರ್ ಪೂಜೆ ಮಾಡಿದರೆ ಲೌಕಿಕ ಪೂರ್ತಿ ಕ್ಯಾನ್ಸಲ್ ಒಂದು ಗುಂಪು, ಲೌಕಿಕ ಮಾಡಿದರೆ ದೇವ್ರ ಪೂಜೆ ಕ್ಯಾನ್ಸಲ್ ಇನ್ನೊಂದು ಗುಂಪು. ತಪ್ಪು, ಎರಡು ಬ್ಯಾಲೆನ್ಸ್ ಮಾಡಬೇಕು. ದೇವ್ರ ಪೂಜೆನೂ ಮಾಡಬೇಕು, ಲೌಕಿಕ ಕಾರ್ಯನೂ ಮಾಡಬೇಕು. ದೇವ್ರ ಪೂಜೆ 24 ತಾಸು ಮಾಡೋದಿಲ್ಲ ನೀವಾಗ, ಆ ಒಂದು ಹೊತ್ತಿದೆ ಆ ಹೊತ್ತಲ್ಲಿ ಮಾಡಿದ್ರೆ ಸಾಕು. ಉಳಿದ ಹೊತ್ತಿನಲ್ಲಿ ಆಫೀಸ್ ಕೆಲಸ ಅದನ್ನು ಮಾಡಿ, ಎಷ್ಟು ಸರಿಯಾಗಿ ಮಾಡಿ. ಎಂತ ಎಷ್ಟು ಚೆನ್ನಾಗಿದೆ ಭಗವದ್ಗೀತೆ ಆಗ. ಓ, ರಣಭೀತವಾದ ಸಂಧ್ಯಾ ಒಂದನ್ನು ಮಾಡದ, ಪೂಜೆನೂ ಮಾಡದ, ಆಫೀಸ್ ಕೆಲಸಕ್ಕೂ ಹೋದ, ಏನೂ ತಪ್ಪಿಲ್ಲ. ಶೂದ್ರರಿಗೆ ವರ್ಣಾಶ್ರಮ ಪ್ರೇಯರ್ ಮಾಡದ ಅಷ್ಟೇ, ಬರೀ ದೇವ್ರ ನಮಸ್ಕಾರ ಮಾಡಿದ ಸರಿ ಹೋಯ್ತಲ್ಲಿ. ಇವತ್ತಿನ ಕಾಲಕ್ಕೂ ಕೂಡ ವರ್ಣಾಶ್ರಮವನ್ನು ಉಳಿಸಲಿಕ್ಕೆ ಬರುತ್ತೆ, ಏನೂ ತಪ್ಪಲ್ಲ. ಅದರಲ್ಲೂ ಕೂಡ ಬ್ರಾಹ್ಮಣನಾದವನು ಏನ್ ಮಾಡ್ತಾನೆ, ವಿಶೇಷ ಕರ್ಮ ಅವನಿಗಿದೆ. ಮಧ್ವಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಆಚಾರ್ಯರ ವೈಶಿಷ್ಟ್ಯ ಆದ್ರೆ ಒಂದೇ ಕಡೆ ಎಲ್ಲ ಬರೆಯೋದಿಲ್ಲ ಅವರು, ಅದೇ ಪಜಿ. ಒಂದೇ ಕಡೆ ಬರೆಯೋದಿಲ್ಲ, ಇದ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲೋದು ಮಹಾಭಾರತ ತಾತ್ಪರ್ಯ ಹೇಳ್ತಾರೆ. ಭೀಮಸೇನ ದೇವರು ಧರ್ಮದಲ್ಲಿ ಉಪದೇಶ ಮಾಡಬೇಕಾದ್ರೆ ಡೀಟೇಲ್ ಆಗಿ ಬರೀತಾರೆ. ಮೊದಲನೇದಾಗಿ ಎಲ್ಲ ಧರ್ಮಗಳು ಎಲ್ಲರಿಗೂ ಕಾಮನ್ ಅಂತ ಹೇಳ್ತಾರೆ ಆಚಾರ್ಯ. ಸತ್ಯಂವಾದ ಧರ್ಮಂಚಾರ ಧರ್ಮಗಳಿವೆ, ಕಾಮನ್ ಟು ಆಲ್, ರ್ಯಾಷನಲ್ ವ್ಯಾಲ್ಯೂಸ್ ಅವು. ಸೊ ಬೇಸಿಕಲಿ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಫಸ್ಟ್ ಅದನ್ನು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ಫಸ್ಟ್ ಅದು. ಸೆಕೆಂಡು ವರ್ಣಧರ್ಮ, ಥರ್ಡ್ ಆಶ್ರಮ ಧರ್ಮ, ಆಮೇಲೆ ದೇಶಕರ್ಮ, ಕಾಲಕರ್ಮ, ವಯಸ್ಸಿಗೆ ಉಚಿತವಾದ ಕರ್ಮ, ಗಂಡಸಿನ ಕರ್ಮ, ಹೆಂಗಸಿನ ಕರ್ಮ, ಎಲ್ಲ ಡಿವೈಡ್ ಆಗೋದು ಆಮೇಲೆ. ಫಸ್ಟ್ ಇಂಡಿಯನ್ ಅಂತ ಕರೆದ ಮೇಲೆ ಹೇಗೆ ಉಳಿದು ವಿಚಾರ ಮಾತಾಡ್ತೀವೋ ಆ ಥರ ನಾವೆಲ್ಲ ಮೊದಲು ಮನುಷ್ಯರಾದ್ದರಿಂದ ಅಲ್ಲಿಂದ ಪ್ರಾರಂಭ ಮಾಡಬೇಕು. ವರ್ಣಾಶ್ರಮ ಧರ್ಮ ರಿಯಲಿ ರಿಲೆವೆಂಟ್ ಅದು. ಜ್ಞಾನ ಪುಸ್ತಕ ಓದ್ತಾ ಕೂತಿದ್ದಾನೆ, ಅದು ಬ್ರಾಹ್ಮಣನ ಕೆಲಸ. ಇನ್ನೊಬ್ರು ಹೇಳ್ತಾ ಇದ್ದಾನೆ ಬ್ರಾಹ್ಮಣನ ಕೆಲಸ. ಯಾರೋ ಮಗುನ ಹೊಡಿತಾ ಇದ್ದಾರೆ, ಬಿಡಿಸಿದ, ಅದು ಕ್ಷತ್ರಿಯನ ಕೆಲಸ. ಅವನೇ ಕೊಡಿತೀರಿ ಮಗುವನ್ನ ಬಿಡಿಸಿ ಅಂತ ಬಿಡಿಸಿ, ಅದು ಕ್ಷತ್ರಿಯನ ಕೆಲಸ. ಅವನು ಏನಾರ ಮಾಡ್ಕೊಂಡು ನನ್ನ ಪಾಡಿ ಓದ್ತಾ ಕೂತಿರಿದ್ರೆ ತಪ್ಪಾಗುತ್ತ. ಮಂತ್ರಾಲಯಕ್ಕೋ ಮುಡುಪಿಗೋ ಹೋಗಿದ್ದ, ಬದ್ಧಸವ ಸ್ನಾನ ಮಾಡ್ತಾ ಕೂತಿದ್ದ, ಯಾವುದೋ ಮಗು ಬಂತು, ಪಾಪ ಬಿದ್ದು ಬಿಡಿತು. ಇವ್ರು ನೋಡ್ದ, ಮಡಿ ಕೆಟ್ಟ ಕಣ್ಣು ಮುಚ್ಕೊಂಡ್ಬಿಟ್ಟು, ಜೋರ ಕಣ್ಣು ಮುಚ್ಕೊಂಡು ಜಪ ಶುರು ಮಾಡಿಬಿಟ್ಟ. ಮುಂದಕ್ಕೆ ನಾನು ಬ್ರಾಹ್ಮಣ, ತಪ್ಪು, ಬ್ರಾಹ್ಮಣ ಅಲ್ಲ, ಮನುಷ್ಯನೇ ಅಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಮಾಡಬೇಕಾದ ಕೆಲಸ ಮಗುವನ್ನು ಎತ್ತಬೇಕು. ಅವನು ನಾನು ಮಡಿ ಹೋಗಿಬಿಡತ್ತೆ ಅಂತ ಹೇಳ್ತಾನೆ. ಮಡಿ ಹೋಗೋ ದೊಡ್ಡದೋ ಮಗು ಹೋಗೋ ದೊಡ್ಡದೋ? ಮಡಿ ಹೋದ್ರೆ ಬಸ್ ಸ್ನಾನ ಮಾಡಿದ್ರೆ ಬಂದ್ಬಿಡುತ್ತೆ, ನೋ ಪ್ರಾಬ್ಲಮ್. ಆದರೆ ಮಗು ಹೋದ್ರೆ ಮತ್ತೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಮೊದಲು ಮಗುವನ್ನು ಎತ್ತು, ಯಾವ ಜಾತಿ ಮಗು ಅಂತ ಕೇಳಬೇಡ ಫಸ್ಟು, ಜಾತಿ ಕುಲ ಗೋತ್ರ ಏನು ಕೇಳಬೇಡ, ಫಸ್ಟ್ ಪ್ರೊಟೆಕ್ಟ್ ಹಿಮ್, ಆಮೇಲೆ ಮುಂದಿನ ಪ್ರಶ್ನೆ. ಇದು ನಮ್ಮ ಧರ್ಮ, ಅದೆಲ್ಲ ಬಿಟ್ಟಿದ್ದಾರೆ ಇವತ್ತಿನ ದಿವಸ. ಅದಕ್ಕೆ ಏನಾಯ್ತು ಗೊತ್ತಾ, ಬ್ರಾಹ್ಮಣರ ಕಂಡ ದೂರ ಮಾಡೋ ಪ್ರಸಕ್ತ ಬಂತು. ಹಾಗೆ ಮಾಡಿ ಆಚಾರ್ಯ ಎಲ್ಲೂ ಹೇಳಲಿಲ್ಲ. ಮೊದಲನೇದಾಗಿ ಪ್ರತಿಯೊಬ್ಬರೂ ಕೂಡ ಮಾನವೀಯ ಧರ್ಮಗಳನ್ನ ಪಾಲನೆ ಮಾಡಿ, ಆಮೇಲೆ ವರ್ಣ ಧರ್ಮವನ್ನು ಪಾಲನೆ ಮಾಡಿ, ಆಶ್ರಮ ಧರ್ಮವನ್ನು ಪಾಲನೆ ಮಾಡಿ. ಇವತ್ತು ಕೂಡ ಆಶ್ರಮ ಧರ್ಮ ಆಶ್ಚರ್ಯ ಅಂದರೆ ವರ್ಣಗಳು ಪೂರ್ತಿ ಇಲ್ಲ ಅಂತ ಹೇಳ್ತಾರೆ. ಆಶ್ರಮಗಳನ್ನ ಬಿಟ್ಟಿಲ್ಲ ಜನ, ಬ್ರಹ್ಮಚಾರಿ ಅಂತ ಕರೀತಾರೆ, ಗೃಹಸ್ಥ ಅಂತ ಕರೀತಾರೆ. ಇವತ್ತು ಮಿಸ್ಸಿಂಗ್ ವಾನಪ್ರಸ್ಥ ಒಂದೇ, ಮಿಸ್ಸಿಂಗ್ ವಾನಪ್ರಸ್ಥ. ವೃದ್ಧಾಶ್ರಮಗಳು ಮೋರ್ಲೆಸ್ ವಾನಪ್ರಸ್ಥ ಆಶ್ರಮ ಇದ್ದೇ ಇರುತ್ತೆ ಪಾಪ. ಮತ್ತು 4 ಆಶ್ರಮ ಇವತ್ತು ಉಳ್ಕೊಂಡಿದೆ. ವರ್ಣ ಆಶ್ರಮ ಉಳ್ಕೊಂಡು ವರ್ಣ ಎಲ್ಲಿ ಹೋಗುತ್ತೆ? ಮತ್ತೆ ವರ್ಣನೂ ಇದೆ. ಆಚಾರ್ಯರು ವರ್ಣಕ್ಕೆ ಹೊಸ ಅರ್ಥವನ್ನು ಕೊಟ್ಟರು ಆಚಾರ್ಯರು. ಜ್ಞಾನ ಕಾರ್ಯವೆಲ್ಲ ಬ್ರಾಹ್ಮಣನ ಕೆಲಸ, ರಕ್ಷಣೆಯ ಕೆಲಸವೆಲ್ಲ ಕ್ಷತ್ರಿಯನ ಕೆಲಸ, ವ್ಯಾಪಾರದ ಕಾರ್ಯವೆಲ್ಲ ವೈಶ್ಯನ ಕೆಲಸ, ಈ ಸೇವಾ ಕಾರ್ಯವೆಲ್ಲ ಶೂದ್ರನ ಕೆಲಸ ಅಷ್ಟೇ. ಇದು ಯಾರು ಮಾಡಬೇಕು? ಮನೆಯಲ್ಲಿ ನಾವೇ ಮಾಡಬೇಕು ಅಂತ ಹೇಳ್ತಾರೆ ಆಚಾರ್ಯ. ಮನೆ ತಂದೆ ತಾಯಿಗಳಿದ್ದಾರೆ, ನಾವು ಶೂದ್ರರಾಗ ಅವ್ರ ಸೇವೆ ಮಾಡ್ತೇವಲ್ಲ, ಶೂದ್ರ ಮಾಡ್ಕೊಂಡು ನಡ್ಕೋಬೇಕು. ಅದೇ ರೀತಿ ಅಂಗಡಿ ಪದಾರ್ಥ ತರ್ತಾನೆ, ಆಗ ವೈಶ್ಯ ಧರ್ಮ, ನಾವು ವೈಶ್ಯರಾಗಿಬಿಡ್ತೇವೆ ಆ ಟೈಮ್ನೊಳಗೆ. ಪೂಜೆ ಕೊಡ್ತಾನೆ, ಆಗ ಸಂಧ್ಯಾಂದು ಕೂತ ಬ್ರಾಹ್ಮಣ ಅವನು. ನಾವು ಕೊಡೋದಿಲ್ಲ ಅಂದರೆ ಬ್ರಾಹ್ಮಣರಾಗೋದಿಲ್ಲ, ಅಷ್ಟೇ ವ್ಯತ್ಯಾಸ. ಪೂಜೆ ಕೂತ ಸಂಧ್ಯಾಂದು ಕೂತ ಸ್ನಾನ ಮಾಡ್ದ ಅಂದರೆ ಬ್ರಾಹ್ಮಣ, ವ್ಯಾಪಾರಕ್ಕೆ ಆಫೀಸ್ಗೆ ಹೋದ ಅಂದರೆ ಅವನು ಇದಕ್ಕೆ ಕ್ಷತ್ರಿಯ ಇಲ್ಲ ವೈಶ್ಯ. ಪದಾರ್ಥ ತರ ಇನ್ನೊಬ್ರು ದೊಡ್ಡ ಬಂದ ಅದೇ ನಮಸ್ಕಾರ ಮಾಡಿದ ಕೂಡಿಸ್ತ, ಅವನು ಶೂದ್ರ. ಆಗ ನಮ್ಮ ದೇಹದಲ್ಲೇ ನಾನು ಕೆಟ್ಟಿದ್ದಾನೆ ಭಗವಂತ ಅಂತ ಆಚಾರ್ಯ ಹೇಳ್ತಾನೆ. ತಲೆ ಬ್ರಾಹ್ಮಣ, ಕೈಗಳೆಲ್ಲ ಕ್ಷತ್ರಿಯ, ತೊಡೆಗಳೆಲ್ಲ ವೈಶ್ಯ, ಕಾಲುಗಳು ಶೂದ್ರ. ಆಚಾರ್ಯರ ಮಾತು ಪುರುಷ ಸೂಕ್ತದ ಅರ್ಥನೇ ಅದು. ಬ್ರಾಹ್ಮಣೋಶ್ಯ ಮುಖಮಾಸೀತ್ ಅಂದ್ರೇನು? ಮುಖದ ಕೆಲಸ ಮಾಡ್ತಾರೆ ಅಂದರೆ ಬ್ರಾಹ್ಮಣ. ಕೈ ಕೆಲಸ ಮಾಡ್ತಾನೆ, ಹೊಡೆಯೋದು ಬಡಿಯೋದು ಪ್ರೊಟೆಕ್ಟ್ ಮಾಡೋದೆಲ್ಲ ಕೈ ಕೆಲಸ ಆದ್ದರಿಂದ ಕ್ಷತ್ರಿಯ. ಪ್ರಜಾವೃತ್ತಿ ಕೆಲಸ ಇತ್ಯಾದಿಗಳೆಲ್ಲ ವೈಶ್ಯನ ಕೆಲಸ. ಸೇವಾ ಕಾರ್ಯವಲ್ಲ ಇವ್ರ ಕೆಲಸ. ಆಚಾರ್ಯ ಮಾತನ್ನು ಯಾರೂ ಗಮನಿಸಿಲ್ಲ. ಶೂದ್ರ ಚಿತ್ತಾಗ್ಬಿಡ್ತಾರೆ. ನಮ್ಮ ಕಾಲ ಶೂದ್ರ, ನಮಗೆ ನಮ್ಮ ಕಾಲ ಶೂದ್ರ, ಮುಖ ಬ್ರಾಹ್ಮಣ ಅಷ್ಟೇ. ಕಾಲದಿಂದ ಓಡಾಡ್ತೇವೆ ನಾವು, ಶೂದ್ರ ವೃತ್ತಿ ಬಿಟ್ಟರೆ ಓಡಾಡಲಿಕ್ಕೆ ಬರೋದಿಲ್ಲ. ತೀರ್ಥಯಾತ್ರೆಗೆ ಹೋಗ್ತೇವೆ, ಶೂದ್ರನ ಕೆಲಸ. ದೇವರು ನೋಡ್ತಾರೆ, ಬ್ರಾಹ್ಮಣನ ಕೆಲಸ. ಎಷ್ಟು ಡಿಫ್ರೆನ್ಸ್ ಇದೆ ಮತ್ತೆ ಅಂದ್ರೆ, ಎಲ್ಲರೂ ಎಲ್ಲ ಧವರಣಗಳನ್ನು ಕೂಡ ಹೊಂದಿದ್ದಾರೆ, ಎಲ್ಲರೂ ಎಲ್ಲ ಆಶ್ರಮವನ್ನು ಹೊಂದಿದ್ದಾರೆ, ಜೊತೆಗೆ ಎಲ್ಲರೂ ಎಲ್ಲ ಆಶ್ರಮವನ್ನು ಹೊಂದಿದ್ದಾರೆ. ಆದರೆ ಯಾವುದರಲ್ಲಿದ್ದಾರೋ ಅದನ್ನು ಮೇನ್ಲಿ ಬೇಸಿಕಲಿ ಫಾಲೋ ಮಾಡಬೇಕು, ಉಳಿದನ್ನು ಪ್ರಸಂಗ ಬಂದಾಗ ಫಾಲೋ ಮಾಡಬೇಕು. ಅಂದರೆ ಆಚಾರ್ಯ ಸಿದ್ಧಾಂತ ಹೈಲಿ ಪ್ರಾಕ್ಟಿಕಬಲ್ ಅದು. ನಾವು ಟೋಟಲಿ ಇಂಪ್ರಾಕ್ಟಿಕಬಲ್ ಅಂತ ತಿಳ್ಕೊಂಡಿದ್ದೇವಲ್ಲ, ನಿಜವಾಗ್ಲೂ ಪ್ರಾಕ್ಟಿಕಬಲ್ ಮಧ್ವ ಸಿದ್ಧಾಂತ ಒಂದೇನೆ. ದೇರ್ಫೋರ್ ದೇಶೋಚಿತ, ಕಾಲೋಚಿತ, ವರ್ಣೋಚಿತ, ಆಶ್ರಮೋಚಿತ ಮೊದಲಾದ ರೀತಿಯಲ್ಲಿ ಕರ್ಮಾಚರಣೆಯನ್ನು ಮಾಡಿ ಫಸ್ಟ್ ಪಾರ್ಟ್ ಕರ್ಮಯೋಗ. ಸೆಕೆಂಡ್ ಪಾರ್ಟು ಫಲವನ್ನು ಅಪೇಕ್ಷೆ ಮಾಡಬೇಡಿ, ಫಲವನ್ನು ಅಪೇಕ್ಷೆ ಮಾಡಬೇಡಿ, ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟು ಹೇಳ್ತಾರೆ, ಹರಿಪ್ರೀತಿಯನ್ನು ಎಂದೂ ಕೂಡ ಅಪೇಕ್ಷಿಸದೇ ಇರಬೇಡಿ. ಅದೇ ಸ್ವಭೀತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ಸ್ವಭೀತ ವೃತ್ತಿಯಿಂದ ಭಕ್ತಿಯಿಂದ ಭಗವದ್ ಆರಾಧನವನ್ನು ಮಾಡೋದೇ ಪರಮಧರ್ಮ. ಕರ್ಮ ಇರಲಿ ಕಾಮ ಬೇಡ ಅಂತ ಆಚಾರ್ಯ ಹೇಳ್ತಾರೆ. ಕರ್ಮ ಇರಲಿ ಕಾಮ ಬೇಡ, ಕರ್ಮ ಪ್ಲಸ್ ಕಾಮ ಎರಡೂ ಸೇರಿದರೆ ಅದು ವೇಸ್ಟು, ಬಂಧಕ. ಕರ್ಮಾಚರಣೆ ಮಾಡ್ತಾನೆ, ಫಲಾಪೇಕ್ಷೆ ಇದೆ. ಕಾಮನೆ ಅಂದರೆ ಫಲಾಪೇಕ್ಷೆ ಅಂತ ಅರ್ಥ. ಫಲಾಪೇಕ್ಷೆ ಇದೆ, ಆ ಕರ್ಮ ಬಂಧಕ. ಕರ್ಮಾಚರಣೆ ಮಾಡ್ತಾನೆ, ಫಲಾಪೇಕ್ಷೆ ಇಲ್ಲ, ಅದು ಕರ್ಮ ತಾರಕ. ಆದರೆ ಒಂದು ಪಾಯಿಂಟ್ ಇದೆ, ಬರೀ ಫಲಾಪೇಕ್ಷೆ ಬಿಟ್ಟರೆ ಸಾಲದು, ನೆಗೆಟಿವ್ ಆಸ್ಪೆಕ್ಟ್ ಅದು. ಪಾಸಿಟಿವ್ ಆಸ್ಪೆಕ್ಟ್ ಯಾವುದು ಅಂತ ಕೇಳಿದರೆ, ಹರಿಪ್ರೀತಿ ಬೇಕು, ಇದು ಪಾಸಿಟಿವ್ ಆಸ್ಪೆಕ್ಟ್. ಇದು ಯಾವುದು ಬೇಡ ಬೇಡ ಅಂತ ಹೇಳಿದರೆ ಮನುಷ್ಯ ಏನಾಗ್ತಾನಾಗ, ನೆಗೆಟಿವ್ ಸ್ಟೇಟ್ಮೆಂಟ್ ಆದ್ದರಿಂದ ಅದು ಬೇಡ ಇದು ಬೇಡ ಅಂತ ಹೇಳಿದರೆ ಏನಾಗ್ತಾನೆ, ಪೆಸಿಮಿಸ್ಟ್ ಆಗ್ತಾರೋ. ಪೆಸಿಮಿಸ್ಟ್ ಆಗಬಾರ್ದು, ಹೈಲಿ ಆಪ್ಟಿಮಿಸ್ಟಿಕ್ ಆಗಬೇಕು. ಆಪ್ಟಿಮಿಸ್ಟಿಕ್ ಆಗೋದಂದರೆ ಹರಿಪ್ರಸಾದ ನಮಗೆ ಬೇಕು, ಪ್ರೀಣಯಾಮೋ ವಾಸುದೇವಂ. ಆ ರೀತಿ ಮಾಡಿದಾಗ ಕರ್ಮಾಚರಣೆ ಆಗುತ್ತೆ. ನಿಷ್ಕಾಮ ಕರ್ಮ ಯೋಗ, ಕರ್ಮ ಡ್ಯೂಟಿ, ನಿಷ್ಕಾಮತೆ ಫಲಾಪೇಕ್ಷೆ ಮಾಡದೇ ಇರೋದು, ಯೋಗ ಭಗವಂತ ಅರ್ಪಣೆ ಮಾಡೋದು, ಮೂರು ಸೇರಿದರೆ ಕರ್ಮಯೋಗ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆ ಕರ್ಮಯೋಗದ ನಿಜವಾದ ಸ್ವರೂಪ ಇದು. ಬೇರೆ ಯಾರು ಯಾತಕ್ಕೆ ಕೇಳೋದಕ್ಕೆ ಬರೋದಿಲ್ಲ ಅಂದರೆ, ಮಧ್ವಾಚಾರ್ಯ ಹೊರತು ಯಾರು ಯಾತಕ್ಕೆ ಕೇಳೋಕ್ಕೆ ಬರೋದಿಲ್ಲ ಅಂದರೆ, ಯಾರು ದೇವರನ್ನು ಒಪ್ಪೋದಿಲ್ಲ ಅವರಿಲ್ಲಿ ಯೋಗದ ಆಸ್ಪೆಕ್ಟ್ ಹೊರಟೋಯ್ತು, ಯಾರು ದೇವರನ್ನೇ ಒಪ್ಪೋದಿಲ್ಲ ಅವರು ಈ ಆಸ್ಪೆಕ್ಟ್ ಮಿಸ್ ಆಯಿತು. ಉಳಿದ ಕರ್ಮಾಚರಣೆಗೆ ಅರ್ಥನೇ ಇರೋದಿಲ್ಲ. ಆದ್ದರಿಂದ ದೇವರಿದ್ದಾನೆ, ನಾವು ಆಫೀಸ್ ಇದೆ, ನಾವಿದ್ದೇವೆ, ಕೆಲಸ ಮಾಡ್ತೇವೆ, ಬಾಸ್ಗೆ ಒಪ್ಪಿಸ್ತೇವೆ, ಸಂಬಳ ತಗೋತೇವೆ, ಕರೆಕ್ಟಾಗಿರೋದು, ಏನು ಪ್ರಾಬ್ಲಮ್ ಇಲ್ಲ. ಬಾಸ್ ಜಗತ್ತಿನ ಬಾಸ್ ಭಗವಂತ, ಅವನಿಗೆ ಅರ್ಪಣೆ ಮಾಡಬೇಕು. ನಾವು ಜೀವರು ಕರ್ಮಾಚರಣೆ ಮಾಡಬೇಕು, ಫಲವನ್ನು ಕೇಳಬಾರದು, ಕೃಷ್ಣಾರ್ಪಣೆ ಅಂತ ಒಪ್ಪಿಸಬೇಕು. ಎಷ್ಟು ಸುಲಭ ಇದೆ ನ ತಮಾಷೆ ಅಂದರೆ, ಗೌರ್ಮೆಂಟ್ ರೂಲ್ಸ್ ಇರೋದೇ ಹಾಗೆ, ನಾವು ಫಾಲೋ ಮಾಡ್ತಾ ಇಲ್ಲ ಅಷ್ಟೇ. ಇವತ್ತು ಭಗವಂತನ ಭಗವದ್ಗೀತೆಯ ಕಾನೂನೇ ನಮ್ಮ ಸರ್ಕಾರದ ಕಾನೂನು ಕೂಡ ಆಗಿರೋದು. ಸಂಬಳ ತಗೊಳ್ಳಿ, ಸರಿಯಾಗಿ ಕೆಲಸ ಮಾಡಿ, ಮನೆಗೆ ಹೋಗಬೇಡಿ ಅಷ್ಟೇ. ರಿಟೈರ್ ಆದ ದಿವಸ ನಡ್ಕೊಂಡು ವಾಪಸ್ ಹೋಗ್ಬೇಕು, ಅದು ಕರ್ತವ್ಯ ಅಷ್ಟೇ. ಹೊರತೀನಿ ತಾನು ವೆಹಿಕಲ್ ಆಫೀಸ್ ವೆಹಿಕಲ್ ಉಪಯೋಗಿಸ್ತಾನೆ ತಂದಲ್ಲ, ವೆಹಿಕಲ್ ಉಪಯೋಗಿಸ್ತಾನೆ ತಂದಲ್ಲ, ಅದಕ್ಕೆ ಹೆಂಡತಿ ಮಕ್ಕಳು ಮನೆ ಎಲ್ಲ ಇದೆ, ನನ್ನದಲ್ಲ, ಅಭಿಮಾನ ಬಿಡಬೇಕು ಅದನ್ನು ಹೇಳ್ತಾರೆ. ಅಭಿಮಾನ ಬಿಡೋದೊಂದು ಹಾಕಿ, ಆಫೀಸಲ್ಲಿ ಕೂತಿದ್ದಾನೆ, ಚೇರಲ್ಲಿ ಕೂತಿದ್ದಾನೆ, ಫ್ಯಾನ್ ಇದೆ, ಎಲ್ಲ ಕೂತಿದ್ದಾನೆ, ಹಿ ನೋಸ್ ಇದ್ಯಾವುದು ನಂದಲ್ಲ. ಎಲ್ಲ ಆಫೀಸಿಂದ ಎಲ್ಲಿವರೆಗೂ ನಾನು ಆಫೀಸ್ನಲ್ಲಿ ಇರ್ತೇನೆ ಅಲ್ಲಿವರೆಗೆ ಇರುತ್ತೆ. ಬಿಟ್ಟು ಹೋದ್ರೆ ಫ್ಯಾನ್ ಹೋಯಾಗಿಲ್ಲ, ಬಲ್ಬ್ ಕೂಡ ಹೋಯಾಗಿಲ್ಲ, ಈ ಸುಮ್ಮನೆ ನೆತ್ತೀದ ಮನೆಗೆ ಹೋಗ್ತಾನೆ. ಇದೇ ನಮ್ಮ ಶಾಸ್ತ್ರದ ಆದೇಶ. ಸರ್ಕಾರಿ ನಿಯಮದ ಪ್ರಕಾರ ಹೇಗೆ ಬದುಕ್ತೇವೋ, ಸರಿಯಾಗಿ ನಾವು ಫಿಲಸಾಫಿಕಲ್ ಅಪ್ಲೈ ಮಾಡಿಕೊಂಡ್ರೆ, ಭಗವದ್ಗೀತೆ ಹೇಳಿದ ಕರ್ಮಯೋಗ ಅಂದರೆ ಅದೇನು ಇರಬೇಕು, ನಮ್ಮದು ಅಂತ ಭಾವನೆ ಇರಬಾರದು. ಮಾತ್ರ ಸ್ಪರ್ಶಾಸ್ತು ಕೌಂತೇಯ, ಶೀತೋಷ್ಣ ಸುಖ ದುಃಖದಾಹ, ಆಗಮಾಪಾಯಿನೋ ಅನಿತ್ಯಾಹ, ತಾಮ ಸ್ಥಿತಿಕ್ಷಸ್ವ ಭಾರತ. ಇನ್ನೂ ಹೇಳಬೇಕು ಸಿಂಪಲ್ ಆಗಿ ಅಂದರೆ, ವಿದ್ಯಾರ್ಥಿ ಪರೀಕ್ಷೆಗೆ ಹೋಗ್ತಾನೆ, ಹಿಂದೆ ಹೇಳಿದ್ದೇನೆ ನೆನ್ಪು ಮಾಡ್ಕೋಬೇಕು. ಈಗ ಪಾಸ್ ಆಗಲಿಕ್ಕೆ ಏನು ಮಾಡಬೇಕು? ಪ್ರಶ್ನೆ ಫಸ್ಟ್, ಪಾಸ್ ಆಗಲಿಕ್ಕೆ ಏನು ಮಾಡಬೇಕು? ಚೆನ್ನಾಗಿ ಬರೀಬೇಕು, ತಂದೆ ತಾಯಿ ಚೆನ್ನಾಗಿ ಬರೀ ಅಂತ ಹೇಳಿದ್ರು. ಪಾಪ ಹುಡುಗ ಹೋದ, ಮನೆಗೆ ಬಂದ, ಪರೀಕ್ಷೆ ಮುಗಿತು, ಮನೆಗೆ ಬಂದ, ಎಲ್ಲರೂ ಕೇಳಿ ಹೇಗೆ ಬರೆದಿದ್ದಿ ಅಂತ ಕೇಳಿದರು. ಅವನಿಗೆ ಭಾರಿ ಖುಷಿಯಾಯಿತು. ಅಪ್ಪ ನೀವು ಕೇಳ್ತೀರಿ ಅಂತ ನನಗೆ ಗೊತ್ತಿತ್ತು, ಅಮ್ಮ ನೀ ಕೇಳ್ತಿ ಅಂತ ಗೊತ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬರೀ ಪೇಪರ್ ತೋರಿಸ್ಬಿಡ್ತಾರೆ, ಎಲ್ಲ ತೋರಿಸ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿರಿ ಅಂತ ತೋರಿಸ್ತಾರೆ. ಅವ್ರು ಓದ್ ಕೂಡ ಓದೋದಿಲ್ಲ, ಯಾಕೆ ಗೊತ್ತಾ, ಸಬ್ಮಿಟ್ಟೇ ಮಾಡಿಲ್ಲ, ಫೇಲ್ ಅಂತ ಹೇಳಿಬಿಡ್ತಾರೆ. ಸಬ್ಮಿಟ್ಟೇ ಮಾಡಿಲ್ಲ ಅವ್ರು, ಬರ್ತಪ್ಪ ಬರೆದು ಬರೇ ತೊಗೊಂಡೋಗ್ಬಿಟ್ಟಿದ್ದಾರೆ ಸರ್, ಬರೀ ಕರ್ಮಾಚರಣೆ ಮಾಡೋರು ಸ್ಥಿತಿ ಹೀಗಾಗುತ್ತೆ ಅಂತ ಹೇಳ್ತಾರೆ. ಕರ್ಮಾಚರಣೆ ಮಾಡಿದ್ರೆ ಸಬ್ಮಿಟ್ಟೇ ಮಾಡಿಲ್ಲ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಟೈಮ್ ಏನು ಮಾಡಿಬಿಟ್ಟ ಅವನು, ಬೈದರು ಸಬ್ಮಿಟ್ಟೇ ಮಾಡಿಲ್ಲ, ನೋಡೋದೇ ಇಲ್ಲ ಫಸ್ಟ್ ಆಫ್ ಆಲ್, ವೇಸ್ಟ್ ಏನು ಎಫ್ಎಂಆರ್ ಅಷ್ಟೇ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿಬಿಡ್ತಾರೆ. ಆಯಿತು ಸಬ್ಮಿಟ್ ಮಾಡೋದು ಒತ್ತಿ ಹೇಳಿದರು. ನೆಕ್ಸ್ಟ್ ಟೈಮ್ ಹೋದ, ಬಂದ, ಸಬ್ಮಿಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಖುಷಿ ಆಯ್ತು ಅವ್ರಿಗೆ. ಪಾಪ ರಿಸಲ್ಟ್ ನೋಡ್ತಾರೆ ಮತ್ತೆ ಫೇಲ್ ಅವರು, ಯಾಕೆ ಅಂತ ಕೇಳಿದ್ರು, ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ದೀರಿ, ಬರೀ ಪೇಪರ್ ಏನು ಬರದೇ ಇಲ್ಲ ಅವರು, ಬರೀ ಪೇಪರ್ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ, ಹಾಗೇನು ಫೇಲ್ ಅವರು. ಅದನ್ನು ಬರೆದಿದ್ದಾನೆ ಸಬ್ಮಿಟ್ ಮಾಡಲಿಲ್ಲ ಫೇಲು, ಸಬ್ಮಿಟ್ ಮಾಡಿದ್ರೆ ಬರದಿಲ್ಲ ಫೇಲು. ಅವಾಗ ಹೇಳಿದ್ರು ನೋಡಯ್ಯ ಹಾಗಲ್ಲ, ಬರೀಬೇಕು ಅವ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು, ಬರೀಬೇಕು ಬಸ್ ಸಬ್ಮಿಟ್ ಮಾಡಬೇಕು ಹೇಳಿದರು. ಆಗ ಅವನು ಯೋಚನೆ ಮಾಡ್ದ, ಬರದ ಪ್ಲಸ್ ಸಬ್ಮಿಟ್ ಮಾಡ್ದ, ಮತ್ತೆ ಫೇಲು, ಬರದ ಸಬ್ಮಿಟ್ ಮಾಡ್ದ ಆಗೇನು ಫೇಲು. ಮತ್ತೆ ಕೇಳಿದ್ರು ಯಾಕಯ್ಯ ಅಂತ ಕೇಳಿದರು, ನೋಡ್ತಾರೆ ಎಲ್ಲ ತಪ್ಪು ಪುತ್ರ ಬರೆದುಬಿಟ್ಟಿದ್ದಾರೆ, ಎಲ್ಲ ರಾಂಗ್ ಆನ್ಸರ್ಸ್, ಬರೀ ಅಂತ ಹೇಳಿದ್ರೆ ಸರಿಯಾದದನ್ನು ಬರೀ, ಅದೇ ಸ್ವಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ, ಯಾವ ಪ್ರಶ್ನೆ ಯಾವ ಉತ್ತರನೋ ಅದನ್ನು ಬರೆಯೋದು ಬಿಟ್ಟು ಏನೋ ಬರೆದುಬಿಟ್ಟಿದ್ದಾನೆ. ಸೊ ಬರೀದೇ ಹೋದರೂ ಫೇಲು, ತಪ್ಪು ಬರೆದರೂ ಫೇಲು, ಸಬ್ಮಿಟ್ ಮಾಡದೆ ಹೋದರೂ ಫೇಲು. ಸೊ ಕರ್ಮಾಚರಣೆ ಮಾಡದೆ ಹೋದರೂ ಫೇಲು, ಬೇರೆಯವ್ರ ಕರ್ಮ ಮಾಡಿದರೂ ಫೇಲು, ತನ್ನ ಕರ್ಮ ಬಿಟ್ಟರೂ ಫೇಲು, ಕೃಷ್ಣಾರ್ಪಣೆ ಅರ್ಪಿಸದೆ ಹೋದರೂ ಫೇಲು, ದೇವರು ಎಲ್ಲ ಸೇರಿದ ಕರ್ಮ ಯೋಗವಾಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯ ಸಿದ್ಧಾಂತ ಎಕ್ಸಾಮ್ ಆದಲ್ಲಿ ಕೂತ್ರೆ ಫಸ್ಟ್ ಕ್ಲಾಸ್ ಜ್ಞಾಪಕ ಬರುತ್ತೆ ನಮಗೆ. ಬರೀಬೇಕು, ಸರಿಯಾಗಿ ಬರೀಬೇಕು, ಸಬ್ಮಿಟ್ ಮಾಡಬೇಕು. ಉಳಿದವರಿಗೆ ಬರ ಸಬ್ಮಿಟ್ ಮಾಡಿದೆ ಅಂತ ಹೇಳಬೇಕೆ ಹೊರತು ಅದನ್ನೇ ತೋರಿಸ್ಲಕ್ಕೆ ಹೋಗಬಾರದು ಅಷ್ಟೇ. ಬಹಳ ಸಿಂಪಲ್ ಅದು, ಇದು ಕರ್ಮಯೋಗದ ಒಟ್ಟು ಸ್ವರೂಪ. ಇಷ್ಟು ಕೇಳಿದ್ದೀರಲ್ಲ, ಉಳಿದು ಯಾವ ಗ್ರಂಥ ಬೇಕಾದ್ರೂ ನಿಮಗೆ ಸಿಗೋದಿಲ್ಲ, ಅದು ಯಾವುದೇ ಭಾಷೆದಲ್ಲೂ ಸಿಗೋದಿಲ್ಲ. ಯಾಕೆ? ಅದ್ವೈತದಂತೆ ನಾವು ದೇವರು ಒಂದೇನೆ. ಸಬ್ಮಿಟ್ ಮಾಡೋದು ಯಾರಿಗೆ? ಈಗ ನಾನೇ ವ್ಯಾಲಿಯರು, ನಾನೇ ಎಕ್ಸಾಮರು, ನಾನೇ ಪೇಪರ್ ಸೆಟ್ಟರು, ಎವ್ರಿಥಿಂಗ್ ನಾನೇ ಅಂದ ಮೇಲೆ ಅವ್ನು ಬರೆಯೋದೇ ಇಲ್ಲ ಫಸ್ಟ್ ಆಫ್ ಆಲ್. ಮುಗಿದೋಯ್ತು ಕತೆ. ಈಕ್ವಲ್ ಅಂದ್ರೆ ಪ್ರಶ್ನೆ ಬರೋದಿಲ್ಲ. ದೇವರೇ ಇಲ್ಲ ಅಂದ್ರೆ ಕ್ವಶನ್ ಆಫ್ ಸಬ್ಮಿಷನ್ನೇ ಬರೋದಿಲ್ಲ. ಮನೇಲಿ ಬರೀತಾನೆ, ಯಾರು ಸಬ್ಮಿಟ್ ಮಾಡಬೇಕು ಅವನು? ಎಕ್ಸಾಮ್ ಆದ ಕೂರನ್ನು ಬರೀಬೇಕು, ಆಗ ಸಬ್ಮಿಟ್ ಅಂತ. ಅದೇ ಅದನ್ನೇ ಭಾಗವತ ಸಾರೋದ್ಧಾರದಲ್ಲಿ ಕಾಲ ಪ್ರಶಂಸಾ ಪ್ರಕರಣ, ದೇಶ ಪ್ರಶಂಸಾ ಪ್ರಕರಣ ಮತ್ತು ದೇಹ ಪ್ರಶಂಸಾ ಪ್ರಕರಣ ಮೂರು ಸೇರಿಸ್ತಾರೆ. ಅವನು ದೇಹ ಇರಬೇಕು, ಎಕ್ಸಾಮ್ ಅಲ್ಲೇ ಕೂತ್ಕೊಂಡು ಬರೀಬೇಕು, ಅವ್ರ ಸೀಟಲ್ಲಿರುತ್ತೆ ಅಲ್ಲೇ ಕೂತ್ಕೊಂಡು ಬರೀಬೇಕೇ ಹೊರತು ಮನೇಲಿ ಕೂತು ಬರೆದ ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಮಾಡಿಸ್ಕೊಳ್ಳೋದಿಲ್ಲ, ಅಲ್ಲೇ ಬರೀಬೇಕು ಅವನು. ಅದನ್ನೇ ಮುಂದೆ ಹೇಳ್ತಾರೆ, ಶಕ್ನೋತೀಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಸುಕಾಮಕ್ರೋಧೋದ್ಭವಂ ವೇಗಂ ಸಾ ಯುಕ್ತ ಸಾ ಸುಖೀ ನರಹ. ಯಾವನು ಸಾಧನೆ ಮಾಡೋದು ಅಂದರೆ ಯಾವಾಗಲೂ ಸಾಧನೆ ಮಾಡೋದಲ್ಲ, ಸಾಧನೆಗೆ ಅವಕಾಶ ಬಿದ್ದ ಕಾಲಕ್ಕೆ ಸಾಧನೆ ಮಾಡಬೇಕೇ ಹೊರತು ಯಾವಾಗಲೂ ಮಾಡದೆ ಬರೋದಿಲ್ಲ. ಎಕ್ಸಾಮ್ ಆದಲ್ಲಿ ಕೂತ ಏನು ಬರಲಿಲ್ಲ, ಹೊರಗೆ ಕುತ್ಕೊಂಡು ಬರಲಿಕ್ಕೆ ಶುರು ಮಾಡಿದೆ ಕುತ್ಕೊಂಡು, ಏನು ಕೌಂಟ್ ಆಗಲ್ಲ, ವೇಸ್ಟ್ ಅದು. ಮತ್ತೆ ಸೆಪ್ಟೆಂಬರ್ವರೆಗೆ ಕಾಯಲೇಬೇಕು, ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಬರೀಬೇಕು. ಅದು ನಮ್ಮ ದೇಹ ಎಂಬುದು ಎಕ್ಸಾಮ್ ಹಾಲಿದ್ದಾಗೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ದೇಹ ಇದೆ, ಆ ಸ್ಥಳ ಇದೆ, ಅಲ್ಲಿ ಕುತ್ಕೊಂಡು ವರ್ಣ ಆಶ್ರಮ ಧರ್ಮಗಳನ್ನ ಆಚರಣೆ ಮಾಡಿ ಕೃಷ್ಣಾರ್ಪಣ ಬುದ್ಧಿಯಿಂದ ಒಪ್ಪಿಸಿದರೆ ಅದನ್ನು ಕರ್ಮಯೋಗ ಅಂತ ಕರೀತಾರೆ. ಫಲ ಏನೋ ಜ್ಞಾನಭಕ್ತಿ ಬೇಕು, ಇನ್ಯಾವುದು ಕೆಡಬಾರ್ದು, ಅದು ಮೋಕ್ಷಕ್ಕೆ ಸಾಧನ. ಇದು ಕರ್ಮಯೋಗದ ಒಂದು ಮುಖ, ಮೀನಿಂಗ್ ಆಫ್ ಯೋಗ. ಯೋಗ ಅಂದ್ರೆ ಏನು? ಯುಜು, ಕೂಡಿಸೋದು ಅಂತ ಅರ್ಥ. ಕೂಡಿಸೋದು, ಕಂಬೈನ್ ಮಾಡೋದು, ಯಾರಿಗೆ ಈ ಫಲವನ್ನೆಲ್ಲ ದೇವರಿಗೆ ಒಪ್ಪಿಸೋದು, ದಟ್ ಈಸ್ ಯೋಗ. ಕರ್ಮಾಚರಣೆ ಫಿಸಿಕಲ್ ಪಾರ್ಟ್, ಯೋಗ ಅಂಬೋದು ಮೆಂಟಲ್ ಪಾರ್ಟ್. ಅದು ಕರ್ಮಾಚರಣೆ ಫಿಸಿಕಲ್ ಪಾರ್ಟು, ಯೋಗ ಮೆಂಟಲ್ ಪಾರ್ಟ್. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಒಪ್ಪಿಸ್ತೇವಲ್ಲ, ಅದು ಯೋಗ. ಬಹಳ ಜನಕ್ಕೆ ಯೋಗ ಅಂತ ಹೇಳಿದ್ರೆ ಯೋಗ ಮತ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ಟೈಮ್ ಮಧ್ವಾಚಾರ್ಯ ಬರೀತಾರೆ ಭಗವದ್ಗೀತೆಯಲ್ಲಿ ಸಾಂಖ್ಯ ಅಂತ ಪದ ಬರುತ್ತೆ, ಯೋಗ ಅಂತ ಪದ ಬರುತ್ತೆ. ಏಷಾತೆ ಅಭೀತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು. ಡಾಕ್ಟರ್ ರಾಧಾಕೃಷ್ಣನ್ ಮೊದಲಾದವರು ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನ ಸಾಂಖ್ಯ ಅಂದ್ರೆ ಸಾಂಖ್ಯ ಫಿಲಾಸಫಿ, ಯೋಗ ಅಂದ್ರೆ ಯೋಗ ಫಿಲಾಸಫಿ. ಕೃಷ್ಣ ಏನ್ ಮಾಡಿದ್ದಾನೆ? ಎರಡನ್ನೂ ಕೂಡ ಅದನ್ನ ಹಾರ್ಮೋನೈಸ್ ಮಾಡ್ತಾ ಇದ್ದಾನೆ ಕೃಷ್ಣ ಅಂತ ಅವ್ರು ಬರೀತಾರೆ. ಅಲ್ಲ, ಸಾಂಖ್ಯ ಅಂತ ಹೇಳಿದ್ರೆ ಸಾಂಖ್ಯ ಮತ ಅಲ್ಲ, ಯೋಗ ಅಂದ್ರೆ ಯೋಗ ಮತ ಅಲ್ಲ. ಸಾಂಖ್ಯಂ ಅಂದ್ರೆ ಜ್ಞಾನಂ, ಯೋಗ ಅಂದ್ರೆ ಉಪಾಯ. ಸಾಂಖ್ಯ ಅಂದ್ರೆ ಥಿಯರಿಟಿಕಲ್ ಪೋರ್ಷನ್ ಎಲ್ಲ ಸಾಂಖ್ಯ, ಪ್ರಾಕ್ಟಿಕಲ್ ಪೋರ್ಷನ್ ಎಲ್ಲ ಕರ್ಮ. ಇದನ್ನು ಮಧ್ವಾಚಾರ್ಯ ಹೇಳಿದ ಅರ್ಥ. ಉಳಿದ ಮಧ್ವಾಚಾರ್ಯ ಅದನ್ನು ಹೇಳ್ತಾರೆ, ಆದರೆ ಅಪ್ಲಿಕೇಶನ್ ಇರೋದಿಲ್ಲ. ಥಿಯರಿಟಿಕಲ್ ಪೋರ್ಷನ್ ಎಲ್ಲ ಜ್ಞಾನ, ಪ್ರಾಕ್ಟಿಕಲ್ ಪೋರ್ಷನ್ ಎಲ್ಲ ಕರ್ಮ. ಇವತ್ತು ಯಾವುದೇ ಸೈನ್ಸ್ಗೆ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಹೇಗಿರುತ್ತೋ ಹಾಗೆ. ದೇರ್ಫೋರ್ ಎರಡನ್ನೂ ತಿಳ್ಕೊಳ್ಬೇಕು. ಈ ಸಾಂಖ್ಯ ಮತಕ್ಕೂ ಭಗವದ್ಗೀತೆಗೂ ಸಂಬಂಧ ಇಲ್ಲ, ಈ ಯೋಗ ಮತಕ್ಕೂ ಭಗವದ್ಗೀತೆಗೂ ಸಂಬಂಧ ಇಲ್ಲ, ಪತಂಜಲಿ ಯೋಗಕ್ಕೂ ಭಗವದ್ಗೀತೆಗೂ ಸಂಬಂಧ ಇಲ್ಲ. ಇದು ಮೊದಲನೇ ಅಂಶ. ಮೀನಿಂಗ್ ಆಫ್ ಯೋಗ ಅಂದ್ರೆ ಅದೇನೆ, ಭಗವಂತನಲ್ಲಿ ಸಮರ್ಪಣೆ ಮಾಡೋದಕ್ಕೆ ಮುಖ್ಯವಾಗಿ ಯೋಗ ಅಂತ ಕರೀತಾರೆ. ಕಾನ್ಸೆಪ್ಟ್ ಆಫ್ ಕರ್ಮಯೋಗ, ಈ ಕರ್ಮ ಯೋಗ ಅಂಡ್ ಕರ್ಮಯೋಗ, ಬರೀ ಕರ್ಮ ಮಾಡ್ತಾನೆ ಅದು ಕರ್ಮಯೋಗ ಅಲ್ಲ, ಆ ಬರೀ ದೇವರ ಚಿಂತನೆ ಮಾಡ್ತಾನೆ ಅದು ಯೋಗ ಅಲ್ಲ. ಕರ್ಮಾಚರಣೆ ಮಾಡಿ ನಿಷ್ಕಾಮತೆ ಹೊಂದಿ ಭಗವಂತ ಅರ್ಪಣೆ ಮಾಡ್ತಾನಲ್ಲ ಅದು ಕರ್ಮಯೋಗ, ಅದು ಮುಖ್ಯ. ಕರ್ಮಯೋಗ, ಯೋಗ ಎಂಬುದು ಸೈನ್ಸ್, ಅದು ಕರ್ಮ ಅನ್ನೋದು ಬರೀ ಥಿಂಗ್ ಅಷ್ಟೇ. ಇವತ್ತು ಯಾವುದೋ ನಾಲ್ಕು ವಿಷಯ ಯಾರೋ ಹೇಳ್ತಾನೆ, ಅವನು ಸೈಂಟಿಸ್ಟ್ ಅಂತ ಕರೆಯೋದಿಲ್ಲ. ಕೆಮಿಸ್ಟ್ರಿ ಬಗ್ಗೆ ನಮಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೆಮಿಸ್ಟ್ರಿ ಗೊತ್ತು, ನಮಗೆ ಮೊಸರ ಗುಳಿ ಆಗುತ್ತೆ ಅದು ಕೆಮಿಸ್ಟ್ರಿನೇ, ಸ್ವಲ್ಪ ಅದೇನು ಹೊಸ್ತೇನಲ್ಲ, ಅದು ಸ್ವಲ್ಪಟ್ಟು ಕೆಮಿಸ್ಟ್ರಿ ಹೌದದು. ಹುಣಸೆ ಹಣ್ಣು ಹುಳಿ ಇರುತ್ತೆ ಅವೆಲ್ಲ ಆಗ್ತಿದ್ದೇನೆ. ಆದ್ರೆ ಇಷ್ಟು ಮಾತ್ರಕ್ಕೆ ಅವನನ್ನು ಕೆಮಿಸ್ಟ್ರಿ ಓದ್ದನು ಅಂತ ಕರೆಯೋದಿಲ್ಲ. ಸಿಸ್ಟಮೆಟಿಕ್ ಕೆಮಿಸ್ಟ್ರಿ ಓದ್ತಾನಲ್ಲ ಅವನ್ನ ಕೆಮಿಸ್ಟ್ರಿ ಅಂತ ಕೆಮಿಸ್ಟ್ರಿ ಪ್ರೊಫೆಸರ್ ಕರೀತಾರೆ. ಫಿಸಿಕ್ಸ್ ಅನ್ನ ಸಾಮಾನ್ಯ ನೀರು ಹರಿಯುತ್ತೆ ಇದು ಫಿಸಿಕ್ಸೇ, ನಾವೆಲ್ಲ ಫಿಸಿಕ್ಸ್ ಪ್ರೊಫೆಸರ್ ಅಂತ ಕರೆಯೋದಿಲ್ಲ. ಐಸ್ ತಣ್ಣಗಿದೆ ಅದು ಫಿಸಿಕ್ಸೇ, ಬಟ್ ಅದಕ್ಕೆ ಫಿಸಿಕ್ಸ್ ಓದಿ ಅಂತ ಇರೋದಿಲ್ಲ. ಫಿಸಿಕ್ಸ್ ಸೈನ್ಸ್ ಆಗಿ ಓದ್ತಾನಲ್ಲ ಅವನು ಫಿಸಿಕ್ಸ್ ಅಂತ ಕರೀತಾರೆ. ಅದೇ ರೀತಿಯೇ ಯೋಗ, ಯೋಗ ಅಂತ ಕರೆದ್ರೆ ಕರ್ಮಯೋಗ ಅಂತ ಕರೆದ್ರೆ ಬರೀ ಕರ್ಮಾಚರಣೆ ಮಾಡಿದವರೆಲ್ಲ ಯೋಗಿಗಳಲ್ಲ. ಇವತ್ತು ಸಣ್ಣ ಪುಟ್ಟ ಔಷಧಿ ಎಲ್ಲರಿಗೂ ಕೊಡ್ಲಕ್ಕೆ ಬಂದು, ನೆಗಡಿ ಆದ ಏನಾದ್ರು ತಗೋ, ಕೆಮ್ಮಾದ ಏನೋ ತಗೋ ಅಂತ ಎಲ್ಲರೂ ಹೇಳ್ತಾರೆ. ಅಜ್ಜಿ ಅಜ್ಜಿ ಅಂದ್ರೆ ಬೇಕಾಷ್ಟು ಚೆನ್ನಾಗಿ ಹೇಳ್ತಾರೆ ಕೆಲಸ, ಅವ್ರು ಡಾಕ್ಟರ್ ಸೈನ್ಸ್ ಯಾರು ಕರೆಯೋದಿಲ್ಲ ಅವರನ್ನು. ಸಿಸ್ಟಮೆಟಿಕ್ ಆಗಿ ಮೆಡಿಕಲ್ ಸೈನ್ಸ್ ಓದ್ದೆ ಡಾಕ್ಟರ್ ಅಂತ ಆಗ್ತಾನೆ. ಅದೇ ರೀತಿನೇ ಬರೀ ಕರ್ಮ ಮಾಡಿದರೆ ಕರ್ಮಯೋಗ ಅಲ್ಲ, ಕರ್ಮವನ್ನು ಅರ್ಥ ಮಾಡಿಕೊಂಡು ವರ್ಣಾಶ್ರಮೋಚಿತ ಇತ್ಯಾದಿ ತಿಳ್ಕೊಂಡು ಫಲಾಪೇಕ್ಷೆಯನ್ನು ಬಿಟ್ಟು ಕೃಷ್ಣಾರ್ಪಣ ಬುದ್ಧಿಯಿಂದ ಅರ್ಪಿಸಿಬಿಟ್ಟು ಇದ್ದಾಗ ಅದು ಕರ್ಮಯೋಗವಾಗುತ್ತೆ. ಈಗ ಅರ್ಥ ಮಾಡಿಕೊಂಡ್ರೆ ಒಂದು ಕನ್ಫ್ಯೂಷನ್ ಬಂದಿತ್ತು ಅರ್ಜುನನಿಗೆ, ಕೃಷ್ಣ ಕರ್ಮದಲ್ಲಿ ಅಧಿಕಾರ ಇದೆ ಮಾಡು ಅಂತ ಹೇಳ್ತೀಯ, ಮುಂದೆ ಹೇಳ್ತಾನೆ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಅರ್ಜುನ ಕರ್ಮ ಬಹಳ ಕಡಿಮೆ, ಜ್ಞಾನ ತುಂಬ ದೊಡ್ಡದು ಅಂತ ಹೇಳ್ತಾನೆ. ಕರ್ಮ ತುಂಬ ಕಡಿಮೆ, ಜ್ಞಾನ ತುಂಬ ದೊಡ್ಡದು, ನೀನು ಕರ್ಮಾಚರಣೆ ಮಾಡು ಅಂತ ಹೇಳ್ತಾನೆ. ಅರ್ಜುನಿಗೆ ಕನ್ಫ್ಯೂಷನ್ ಶುರುವಾಗತ್ತಾಗ ಇದೇನು ಕೃಷ್ಣ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ನೀನು ಹೊಗಳ್ತಾ ಇರೋದು ಜ್ಞಾನವನ್ನ, ಹೇಳ್ತಾ ಇರೋದು ಕರ್ಮ ಮಾಡು ಅಂತೇಳಿ, ಮತ್ತೆ ಜ್ಞಾನ ಮಾಡು ಅಂತ ಯಾಕೆ ಹೇಳೋದಿಲ್ಲ ಅಂತ ಕೇಳಿದರೆ, ಆಗ ಕೃಷ್ಣ ಹೇಳ್ತಾನೆ ಅರ್ಜುನ ಬರೀ ಕರ್ಮ ಅನ್ನೋದು ಜಸ್ಟ್ ಎನ್ ಆಕ್ಷನ್, ಏನು ಪ್ರಯೋಜನ ಇಲ್ಲ. ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಕರ್ಮಯೋಗವಾಗುತ್ತೆ, ಅದನ್ನು ಮಾಡು. ಜ್ಞಾನ ಬರೋದು ಅಂದ್ರೆ ಒಂದೇ, ಕರ್ಮಯೋಗ ಮಾಡೋ ಅಂದ್ರೆ ಒಂದೇ ಅಂತ ಕ್ಲಾರಿಫಿಕೇಶನ್ ಕೊಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಬರೀ ಕರ್ಮಾಚರಣೆ ಎಲ್ಲರೂ ಮಾಡ್ತಾರಾದ್ರಿಂದ ಅವ್ರು ಯೋಗಿಗಳಲ್ಲ. ಕರ್ಮಾಚರಣೆಯನ್ನ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ತಿಳ್ಕೊಂಡು ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಿದ ಮಾತ್ರ ಕರ್ಮಯೋಗವಾಗೋದ್ರಿಂದ ಕರ್ಮ ಮಾಡೋರ್ನೆಲ್ಲ ಕರ್ಮಯೋಗಿಗಳು ಅಂತ ಕರಿಬಾರದು. ನಮ್ಮಲ್ಲಿ ಏನಾಗುತ್ತೆ, ರೈತರಿದ್ದಾರೆ ಕರ್ಮಯೋಗಿಗಳು ಅಂತ ಕರೆದು ಬಿಡುತ್ತೇವೆ. ಅದು ಲೋಕದಲ್ಲಿ ಕರೀರಿ, ಶಾಸ್ತ್ರ ಪ್ರಕಾರ ಕರ್ಮಯೋಗ ಅಲ್ಲ ಅದು. ಭಗವಂತನ ಅರ್ಪಣೆ ಮಾಡದ ಹೊರತು ಕರ್ಮಯೋಗದ ಹೆಸರೇ ಇಲ್ಲ, ಫಲಾಪೇಕ್ಷೆ ಬಿಡದ ಹೊರತು ಕರ್ಮಯೋಗದ ಹೆಸರೇ ಇಲ್ಲ, ಅಹಂಕಾರ ಮಮಕಾರ ಬಿಡದ ಹೊರತು ಕರ್ಮಯೋಗ ಆಗೋದೇ ಇಲ್ಲ. ನಾನು ನನ್ನದು ಎರಡು ಅಂಶ ಬಿಡಬೇಕು, ಆಗ ಕರ್ಮಯೋಗವಾಗೋದು. ಇನ್ನು ಮುಂದೆ ಹೇಳ್ತಾರೆ, ಒಟ್ಟಾಗಿ ಕರ್ಮಯೋಗದ ವ್ಯಾಪ್ತಿ ದೊಡ್ಡದಾಗಿದೆ. ಪ್ಲೇಸ್ ಆಫ್ ಜ್ಞಾನ ಇನ್ ಕರ್ಮಯೋಗ, ಕರ್ಮಯೋಗಕ್ಕೂ ಜ್ಞಾನಕ್ಕೂ ಏನು ಸಂಬಂಧ ಇದೆ? ಬಹಳ ಸುಲಭ, ವಿಥೌಟ್ ಜ್ಞಾನ ಕರ್ಮಯೋಗ ಫಂಕ್ಷನ್ ಮಾಡಕ್ಕೆ ಆಗೋದೇ ಇಲ್ಲ. ಜ್ಞಾನ ಕರ್ಮ, ಕರ್ಮ ಜ್ಞಾನ, ಇಲ್ಲ ಒಂಥರ ಕಾಂಟ್ರಡಿಕ್ಷನ್ ಇದೆ. ಸ್ವಲ್ಪ ಯೋಚನೆ ಮಾಡಿ, ಅಪರೆಂಟ್ ಕಾಂಟ್ರಡಿಕ್ಷನ್ ಇದೆ. ಕರ್ಮಾಚರಣೆ ಮಾಡೋ ಜ್ಞಾನ ಬರುತ್ತೆ, ಆದರೆ ಕರ್ಮಾಚರಣೆ ಜ್ಞಾನ ಇಟ್ಕೊಂಡೇ ಮಾಡು, ಹೇಗೆ ಸಾಧ್ಯ ಇದು? ಕರ್ಮಾಚರಣೆ ಮಾಡೋ ಜ್ಞಾನ ಬರುತ್ತೆ, ಬಟ್ ಕರ್ಮಾಚರಣೆ ಸುಮ್ಮನೆ ಮಾಡುವಾಗ ಜ್ಞಾನ ಇಟ್ಕೊಂಡು ಮಾಡು, ಫುಲ್ ಆಫ್ ಕನ್ಫ್ಯೂಷನ್ ಇದೆ. ಜ್ಞಾನ ಇಲ್ಲದೆ ಹೋದರೆ ಕರ್ಮಾಚರಣೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಕರ್ಮಾಚರಣೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಜ್ಞಾನ ಬರುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಜ್ಞಾನ ಕರ್ಮಗಳಲ್ಲಿ ಯಾವ ಸ್ಥಾನ ಇದು? ಯಾರಿಗೆ ಹೇಳೋದಕ್ಕೆ ಬರೋದಿಲ್ಲ. ತಕ್ಷ್ಣ ಮಧ್ವಾಚಾರ್ಯ ಮತ್ತೆ ಹೇಳ್ತಾರೆ, ಒಂದು ಬೇಸಿಕ್ ಜ್ಞಾನ ಎಲ್ಲರಿಗೂ ಇದೆ. ಫಸ್ಟ್ ಚೇತನ ಡೆಫಿನೇಷನ್ನೇ ಹಾಗೆ, ಚಿತಿ ಸಂಜ್ಞಾನೆ, ಇವರ ಸೆಂಟಿಯೆಂಟ್ ಬೀಯಿಂಗ್ ಅಂದರೆ ದೇರ್ ಇಸ್ ಸಮ್ ನಾಲೆಡ್ಜ್ ಇನ್ ಯು, ಇನ್ಹೆರೆಂಟ್ ನಾಲೆಡ್ಜ್ ಇದೆ ಪ್ರತಿಯೊಬ್ಬರಲ್ಲೂ ಕೂಡ, ಇನ್ಹೆರೆಂಟ್ ನಾಲೆಡ್ಜ್ ಇದೆ. ಕರ್ಮಾಚರಣೆ ಮಾಡ್ತಾನೆ ಅದೇನಾಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಕರ್ಮಾಚರಣೆ ಮಾಡ್ತಾನೆ, ಮತ್ತೆ ಜಾಸ್ತಿ ಆಗುತ್ತೆ. ಮತ್ತೆ ಕರ್ಮಾಚರಣೆ, ಮತ್ತೆ ಜಾಸ್ತಿ ಆಗುತ್ತೆ. ಫೈನಲಿ ಅಪರೋಕ್ಷ ಜ್ಞಾನಕ್ಕೆ ಬರುತ್ತೆ. ಇದು ಬೇಸಿಕ್. ಇದು ಬೇರೆ ಯಾವ ಮತದಲ್ಲೂ ಕೂಡ ಜೀವನಿಗೆ ಸ್ವರೂಪ ಜ್ಞಾನ ಇದೆ ಅಂತ ಒಪ್ಪೋದಿಲ್ಲ. ಜೀವನಿಗೆ ಒಂದು ಸ್ವರೂಪ ಜ್ಞಾನ ಇದೆ. ಆ ಸ್ವರೂಪ ಜ್ಞಾನ ಏನು ಮಾಡುತ್ತೆ? ಅದು ಎವಲ್ಯೂಷನ್, ಬೆಳೀತಾ 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 ಕೊನೆಗೆ ಅಪರೋಕ್ಷ ಜ್ಞಾನ ಆಗುತ್ತೆ. ಇದನ್ನು ಒಪ್ಕೊಂಡ ಮೇಲೆ ಬೇಸಿಕಲಿ ಒಂದು ಜ್ಞಾನ ಜೀವನೊಳಗಿದೆ ಅಂತ ಅರ್ಥ ಆಯಿತು. ಉದಾಹರಣೆಗೆ, ನಾವು ಚಿಕ್ಕ ಬೀಜ ಇದೆ, ನಮ್ಮ ಕಣ್ಣಿಗೆ ಏನೂ ಕಾಣೋದಿಲ್ಲ, ಸ್ಟಿಲ್ ಅದರಲ್ಲಿ ಏನಿದೆ, ಒಂದು ಅಂಕುರ ಇದೆ ಒಳಗೆ. ಅದು ನಾವು ಮಣ್ಣಲ್ಲಿ ಇಟ್ಟು ನೀರು ಹಾಕಿದ್ರೆ ಬೆಳೆಯಲಿಕ್ಕೆ ಶುರು ಮಾಡುತ್ತೆ. ಎಷ್ಟು ಬಟ್ ಚಿಕ್ಕದಿದೆ, ಮೈನ್ಯೂಟೆಸ್ಟ್ ಪಾಸಿಬಲ್. ಅದು ಮೈಕ್ರೋ ಅಂದ್ರೆ ಮೈಕ್ರೋ, ಅಷ್ಟು ಚಿಕ್ಕದಾಗಿದೆ, ನಮ್ಮ ಕಣ್ಣಿಗೆ ಇನ್ವಿಸಿಬಲ್ ಅದು. ಬಟ್ ದೇರ್ ಈಸ್, ದಟ್ ಈಸ್ ದೇರ್, ಅದರಿಂದ ಮಾತ್ರ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿನೇ ಪ್ರತಿಯೊಬ್ಬನು ಒಳಗೆ ಒಂದು ಇನ್ಹೆರೆಂಟ್ ನಾಲೆಡ್ಜ್ ಇದೆ. ಇನ್ಹೆರೆಂಟ್ ನಾಲೆಡ್ಜ್ ಅನ್ನ ಅವನು ಕರ್ಮಾಚರಣೆ ಮಾಡ್ತಾ ಹೋದಂತೆ ಅವನು ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಕ್ಟರ್ ಓವರ್ ನೈಟ್ ಡಾಕ್ಟರ್ ಆಗೋದಿಲ್ಲ. ಬೇಸಿಕಲಿ ಅವನ ಬ್ರೈನ್ನಲ್ಲಿ ಸ್ವರೂಪದಲ್ಲೇ ವೈದ್ಯದ ಕಾನ್ಸೆಪ್ಟ್ ಇದೆ. ನಿಧಾನ ಓದ್ತಾನೆ ಓದ್ತಾನೆ ಓದ್ತಾ 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 ದೊಡ್ಡ ಡಾಕ್ಟರ್ ಆಗ್ತಾನು. ಬೇಸಿಕಲಿ ಯಾರಿಗೆ ಅವನಿಗಿಲ್ಲ, ಅವನು ಎಷ್ಟು ಹೇಳಿದ್ರು ಬರೋ ಚಾನ್ಸಸ್ಸೇ ಇಲ್ಲ. ಉದಾಹರಣೆಗೆ ಜೋಳ ಬಿತ್ತಿಬಿಟ್ಟು ನೀವು ಅಕ್ಕಿ ಬರೀ ಏನು ಮಾಡಿ ಭತ್ತ ಬರೋದಿಲ್ಲ. ಅದರಿಂದ ಜೋಳ ಬರುತ್ತೆ ಹೊರತು ಭತ್ತ ಬರಲಿಕ್ಕೆ ಸಾಧ್ಯ ಇಲ್ಲ. ಭತ್ತ ಹಾಕಿದಾಗ ಅನ್ಮಿ ಭತ್ತ ಬರುತ್ತೆ ಹೊರತು ಜೋಳ ಬರೋದಿಲ್ಲ. ಅದೇ ತರಹ ಪ್ರತಿಯೊಬ್ಬರಿಗೂ ಕೂಡ ತ್ರಿವಿಧ ಚೇತನರಿದ್ದಾರೆ. ಅದರಲ್ಲಿ ಸಾತ್ವಿಕರಲ್ಲಿ ಇನ್ಹೆರೆಂಟ್ ಜ್ಞಾನ ಇರೋದ್ರಿಂದ ಅವ್ರ ಕರ್ಮಾಚರಣೆ ಮಾಡ್ತಾ ಹೋದಂತೆ ತತ್ವಜ್ಞಾನ ಬಂದು ಬಂದು ಕೊನೆಗೆ ದೇವರನ್ನ ಕಾಣೋ ಸ್ಥಿತಿಗೆ ಬರುತ್ತಾರೆ. ಅದು ಪ್ಲೇಸ್ ಆಫ್ ಜ್ಞಾನ ಇನ್ ಕರ್ಮಯೋಗ. ನಾವು ಓದ್ತಾ ಹೋದಂತೆ ಕಾರ್ಪೆಂಟರ್ ಕೆಲಸ ಮಾಡ್ತಾನೆ, ಏನು ಟೆಕ್ನಿಕಲಿ ಟ್ರೈನಿಂಗೇ ಇಲ್ಲ ಅವನಿಗೆ, ತಂದೆ ನೋಡೋದನ್ನು ಮಾಡ್ತಾ ಇದ್ದ, ಆಮೇಲೆ ಟ್ರೈನಿಂಗ್ ಸೇರ್ಕೊಂಡ, ಒಳ್ಳೆ ಪರ್ಫೆಕ್ಷನ್ ಬಂತು ಅವನಿಗೆ, ನಾಲೆಡ್ಜ್ ಇತ್ತು, ಪರ್ಫೆಕ್ಟ್ ಆಯ್ತು. ದೇರ್ ಫೋರ್ ವರ್ಕ್ಸ್ ಮೇಕ್ಸ್ ಒಂದು ಜ್ಞಾನವನ್ನ ವರ್ಕ್ಸ್ ಬ್ರಿಂಗ್ಸ್ ಪರ್ಫೆಕ್ಷನ್ ಟು ದಿ ನಾಲೆಡ್ಜ್. ನಾಲೆಡ್ಜ್ ಎನ್ಲೈಟನ್ಸ್ ದಿ ಮ್ಯಾನ್. ಎರಡನ್ನು ಕಂಬೈನ್ ಮಾಡಿಕೊಂಡು ನಾವು ಯೋಚನೆ ಮಾಡಿದರೆ ಯಾವ ದೋಷದ ಇಲ್ಲ. ಅದನ್ನೇ ಉಪನಿಷತ್ತಲ್ಲಿ ಹೇಳುತ್ತಾರೆ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ಕರ್ಮದ ಪ್ರಯೋಜನ ಜ್ಞಾನ, ಜ್ಞಾನದ ಪ್ರಯೋಜನ ಮೋಕ್ಷ. ಇದು ಉಪನಿಷತ್ ಹೇಳಿದ ಮಾತು, ಅದನ್ನು ಮಧ್ವಾಚಾರ್ಯ ಹೇಳುತ್ತಾರೆ. ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಮ್ಮಲ್ಲಿ ಎರಡು ದೊಡ್ಡ ವಾದ ಬಂತು. ಕರ್ಮ ಇದು ಆಲಿನ್ನಾಲ್ ಮೋಕ್ಷಕ್ಕೆ ಅಂತ ಒಂದು ವಾದ, ಜ್ಞಾನ ಇದು ಆಲಿನ್ನಾಲ್ ಮೋಕ್ಷಕ್ಕೆ ಅಂತ ಇನ್ನೊಂದು ವಾದ. ಇನ್ನೊಂದು ವಾದ, ಜ್ಞಾನ ಅಂಡ್ ಕರ್ಮ ಕಂಬೈನ್ ಟುಗೆದರ್ ಮೋಕ್ಷಕ್ಕೆ ಕಾರಣ ಅಂತ ಥರ್ಡ್ ವಾದ. ಫೋರ್ತ್ ವಾದ, ಜ್ಞಾನವೂ ಬೇಡ ಕರ್ಮನೂ ಬೇಡ, ನಮ್ಮ ವಾದ ಹೆಚ್ಚು ಕಡಿಮೆ, ನಾವು ಎರಡೂ ಬೇಡ ಅಂತ ತಿಳ್ಕೊಂಡವ್ರು ನಾವು. ಜ್ಞಾನ ಒಂದೇ ಮೋಕ್ಷಕ್ಕೆ, ಕರ್ಮ ಒಂದೇ ಮೋಕ್ಷಕ್ಕೆ, ಜ್ಞಾನ ಪ್ಲಸ್ ಕರ್ಮ ಮೋಕ್ಷಕ್ಕೆ, ಜ್ಞಾನ ಕರ್ಮ ಎರಡೂ ಬಿಟ್ಟು ಮೋಕ್ಷ, ನಾಲ್ಕು ವಾದ ಇದೆ. ಅದರಲ್ಲಿ ಅದ್ವೈತ ಮತದಲ್ಲಿ ಅವರು ಬರೀತಾರೆ, ಮೋಕ್ಷೋ ಕರ್ಮ ಸನ್ಯಾಸ ವಿಧಾನ. ನೀವು ಮೋಕ್ಷ ಬೇಕು ಅಂದರೆ ಕರ್ಮ ಬಿಟ್ಟುಬಿಡಿ, ಇದು ಅವ್ರ ಮಾತು. ಮೋಕ್ಷ ಬೇಕು ಅಂದರೆ ಕರ್ಮ ಬಿಟ್ಟುಬಿಡಿ, ಒಂದು ವಾದ. ಇನ್ನೊಂದು ವಾದ ಏನು, ನಿಮಗೆ ಮೋಕ್ಷ ಬೇಕು ಅಂದರೆ ಕರ್ಮ ಬಿಡಿ, ಜ್ಞಾನ ಹಿಡಿದಿ. ಇನ್ನೂ ಕೆಲವರು ಹೇಳ್ತಾರೆ, ಮೀಮಾಂಸಕರಿದ್ದಾರೆ, ಅವರೇನು ಮಾಡ್ತಾರೆ, ಮೋಕ್ಷ ಬೇಕು ಅಂದರೆ ಜ್ಞಾನ ಬಿಟ್ಟುಬಿಡಿ, ಕರ್ಮ ಸಾಕು ಅಂತ ಹೇಳ್ತಾರೆ. ಮೀಮಾಂಸಕರದ್ದು ಎಕ್ಸಾಕ್ಟ್ಲಿ ಆಪೋಸಿಟ್. ಅವರಿಗೆ ಕರ್ಮ ಒಂದು ತಸ್ಮೈ ನಮಃ ಕರ್ಮಣಿ, ಅವ್ರ ವಾದ ಏನು ಅಂದರೆ ತಸ್ಮೈ ನಮಃ ಕರ್ಮಣಿ, ಕರ್ಮಕ್ಕೆ ನಮಸ್ಕಾರ ಮಾಡ್ತೇವೆ ನಾವು, ಜ್ಞಾನಕ್ಕಲ್ಲ. ಅದ್ವೈತ ಮತದ ಒಂದು ಎಕ್ಸ್ಟ್ರೀಮಿಟಿ ಜ್ಞಾನ ಒಂದೇ ಸಾಕು, ಮೀಮಾಂಸಕರ ಎಕ್ಸ್ಟ್ರೀಮಿಟಿ ಕರ್ಮ ಒಂದೇ ಸಾಕು. ಭಾಸ್ಕರ ಮತ ಅಂತಿದೆ, ಅವರೇನು ಮಾಡ್ತಾರೆ ಅಂದರೆ ಜ್ಞಾನ ಕರ್ಮ ಸಮುಚ್ಚಯವಾದ, ಜ್ಞಾನ ಕರ್ಮ ಎರಡೂ ಸೇರಬೇಕು ಅಂತ ಹೇಳುತ್ತಾರೆ. ಮಧ್ವಾಚಾರ್ಯ ಹೇಳುತ್ತಾರೆ ಇದು ಯಾವುದೂ ಅಲ್ಲ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ಕರ್ಮಾಚರಣೆಯನ್ನು ಮಾಡಿ ನಿಮಗೆ ಜ್ಞಾನ ಬರುತ್ತೆ, ಆಮೇಲೆ ಮೋಕ್ಷ ಬರುತ್ತೆ. ದೇರ್ ಫೋರ್ ಮೋಕ್ಷಕ್ಕೆ ಯಾವುದು ಸಾಧನ ಅಂದರೆ ಜ್ಞಾನನೇ, ಜ್ಞಾನಕ್ಕೆ ಯಾವುದು ಸಾಧನ ಅಂದರೆ ಕರ್ಮ. ಇದನ್ನು ಅಕಾಮಡೇಟ್ ಮಾಡೋಕ್ಕೆ ಅವರಿಗೆ ಆಗಲಿಲ್ಲ, ಅಂದರೆ ರೋಲ್ ಆಫ್ ಕರ್ಮ ಯಾವುದು ಡಿಫೈನ್ ಮಾಡೋಕ್ಕೆ ಆಗಲಿಲ್ಲ, ರೋಲ್ ಆಫ್ ಜ್ಞಾನ ಡಿಫೈನ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ ಜ್ಞಾನದಿಂದನೇ ಮೋಕ್ಷ, ಕರ್ಮದಿಂದನೇ ಜ್ಞಾನ. ದೇರ್ ಫೋರ್ ಕರ್ಮಾಚರಣೆ ಮಾಡಿ, ಬರೀ ಕರ್ಮದಿಂದ ಆಗೋದಿಲ್ಲ, ಅದು ಯೋಗ ಆಗಬೇಕು. ಯೋಗ ಆಗಬೇಕಾದ್ರೆ ಕೃಷ್ಣಾರ್ಪಣ ಬುದ್ಧಿ ಬರಬೇಕು, ಫಲಾಪೇಕ್ಷೆ ಬಿಡಬೇಕು. ಇದು ಮಧ್ವ ಸಿದ್ಧಾಂತದಂತೆ ಭಗವದ್ಗೀತೆಗೆ ಬಂದಂಥ ಕರ್ಮಯೋಗ. ಇನ್ನು ಕರ್ಮಯೋಗದ ಟೈಪ್ಸ್ ಏನು ಅಂತ ಕೇಳಿದ್ರೆ ಹೇಳ್ತಾರೆ ಭಗವದ್ಗೀತೆಯ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯದಲ್ಲಿ, ಏವಂ ಬಹುವಿಧಾ ಯಜ್ಞಾ ವಿತತಾಹ ಬ್ರಹ್ಮಣೋಮುಖಿ. ಪರಮಾತ್ಮ ಅನೇಕ ವಿಧವಾದ ಕರ್ಮಾಚರಣೆ ಹೇಳ್ತಾನೆ. ಇದು ಬಹಳ ಮುಖ್ಯ. ಇದು ಕರ್ಮಯೋಗ ಅನೇಕ ವಿಧವಾಗಿದೆ. ಹೇಗೆ ಅಂದರೆ, ಕೆಲವರು ತಪಸ್ ಮಾಡ್ತಾ ಕೊಡ್ತಾರೆ, ಅವರಿಗೆ ಬಾರಿ ಅದೇ ಕರ್ಮ. ಯತಿಗಳಿದ್ದಾರೆ, ಜ್ಞಾನಾಧಿಕಾರಿಗಳನ್ನೇ ಮಾಡ್ತಾರೆ, ಅವರಿಗೆ ಅದು ಕರ್ಮ. ಗೃಹಸ್ಥರಿದ್ದಾರೆ, ಅವರು ಸಂಸಾರ ಮದುವೆ ಆಗ್ತಾರೆ, ಮಕ್ಕಳನ್ನು ಪಡೀತಾರೆ, ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ, ಅದು ಅವರ ಯೋಗ. ಇನ್ನು ಕೆಲವರಿದ್ದಾರೆ, ಅವರು ಕೇವಲ ಪರೋಪಕಾರಾದಿಗಳನ್ನು ಮಾಡಿಕೊಂಡೇ ಬದುಕ್ತಾರೆ. ಇನ್ನು ಕೆಲವರಿದ್ದಾರೆ, ಅವರಿಗೆ ಪುಸ್ತಕ ಓದೋದಷ್ಟೇ, ಬೇರೆ ಯಾವ ಕೆಲಸವನ್ನು ಮಾಡಬೇಕು, ಜ್ಞಾನ ಕಾರ್ಯವನ್ನೇ ಮಾಡ್ತಾರೆ. ಕೆಲವರು ಉಪದೇಶಾದಿಗಳನ್ನೇ ಮಾಡ್ತಾರೆ, ಕೆಲವರು ಪ್ರಾಣಾಯಾಮಾದಿಗಳನ್ನೇ ಮಾಡ್ತಾರೆ, ಕೆಲವರು ಸರ್ವಸಂಗ ಪರಿತ್ಯಾಗಿಗಳಾಗಿ ಸನ್ಯಾಸಿಗಳಾಗಿ ಕೂಡ್ತಾರೆ, ಕೆಲವರು ಅಂತರ್ಮುಖಿಗಳಾಗಿ ಕಣ್ಣೆ ತೆಗೆಯೋದಿಲ್ಲ, ಎಷ್ಟೋ ವರ್ಷಗಳ ಕಾಲ ಧ್ಯಾನಾಸಕ್ತರಾಗಿ ಕೂತು ಬಿಡ್ತಾರೆ. ಇನ್ನು ಕೆಲವರು ಮತ್ತೊಬ್ಬರಿಗೆ ಹೇಳ್ತಾರೆ ಉದ್ಧಾರವಾಗಿ ಅಂತ ಹೇಳ್ತಾ ತಾವು ಉದ್ಧಾರವನ್ನಾಗ್ತಾರೆ. ಅನೇಕ ವೆರೈಟಿಗಳು ಉಂಟು, ಅದರಲ್ಲಿ ಯಾವುದು ಬೇಕೋ ಅದನ್ನು ಮಾಡಿ ಅಂತ ಹೇಳಿಬಿಡ್ತಾರೆ. ಆದರೆ ಇದ್ಯಾವುದು ಕೂಡ ಅಬ್ಸಲ್ಯೂಟ್ ಸೆನ್ಸಲ್ಲಿ ಹೇಳಿದ್ದಲ್ಲ. ಬೇಸಿಕಲಿ ಒಂದು ಬದುಕು ನಾವು ಬದುಕಲೇಬೇಕು ಫಸ್ಟು, ಅದರಲ್ಲಿ ಹೆಚ್ಚು ಯಾವ್ದು ಮಾಡಬೇಕು ಅಂತ ಕೇಳಿದರೆ, ನಾವು ಲೆಕ್ಚರರ್ ಅಂತ ಹೇಳಿದ ಮಾತ್ರಕ್ಕೆ ಅವನು ಮನೆಯಲ್ಲೇ ಮಠ ಇಲ್ಲ, ಹೆಳ್ತಿಲ್ಲ, ಮಕ್ಕಳಿಲ್ಲ, ಅಂಗಡಿಗೆ ಹೋಗೋದಿಲ್ಲ, ಏನೂ ಇಲ್ಲ. ಅವ್ನು ಪಾಠ ಮಾಡೋದು ಮೇನ್ ಬಿಸಿನೆಸ್ ಅಷ್ಟೇ, ಉಳಿದೆಲ್ಲ ಕಾಮನ್. ಮತ್ತೆ ಒಬ್ಬ ಡಾಕ್ಟರ್ ಅಂತ ಹೇಳಿದರೆ ಅವನಿಗೂ ತಂದೆಯಾದ ಸಂಸಾರ ಎಲ್ಲ ಇದ್ದೇ ಇದೆ, ಆದರೆ ಔಷಧಿ ಕೊಡೋದು ಮೇನ್ ಕೆಲಸ ಅವನು. ಒಬ್ಬ ವ್ಯಾಪಾರಿಗೆ ಅವನದು ತಂದೆ ಸಂಸಾರ ಇದೆ, ವ್ಯಾಪಾರ ಮಾಡೋದು ಜಾಸ್ತಿ ಕೆಲಸ. ಅದೇ ತರಹ ಸಾಮಾನ್ಯವಾದ ಬದುಕು ಎಲ್ಲರಿಗೂ ಕಾಮನ್, ಸತ್ಯಂ ವದ ಧರ್ಮಂಚರ ಎಲ್ಲರಿಗೂ ಕಾಮನ್ನು, ಸ್ಪೆಸಿಫಿಕ್ ಆಗಿ ಮಾತ್ರ ವೇರಿ ಆಗುತ್ತೆ. ಅದು ಅವರ ಆಪ್ಷನ್, ಅದು ಇಷ್ಟಪಟ್ಟ ಬದುಕಬಹುದು. ಆದರೆ ಟೋಟಲಿ ಯಾವುದನ್ನು ಎಲ್ಲರೂ ಬಿಡ್ಲಕ್ಕೆ ಬರೋದಿಲ್ಲ. ಅದರಲ್ಲಿ ಯಾವುದನ್ನಾದರೂ ಮಾಡಿ, ಹುಡುಗರು ಹೇಳ್ತಾರೆ ಓದು ಯಾವ್ದಾದ್ರು ಕೋರ್ಸ್ ಓದು ಅಂತಾರಲ್ಲ ಆಟೈತಿ, ಯಾವ್ದಾದ್ರು ಕೋರ್ಸ್ ಓದು, ಓದೇ ಇರಬೇಡ. ಬಿ ಕಾಮ್ ಅದು ಬಿ ಎಸ್ ಯಾವುದೋ ಒಂದು ಓದು, ಚೆನ್ನಾಗಿ ಓದಷ್ಟೇ, ಚೆನ್ನಾಗಿ ಓದು, ಓದಬೇಕು. ಆ ತರಹ ಜ್ಞಾ ಭಗವಂತನ ಸೇವೆ ಮಾಡಲೇಬೇಕು, ಇಷ್ಟವಾದ ರೀತಿಯಲ್ಲಿ ಮಾಡಬೇಕು, ಹೊರತು ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ಅರ್ಜುನ ಏನು ಮಾಡ್ದ, ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ. ಕೃಷ್ಣ ಒಪ್ಪಲಿಲ್ಲ, ನೀನು ಸನ್ಯಾಸಿ ಆಗೋ ಕೆಲಸ ಅಲ್ಲ ನಿಂದು, ನೀನೇನಾಗಬೇಕೀಗ, ಯುದ್ಧ ಮಾಡಿ ದುಷ್ಟರನ್ನು ಕೊಂದು ಜನಗಳ ಸಾಧನೆಗೆ ಉಪಯೋಗ ಮಾಡಿಕೊಟ್ಟೇ ಯೋಗಿ ಆಗಬೇಕೇ ಹೊರತು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ಸನ್ಯಾಸಿ ಯುದ್ಧ ಮಾಡ್ತೇನೆ ಅಂದರೆ ಮಾಡಬೇಡ, ನೀನು ಸನ್ಯಾಸಿಯಾಗಿ ಸಾಧನೆ ಮಾಡಬೇಕೇ ಹೊರತು ಯುದ್ಧ ಮಾಡ್ಲಿಕ್ಕೆ ಹೋಗಬೇಡ. ಪ್ರತಿಯೊಬ್ಬರಿಗೂ ಇದ್ದಕ್ಕಿದ್ದ ಡಾಕ್ಟರ್ ಏನು ಮಾಡಿಬಿಟ್ಟ, ನಾನು ವ್ಯವಸಾಯ ಮಾಡ್ತೇನೆ ಅಂತ ಹೊರಟುಬಿಟ್ಟ ಇದ್ದಕ್ಕಿದ್ದಾಗಿ. ಈ ಕಡೆ ವ್ಯವಸಾಯ ಡಾಕ್ಟ್ರ್ ಕೆಲಸನೂ ಹೋಯ್ತು, ವ್ಯವಸಾಯನೂ ಹಾಳಾಗುತ್ತೆ, ಹಾಗೆ ಮಾಡಬೇಡ. ಆ ಒಳ್ಳೆ ಡಾಕ್ಟರ್ ಆಗಿ ಅಷ್ಟೇ ಹೊರತು ಬೇರೆ ಮಾಡ್ಲಿಕ್ಕೆ ಹೋಗಬೇಡ. ಇವತ್ತು ನಮ್ಮಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ, ಯಾವುದೋ ಕಾಲಕ್ಕೆ ಏನೋ ಮಾಡ್ತೀವಿ ಅಂತ ಹೋಗಬೇಡಿ. ಏನು ಮಾಡಲಿಕ್ಕೆ ಸಾಧ್ಯ ಇದೆ, ನೀವು ಯಾರು, ಎಲ್ಲಿದ್ದೀರಿ, ನಿಮ್ಮ ವಯಸ್ಸೇನು, ನಿಮ್ಮ ಕೆಪಾಸಿಟಿ ಏನು, ಅದನ್ನು ಓದ್ಕೊಂಡು ನೋಡ್ಕೊಂಡು ಕೆಲಸ ಮಾಡಬೇಕೆ ಹೊರತು ಇಮ್ಯಾಜಿನರಿ ಫೀಲ್ಡಲ್ಲಿ ವಾಕ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ. ಪ್ರಾಕ್ಟಿಕಲ್ ಲೈಫ್ ಇರಲಿ ಎಂಬುದು ಭಗವಂತನ ಸಂದೇಶ. ಅಂತ ಕರ್ಮಯೋಗದಲ್ಲಿ ಯಾವುದಾದ್ರೂ ಸರಿನೇ, ನಮಗೆ ಗೊತ್ತಿರೋ ಗೃಹಸ್ಥನಿಗೆ ಕರ್ಮ ಪ್ರಾಧಾನ್ಯ, ಅವನ ಅಡಿಗೆ ತಾನೇ ಮಾಡಬೇಕು, ತಮ್ಮ ಮನೆಯಲ್ಲೇ ಮಾಡ್ಕೋಬೇಕು, ಬೇರೆಯವ್ರ ಮನೆಗೆ ಹೋಗಬಾರದು. ಇನ್ನೊಬ್ಬರು ತನ್ನ ಮನೆಗೆ ಬಂದರೆ ಅನ್ನ ಹಾಕಾಗಿರಬೇಕು, ಇದು ಗೃಹಸ್ಥರ ಕರ್ತವ್ಯ. ಬ್ರಹ್ಮಚಾರಿ ಆಗಲ್ಲ, ಅಡಿಗೆ ಮಾಡ್ಕೊಳ್ಳೇಬಾರದು ಅವನು, ಇನ್ನೊಬ್ಬರ ಮನೆಗೆ ಹೋಗಬೇಕು, ಅದು ಒಂದು ಕರ್ತವ್ಯ. ಬ್ರಹ್ಮಚಾರಿ ಇನ್ನೊಬ್ಬರ ಮನೆಗೆ ಹೋಗಬೇಕು, ತಾನು ಅಡಿಗೆ ಮಾಡ್ಕೊಳ್ಬಾರ್ದು. ಯಾಕೆ ಗೊತ್ತೇನು, ಬ್ರಹ್ಮಚಾರಿ ಅಡಿಗೆ ಶುರು ಮಾಡ್ಕೊಂಡಂದ್ರೆ ಓದ್ ಕ್ಯಾನ್ಸಲ್ ಅಂತ ಅರ್ಥ. ಬೆಳಿಗ್ಗೆ ಅಡಿಗೆ ಮಾಡ್ಕೊಳ್ಳೋ ಸುಸ್ತಾಗಿರ್ತಾನೆ, ಮಲ್ಕೊಂಡ್ಬಿಡ್ತಾನೆ, ಏನು ಓದಲಿಕ್ಕಾಗೋದಿಲ್ಲ. ಬ್ರಹ್ಮಚಾರಿಗೆ ಎಂದೂ ಅಡಿಗೆ ಮಾಡ್ಕೋಬೇಡಿ, ಭಿಕ್ಷೆ ಬೇಡಿ ಬದುಕಿ ಅಂತ ಹೇಳಿದ್ದಾನೆ. ಬರೀ ಭಿಕ್ಷೆ ಬೇಡಿದ್ರೆ ಭಿಕ್ಷುಕನಾಗಿಬಿಡ್ತಾನೆ, ವಿದ್ಯೆಗೋಸ್ಕರ ಭಿಕ್ಷೆ ಬಿಡ್ತಾನಲ್ಲ, ಬದುಕರ ವೃತ್ತಿ ಅಂತ ಹೇಳ್ತಾರೆ. ಅದಕ್ಕೆ ಹಿಂದಿನ ಕಾಲಕ್ಕೆ ಎಷ್ಟು ದೊಡ್ಡವರಾದವರೆಲ್ಲ ವಾರಾನ್ನ ಓದಿ ದೊಡ್ಡವರಾದವರು, ಬಹಳಷ್ಟು ಜನಗಳು ಇಂಟರ್ನ್ಯಾಷನಲ್ ಫೇಮಸ್ ಫೇಮ್ ಬಂದವರೆಲ್ಲ ವಾರಾನ್ನ ಮಾಡಿ ಓದ್ದವ್ರು ಎಷ್ಟೋ ಜನ ಹಿಂದಿನ ಕಾಲಕ್ಕೆ. ಆ ರೀತಿ ಓದಿ ಪರಿವರಿಗೆ ಭಿಕ್ಷೆ ಬೇಡಿದ್ರೆ ಭಿಕ್ಷುಕನಾಗಿಬಿಡ್ತಾರೆ ಅಷ್ಟೇ. ಓದಿಗೋಸ್ಕರ ಭಿಕ್ಷೆ ಬೇಡಿ, ಓದಿಗೋಸ್ಕರ ಭಿಕ್ಷೆ ಬೇಡಿ, ಜ್ಞಾನಕ್ಕೋಸ್ಕರ ಭಿಕ್ಷೆ ಬೇಡಿ, ಅದು ಶ್ರೇಷ್ಠವಾದದ್ದು. ಆ ರೀತಿ ಬ್ರಹ್ಮಚಾರಿ ಆಗಿದ್ರೆ ಭಾರಿ ಶ್ರೇಷ್ಠ. ಗೃಹಸ್ಥನಾದವ ನಮ್ಮನೆಗೆ ಊಟ ಹಾಕ್ತೇನೆ ಅಂತ ಹಾಕ್ತಾನಲ್ಲ, ಅದು ಗೃಹಸ್ಥನ ಕೆಲಸ. ಸನ್ಯಾಸಿಗಳು ಅಡಿಗೆ ಮಾಡ್ಕೋಬಾರದು, ಅವರು ಭಿಕ್ಷೆಗೆ ಹೋಗಬೇಕು. ಗೃಹಸ್ಥರು ಇಬ್ಬರು ಪ್ರೊಟೆಕ್ಟ್ ಮಾಡಬೇಕು. ಗೃಹಸ್ಥನೇ ಅವನು ಊಟಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ರೆ ಅಡಿಗೆ ಮಾಡೋರು ಯಾರು ಈ ಮಧ್ಯೆ? ಎಲ್ಲರೂ ಊಟಕ್ಕೆ ಹೋಗೋದಾದರೆ ಅಡಿಗೆ ಮಾಡೋರು ಯಾರು? ಆದ್ದರಿಂದ ಗೃಹಸ್ಥ ಇನ್ನೊಬ್ಬರು ಹೋಗಬಾರದು ಅಂತ ಹೇಳಿಬಿಡ್ತಾರೆ. ಪರಪಾಪೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಸೂದಸ್ಯ ವೇಷಂಬಭ್ರೇ ವೃಕೋದರ. ಗೃಹಸ್ಥ ಇನ್ನೊಬ್ಬರ ಮನೆ ಎಂದೂ ಊಟಕ್ಕೆ ಹೋಗಬಾರದು ನಿಯಮ ಮಾಡಿಬಿಟ್ರು. ಆ ನಿಯಮಕ್ಕೆ ಎಕ್ಸೆಪ್ಷನ್ ಏನು ಮಾಡಿದರು? ಹಾಗೆ ಬ್ರಾಹ್ಮಣ ಸಿಗದಾಗಿಬಿಡುತ್ತೆ ಊಟಕ್ಕೆ. ದೇವ ಕಾರ್ಯಕ್ಕೋಸ್ಕರ ಹೋಗಿ, ಪಿತೃಕಾರ್ಯಕ್ಕೋಸ್ಕರ ಹೋಗಿ, ಸುಮ್ಮನೆ ಊಟಕ್ಕೆ ಹೋಗಬೇಡಿ. ಮನೆ ಊಟ ಬೇಜಾರಾಯಿತು ಅಂತ ಹೋಗೋದು ಅಥವಾ ಮನೆಯಲ್ಲಿ ಅಡಿಗೆ ಆಗಿಲ್ಲ ಅಂತ ಹೋಗೋದು ಮಾಡಬೇಡಿ. ನೀವು ಕಷ್ಟಪಟ್ಟು ಮಾಡ್ಕೊಳ್ಳಿ. ದೇವ ಕಾರ್ಯಕ್ಕೆ ಕರೆದ್ರೆ ಹೋಗಿ, ಶ್ರಾದ್ದ ಪಕ್ಷಕ್ಕೆ ಕರೆದ್ರೆ ಹೋಗಿಲ್ಲ, ಆ ಕೆಲಸ ನಿಂತೋಗ್ಬಿಡುತ್ತೆ. ಆಮೇಲೆ ಮಿನಿಮೈಸ್ ಮಾಡಿ ಅಂತ, ಮಿನಿಮೈಸ್ ಮಾಡಿ. ಆದರೆ ಅನ್ನೆಸರಿ ಹೋಗೋದು ತಪ್ಪದು. ಈ ಮಾತಲ್ಲಿ ಯೋಚನೆ ಮಾಡಿದರೆ ಸ್ವಧರ್ಮ ಇದು. ಇವತ್ತು ಯಾವ ಎಷ್ಟು ದಿವಸ ಚೇಂಜ್ ಆದರೂ ಕೂಡ ಈ ಕಾನ್ಸೆಪ್ಟ್ ಚೇಂಜ್ ಆಗೋದಿಲ್ಲ. ಮನೆಯಲ್ಲಿ ಅಡಿಗೆ ಅನ್ನೋದು ಇನ್ನೊಬ್ಬರಿಗೆ ಹಾಕೋದು ಉಳಿದೇ ಉಳಿಯುತ್ತೆ. ಆದ್ದರಿಂದ ಗೃಹಸ್ಥ ಕರ್ಮ ಅದು, ಸನ್ಯಾಸ ಕರ್ಮ ಇದು. ಆ ರೀತಿ ಮಾಡ್ಕೊಂಡು ಬದುಕಬೇಕು ಹೊರತು ಬೇರೆ ಅಲ್ಲ. ಇಂಥ ಕರ್ಮಯೋಗದ ಫಲ ಏನು ಅಂದರೆ ಜ್ಞಾನವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಕರ್ಮವನ್ನು ನಾವು ಮಾಡಿದ್ವಿ, ಕೃಷ್ಣಾರ್ಪಣ ಅಂತ ಒಪ್ಪಿಸಿದ್ವಿ, ಫಲ ಕೇಳಲಿಲ್ಲ, ಆ ಕರ್ಮ ಏನಾಯ್ತು ಗೊತ್ತಾ, ಜ್ಞಾನವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮತ್ತೆ ಕರ್ಮಾಚರಣೆ ಮಾಡ್ತಾರೆ, ಮತ್ತೆ ಅರ್ಪಣೆ ಮಾಡ್ತಾರೆ, ಮತ್ತೆ ಜ್ಞಾನ ದೊಡ್ಡದಾಗುತ್ತೆ. ಕೊನೆ ಕೊನೆಗೆ ಏನಾಗುತ್ತೋ, ಅದು ಅಪರೋಕ್ಷ ಜ್ಞಾನದವರೆಗೂ ಹೋಗುತ್ತೆ. ಕರ್ಮಯೋಗದ ಸಾರ್ಥಕ್ಯ ಅಂದರೆ ಅಪರೋಕ್ಷ ಜ್ಞಾನ ಪ್ರಾಪ್ತಿಯೇ ಕರ್ಮಯೋಗದ ಮುಖ್ಯವಾದ ಫಲಶ್ರುತಿ ಅಂತ. ಕರ್ಮಯೋಗ ಮಾಡಿದ್ದಾರೆ, ಇನ್ನು ಅಪರೋಕ್ಷ ಜ್ಞಾನವಾಗಿಲ್ಲ, ಅವರಿನ್ನೂ ಗೋಡ್ ರೀಚ್ ಆಗಿಲ್ಲ ಅಂತ ಅರ್ಥ. ಎಲ್ಲಿವರೆಗೂ ಅಪರೋಕ್ಷ ಜ್ಞಾನ ಬಂದಿಲ್ವೋ ಅಲ್ಲಿವರೆಗೂ ಕರ್ಮಾಚರಣೆ ಮಾಡ್ತಾನೇ ಇರಬೇಕು ಅಂತ ಅರ್ಥ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಬುಭುಕ್ಷುಭಿ. ವಿದ್ಯಾರ್ಥಿ ಎಲ್ಲಿವರೆಗೂ ಓದಬೇಕು ಅಂದರೆ ಫೈನಲ್ ಎಕ್ಸಾಮ್ ಮುಗಿಯೋವರೆಗೂ ಅವನು ಓದ್ತಾನೆ ಇರಬೇಕು. ಇವ ಸೆಕೆಂಡ್ ಇಯರ್ ಫಸ್ಟ್ ರ್ಯಾಂಕ್ ಇರ್ಬೋದು, ಆದರೆ ಥರ್ಡ್ ಬಿ ಎಸ್ ಸಿ ಓದಿಲ್ಲ, ಅವನು ಸ್ಟೂಡೆಂಟ್ ಇನ್ನೂ ಕೂಡ. ಸೆಕೆಂಡ್ ಬಿ ಎಸ್ ಸಿ ಫಸ್ಟ್ ರ್ಯಾಂಕ್ ಅಂದರೆ ಥರ್ಡ್ ಬಿ ಎಸ್ ಸಿ ಓದ್ದೇ ಇರಬಾರ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ಚೆನ್ನಾಗಿ ಓದು ಅಂತ ಅಷ್ಟೇ ಅರ್ಥ. ಅವ್ರ ಕೋರ್ಸ್ ಬಗ್ಗೆವರಿಗೆ ಓದ್ತಾ ಇರಬೇಕು, ಅಪರೋಕ್ಷ ಜ್ಞಾನವಾಗಲೂ ಕರ್ಮಾಚರಣೆ ಮಾಡ್ತಾನೆ ಇರಬೇಕು ಅಂತ ಹೇಳಿಬಿಡ್ತಾರೆ. ಅಲ್ಲಿವರೆಗೂ ಅಭಿಮಾನ ಬಿಟ್ಟಿರಬೇಕು, ಅಲ್ಲಿವರೆಗೂ ಫಲಾಪೇಕ್ಷೆ ಕೇಳಬಾರದು, ಅಲ್ಲಿವರೆಗೂ ಜ್ಞಾನಭಕ್ತಿಗಳನ್ನೇ ಕೇಳಬೇಕು. ಆಮೇಲೆ ದೇವರೇ ಕಂಡುಬಿಡ್ತಾರೆ, ಅದರಿಂದ ಯೋಚನೆಯೇ ಇಲ್ಲ. ಇದು ಕರ್ಮಾಚರಣೆಯ ಮುಖ್ಯವಾದ ಫಲಶ್ರುತಿ ಎಂದರೆ ಮೋಕ್ಷ ಪ್ರಾಪ್ತಿಯಾಗಬೇಕು ಜ್ಞಾನದ್ವಾರ. ಇನ್ನು ಸ್ವಲ್ಪ ಯೋಚನೆ ಮಾಡೋ ಅಂಶ ಇದೆ. ಆಗಲೇ ಹೇಳಿದೆ, ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚರ. ಮಧ್ವಾಚಾರ್ಯರು ಒಂದು ಅರ್ಥವನ್ನು ಹೇಳಿದರು ಗೀತಾಭಾಷ್ಯದೊಳಗೆ. ಕರ್ಮಾಚರಣೆ ಮಾಡಿ, ಫಲ ತಪ್ಪದೇ ಕೇಳಿ, ಆದರೆ ಸೆಕೆಂಡರಿ ಫ್ರೂಟ್ಸನ್ನು ಕೇಳಬೇಡಿ, ಪ್ರೈಮರಿ ಫ್ರೂಟ್ಸನ್ನು ಕೇಳಿ. ಜ್ಞಾನಭಕ್ತಿಗಳೇ ಪ್ರೈಮರಿ ಫ್ರೂಟ್ ಆದರೆ ಅದನ್ನು ಕೇಳಲೇಬೇಕು ಅಂತ ಒಂದು ಅರ್ಥ ಹೇಳಿಬಿಟ್ರು. ಗೀತಾ ತಾತ್ಪರ್ಯದಲ್ಲಿ ಹೊಸ ಅರ್ಥವನ್ನು ಹೇಳ್ತಾರೆ. ಗೀತಾ ತಾತ್ಪರ್ಯಕ್ಕೂ ಗೀತಾ ಭಾಷ್ಯಕ್ಕರ ವ್ಯತ್ಯಾಸವನ್ನು ನೋಡ್ಬೇಕು ನಾವೀಗ. ಅಲ್ಲಿ ಹೇಳ್ತಾರೆ ಆಚಾರ್ಯರು, ಕರ್ಮಣ್ಣೇ ವಾಧಿಕಾರಸ್ಥೆ, ಕರ್ಮಾಚರಣೆಯನ್ನು ಮಾಡು, ಮುಖ್ಯ ಫಲವನ್ನು ಕೇಳು, ಅಮುಖ್ಯ ಫಲವನ್ನು ಕೇಳಬೇಡ. ಆದರೆ ಮಾಫಲೇಶು ಕದಾಚಾರ ಅದಕ್ಕೇನು ಹೊಸ ಅರ್ಥ ಅಂದರೆ, ಫಲವನ್ನು ಕೇಳು, ನೀನೇ ತಗೊಳ್ಳಕ್ಕೆ ಹೋಗಬೇಡ ಅಂತ ಹೇಳ್ತೇವೆ. ಇದು ಅದು ಎರಡನೇ ಅರ್ಥ. ಕರ್ಮಣ್ಣೇವ ಅಧಿಕಾರ, ಕರ್ಮಾಚರಣೆ ಮಾಡೋದಕ್ಕೆ ಅಧಿಕಾರ ಇದೆ, ಫಲ ತಗೊಳ್ಳೋ ಹಕ್ಕು ನಿನಗಿಲ್ಲ. ಫಲ ಯು ಕೆನಾಟ್ ಡ್ರಾ ದಿ ಸ್ಯಾಲ್ರಿ, ನೀನು ತಗೊಳಕ್ಕೆ ಬರೋದಿಲ್ಲ, ಅವ್ರು ತಂದುಕೊಡ್ಬೇಕಷ್ಟೇ. ಉದಾಹರಣೆಗೆ ರಿಕ್ಷಾದವನು ಓಡಿಸಿದ, ಎಷ್ಟೋ ಒಂದು 20 ಕಿಲೋಮೀಟರ್ ಹೋಯ್ತು, ಏನೋ ಕೇಳಿದ, ಕೊಟ್ಟ, ಇವನು ಒಪ್ಪಿಕೊಂಡ, 50 ರೂಪಾಯಿ ಕೊಡಬೇಕಾಯ್ತು. 50 ರೂಪಾಯಿ ಕೊಡು ಅಂತ ಕೇಳಬೇಕು, ಅವ್ರದ್ದು ಜೇಬಿ ಕೈಯಾಗಿ ತಗೋಬೇಡ, ಅದು ಇಂಪಾರ್ಟೆಂಟ್. ನೀನು ಪರ್ಸಿಗೆ ಕೈ ಹಾಕಬಾರ್ದು ಅಷ್ಟೇ. ಅವ್ರು ಕೊಡದೆ ಹೋದರೆ ನೀವು ಕೇಸ್ ಹಾಕು, ಅಲ್ಲಿಗೂ ಪರ್ಸಲ್ ಕೈ ಹಾಕಬಾರ್ದು. ಪರ್ಸಲ್ ಕೈಗೆ ಹೊಸ ಕೇಸ್ ಇನ್ನೂ ಶುರುವಾಗುತ್ತೆ. ಆಮೇಲೆ ಅವನ ಕೇಸೇನೋ ದುಡ್ಡು ಕೊಡಲಿಲ್ಲ, ಇವನ ಕೇಸೇನೋ ಜೇಬಿ ಕೈ ಹಾಕಿದ, ಅವನ ಕೇಸ್ ದೊಡ್ಡ ಕೇಸ್ ಆಗುತ್ತೆ. ಇವಂದ ಆಮೇಲೆ ಅವನ ಕೇಸ್ ಬೈದ, ಇವಂದು ಕೇಸ್ ಸ್ಟ್ರಾಂಗ್ ಕೇಸ್ ಆಗಿಬಿಡುತ್ತೆ, ಅದರಿಂದ ಮಾಡಬೇಡಿ. ಆಚಾರ್ಯ ಎಷ್ಟು ಹೊಸ ಅರ್ಥ ಕೊಡ್ತಾರೆ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಯು ಆರ್ ಕಾಂಪಿಟೆಂಟ್ ಟು ಡೂ ಯುವರ್ ಡ್ಯೂಟಿ, ಬಟ್ ನಾಟ್ ಟು ಎಕ್ಸ್ಟ್ರಾಕ್ಟ್ ದಿ ಫ್ರೂಟ್ ಡೈರೆಕ್ಟ್ಲಿ ಫ್ರಮ್ ದಿ ಗಾಡ್ ಆರ್ ಅದರ್ಸ್ ಫ್ರಮ್ ಅದರ್ಸ್. ಇದು ಒಳ್ಳೆ ಅರ್ಥ, ಇದನ್ನ ಯಾರು ಬರೋದಿಲ್ಲ, ಮಧ್ವಾಚಾರ್ಯ ಅವ್ರದ್ದು ಯಾರು ಬರೋದಿಲ್ಲ. ನಾವು ಬದುಕಿರೋದೇ ಅದರಿಂದ. ಬಂದಿದ್ದಾರೆ, ಸಂಬಳ ಕೊಡ್ತಾರೆ ಸರ್ಕಾರ ಆಫೀಸ್ಗಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಆಫೀಸ್ ದಿವ್ಸ್ಮೇಲೆ ನಿಂತ್ಕೊಂಡಿರ್ತಾರೆ. ಯಾರು ಏನು ಬರ್ತಾರೆ, ಅವನೊಂದು ಕ್ಯಾಶ್ ಅವ್ರು ದುಡ್ಡಿರುತ್ತೆ, ಯಾರು ಮುಟ್ಟಾಗಿಲ್ಲ, ಸೈನ್ ಮಾಡ್ಕೊಂಡ್ಬಿಡ್ತಾನೆ, ಕರೆದಾಗ ಒಂದು ತೊಗೊಂಡೋಗ್ಬೇಕೆ ಹೊರತು ತಾನು ತೊಗೊಂಡೋದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ತಾರೆ ಅವನು. ಅಂದರೆ ಸಂಬಳ ಕೇಳಿ ಅವನು, ನೀನು ತೊಗೊಳ್ಳಾಗಿಲ್ಲ, ನಿನಗೆ ಮುಖ್ಯ ಫಲವನ್ನು ಕೂಡ ನೀನು ಕೇಳಬಹುದೇ ಹೊರತು ತೊಗೊಳ್ಳೋ ಶಕ್ತಿ ನಿನಗಿಲ್ಲ. ಎಷ್ಟು ಒಳ್ಳೆ ಅರ್ಥ ಇದು. ನಾವು ಬದುಕಿರೋದೇ ಹಾಗೆ. ಇವತ್ತು ನಾವು ಕಂಡಕ್ಟರ್ ಇಟ್ಟು ದುಡ್ಡು ಕೊಡ್ತೀವಿ, ಟಿಕೆಟ್ ನಾವೇ ಹರ್ಕೊಂಡ್ಬಿಟ್ರೆ ಗತಿ ಏನಾಗುತ್ತೆ? ಒಂದು 5 ನಿಮಿಷ ಖಾಲಿ ಆಗುತ್ತೆ, ಟಿಕೆಟ್ ಒಂದೇ ಇರೋದು, ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಅವನು ಕೊಡಬೇಕು, ನಾವು ತೊಗೊಳ್ಳಾಗಿಲ್ಲ. ನಾವು ಟಿಕೆಟ್ಗೆ ದುಡ್ಡು ಕೊಡಬೇಕು, ಟಿಕೆಟ್ ಅವನು ಕೊಡಬೇಕು. ನಾವು ಪದಾರ್ಥಕ್ಕೆ ದುಡ್ಡು ಕೊಡಬೇಕು, ಅಕ್ಕಿ ಬೇಳೆ ಅವನು ಕೊಡಬೇಕು, ನಾವು ತೊಗೊಳ್ಳಾಗಿಲ್ಲ ಅದನ್ನೆಲ್ಲ ಕೂಡ. ಎಷ್ಟು ಒಳ್ಳೆ ಅರ್ಥ, ಯಾರು ಬರೋದಿಲ್ಲ, ಮಧ್ವಾಚಾರ್ಯ ಮಾತ್ರ ಬರೆದಿದ್ದರು. ಆಗ ನಮಗೆ ಗೀತಾ ತಾತ್ಪರ್ಯಕ್ಕೂ ಗೀತಾ ಭಾಷ್ಯಕ್ಕರ ವ್ಯತ್ಯಾಸ ಗೊತ್ತಾಗುತ್ತೆ. ಎರಡು ಕೂಡ ಒಂದೇ ಅರ್ಥನೇ, ಆದರೆ ಡಿಫರೆಂಟ್ ಆ್ಯಂಗಲಲ್ಲಿ ಹೇಳ್ತಾರೆ. ನೀನು ಕರ್ಮವನ್ನು ಮಾಡು, ಫಲವನ್ನು ಕೇಳು, ಅಮುಖ್ಯ ಫಲಗಳನ್ನು ಕೇಳಬೇಡ, ಹುಷಾರು. ಗೀತಾ ಭಾಷ್ಯ ಮುಗೀತು. ಫಲವನ್ನು ಕೇಳು, ಕರ್ಮಾಚರಣೆ ಮಾಡು, ಫಲವನ್ನು ನೀನೇ ತಗೊಳ್ಳೋಕೆ ಹೋಗಬೇಡ, ದೇವರು ಕೊಟ್ಟಿದ್ದೀನಿ ತಗೋ. ಈಶಾವಾಸ ಉಪನಿಷತ್ ಹೇಳುತ್ತೆ, ತೇನ ತೆಕ್ತೇನ ಕುಂಜೀತಾಹ ಮಾಗೃತ ಕಶ್ಯ ಶುದ್ಧರ. ಕರ್ಮಾಚರಣೆ ಮಾಡು, ದೇವರು ಕೊಟ್ಟ ಫಲದಲ್ಲಿ ಬದುಕು, ಆದರೆ ನೀನು ಕೇಳೋದಕ್ಕೆ ಹೋಗಬೇಡ. ನೀ ಯಾವಾಗ ನೀನು ಫಲವನ್ನು ನೀನು ತಗೊಳ್ಳೋದಕ್ಕೆ ಹೋಗ್ತೀಯೋ ಆಗ ಬಂಧಕವಾಗ. ನೀನು ತಗೊಂಡ್ರೆ ಬಂಧಕ, ಅವರಾಗಿ ಕೊಟ್ಟರೆ ಪ್ರಸಾದ. ಪುಣ್ಯಕ್ಕೆ ನಮಗೆ ಅಭ್ಯಾಸ ಎಲ್ಲಿಟ್ಟಿರೋ ಗೊತ್ತೇನೆ, ಬಡಿಸೋ ಅಭ್ಯಾಸ ನಮ್ಮಲ್ಲಿ ಯಾತಕ್ಕೆ ಬಂತು ಅಂತ ಕೇಳಿದರೆ, ಬರೀ ಊಟ ಮಾಡಲಿಕ್ಕೆ ಅಲ್ಲದು, ಅಡುಗೆ ಮಾಡಿರ್ತಾರೆ, ಬಡಿಸಿದ್ರು ಊಟ ಮಾಡೋ, ನೀವೇ ಕೈಯಾಗಿ ತಗೋಬೇಡಿ. ಭವ್ಯ ಬಂದು ಅದು ಹೋಗ್ಬಿಡ್ತು, ಈಗಾಗಲೇ ಭವ್ಯ ಬಂದರೆ ಕ್ಯಾನ್ಸಲ್ ಆಯ್ತು, ನಿಧಾನವಾಗಿ ಅವರೇ ಫಲ ಕೊಳ್ಳೋಕೆ ಶುರು ಮಾಡಿಬಿಟ್ರು. ಪುಣ್ಯಕ್ಕೆ ಒಂದುಳುಕು ಮಂತ್ರಾಕ್ಷತೆ ಅವರೇ ತಗೊಳ್ಳೋ ಅಭ್ಯಾಸ ಮಾಡ್ಕೊಂಡಿಲ್ಲ ಅಷ್ಟೇ, ಇನ್ನೂ ಕೂಡ ಶ್ರಾವಣಕ್ಕೂ ತಾವೇ ಮಂತ್ರಾಕ್ಷತೆ ತಗೊಂಡ್ಬಿಟ್ರೆ ಶ್ರಾವಣ ಕೆಲಸನೇ ಇಲ್ಲ. ಅವೇ ಅವ್ರು ಕೊಡೋವರೆಗೂ ಅಲ್ಲೇ ಇರುತ್ತೆ, ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ, ತಾನು ತಗೊಂಡೋಗಾಗಿಲ್ಲ, ಕಾಯ್ತಾನೆ ಕೂತಿರ್ಬೇಕು. ಎಷ್ಟು ತಮಾಷೆ ಇದು. ಇದು ಭಗವದ್ಗೀತೆಯ ಅರ್ಥ. ಮಂತ್ರಾಕ್ಷತೆ ಇರಬಹುದು, ತಗೊಳ್ಳೋದು ನಿನ್ನ ಕೈ ಇರಬಹುದು, ಹತ್ರ ಇರಬಹುದು, ಬಟ್ ನೀನು ತಗೊಳ್ಳಾಗಿಲ್ಲ, ಕೊಡೋವರೆಗೂ ತಗೊಳ್ಳಾಗಿಲ್ಲ. ದೇರ್ಫೋರ್ ಫಲವನ್ನು ಕೊಟ್ಟಾಗಲೇ ತಗೊಳ್ಬೇಕು. ತರಕಾರಿ ತಗೊಳ್ತೀರಿ, ಅವ್ರು ಕೊಡೋವರಿಗೆ ಕಾಯ್ತಿರ್ಬೇಕು, ನೀವು ಏನೋ ಮಾಡಾಗಿಲ್ಲ, ಇಲ್ಲೋರು ತಪ್ಪೋದು, ಫೌಲ್ ಮೆಥಡ್ ಹಾಗಾದ್ರೆ ತಗೊಂಡ್ಬಿಟ್ರೆ. ಎಷ್ಟು ಒಳ್ಳೆ ಅರ್ಥ ಈ ಆಶ್ಚರ್ಯ. ಇದನ್ನ ಓದಿ ನೀವು ಯಾವುದೇ ಗ್ರಂಥವನ್ನು ಓದಿ, ಅಂಗಡಿಯಲ್ಲಿ ಸಿಗುತ್ತೆ ಈ ಅರ್ಥವನ್ನು, ಯಾರ್ಯಾರೂ ಬರೋದಿಲ್ಲ ಮಧ್ವಾಚಾರ್ಯದ ಹೊರತು. ಈ ಅರ್ಥ ಎಷ್ಟು ಪ್ರಾಕ್ಟಿಕಬಲ್ ಆಗಿದೆ, ಹೈಲಿ ಪ್ರಾಕ್ಟಿಕಲ್ ಆಗಿದೆ, ಯಾರೂ ಯೋಚನೆ ಮಾಡಿಲ್ಲ. ಇದನ್ನು ಹೈಲೈಟ್ ಯಾರೂ ಮಾಡಿಲ್ಲ, ಆದ್ದರಿಂದ ಮಧ್ವಭಾಷ್ಯದಿಂದ ಯಾರು ತಿಳ್ಕೊಂಡೇ ಇಲ್ಲ. ಮಧ್ವಾಚಾರ್ಯ ಬಗ್ಗೆ ಇರೋ ತಪ್ಪು ಕಲ್ಪನೆ ಏನು ಗೊತ್ತಾ? ಅವರು ಅದ್ವೈತರು ಬೈತಾರೆ ಬೈತಾರೆ ಅಷ್ಟೇ, ಇನ್ನೇನು ಗೊತ್ತಿಲ್ಲ. ಮಧ್ವಾಚಾರ್ಯ ಅಂದರೆ ಆ್ಯಂಟಿ ಅದ್ವೈತಿ ಅಷ್ಟೇ, ಇನ್ನೇನು ಗೊತ್ತಿಲ್ಲ ಅವರಿಗೆ, ತಪ್ಪದು. ಮಧ್ವಾಚಾರ್ಯರು ಕನ್ಸ್ಟ್ರಕ್ಟಿವ್ ಆಗಿ ಕೊಟ್ಟಿದ್ದು ಅನ್ಇಮ್ಯಾಜಿನಬಲ್ ಅಷ್ಟು ಕೊಟ್ಟಿದ್ದಾರೆ. ಆ ಫೇಸ್ ಯಾವುದು ಪ್ರೊಜೆಕ್ಟ್ ಆಗದೆ ಹೋಗಿದ್ದಕ್ಕೇನಾಗಿದೆ ಅಂದರೆ, ಇವರು ಬರೀ ಒಂಥರ ಖಂಡನೆ ಮಾಡ್ತಾರೆ ಮಾತ್ರ ಅಂತ ಆಗಿಬಿಟ್ಟಿದೆ. ಇಷ್ಟೆಲ್ಲ ಹೇಳಿ ತಮಾಷೆ ಗೊತ್ತ, ಗೀತಾ ಭಾಷೆಯಲ್ಲಿ ಆಚಾರ್ಯರು ಕೆಟ್ಟ ಪದ ಎಲ್ಲೆಲ್ಲೂ ಉಪಯೋಗಿಸೋದಿಲ್ಲ ಆಚಾರ್ಯರು. ಇದು ಸರಿಯಲ್ಲ ಅಷ್ಟೇ ಹೇಳೋದು, ಜಾಸ್ತಿ ಹೇಳೋದಿಲ್ಲ ಆಚಾರ್ಯ. ಇದು ಸರಿಯಲ್ಲ, ಹೀಗೆ ಮಾಡಿ ಇಷ್ಟೇ. ಮುಂದೆ ವ್ಯಾಖ್ಯಾನಕಾರ ಎಲಾಬರೇಟ್ ಮಾಡ್ತಾರೆ ಹೊರತು ಆಚಾರ್ಯ ಯಾರನ್ನೂ ಬೈಲಕ್ಕೆ ಹೋಗೋದಿಲ್ಲ. ವಿಮರ್ಶೆ ಬೇರೆ, ಬೈಯೋದು ಬೇರೆ. ಕ್ರಿಟಿಸಿಸಮ್ ಎಂಬುದು ಪಾಸಿಟಿವ್ ಬೇರೆ, ನೆಗೆಟಿವ್ ಬೇರೆ. ಆಚಾರ್ಯ ಮಾಡಿದ ಕ್ರಿಟಿಸಮ್ ಪಾಸಿಟಿವ್ ಕ್ರಿಟಿಸಮ್ ಹೊರತು ನೆಗೆಟಿವ್ ಎಲ್ಲೂ ಮಾಡೋದಿಲ್ಲ. ಆದ್ದರಿಂದ ಮಧ್ವಾಚಾರ್ಯರ ಒಂದು ವಿಚಾರ ಅತ್ಯಂತ ಅಪೂರ್ವವಾದದ್ದು. ಈ ಬ್ಯಾಕ್ಗ್ರೌಂಡ್ ಮೇಲೆ ನೀವು ಬೇರೆ ಕಡೆ ಕರ್ಮಯೋಗವನ್ನು ಕೇಳಿದರೆ ನಿಮಗೆ ಅದು ಟೋಟಲಿ ಮೀನಿಂಗ್ಲೆಸ್ ಅನಿಸುತ್ತೆ. ಮಧ್ವಾಚಾರ್ಯ ಹೇಳಿದ ಅರ್ಥ, ನಿಯತ ಕರ್ಮಾನುಷ್ಠಾನವನ್ನು ಮಾಡಿ, ಫಲಾಪೇಕ್ಷೆಯನ್ನು ಬಿಡಿ, ನಾವು ಅಹಂಕಾರ ಮಮಕಾರಗಳನ್ನು ಎಂದೂ ತಂದುಕೊಳ್ಳಬೇಡಿ, ಹರಿಯ ಸರ್ವೋತ್ತಮ ಅಂತ ಭಾಷೆ ಅರ್ಪಣೆ ಮಾಡಿಬಿಡಿ, ಫಲ ಅವನು ಕೊಡ್ತಾನೆ ತಗೊಳ್ಳಿ. ಎಷ್ಟು ಸುಲಭ. ನಾವು ಬದುಕಿರೋದು, ಬದುಕ್ತಾ ಇರೋದು, ಬದುಕಬೇಕಾದ್ದು ಇದು ನಂಬಿಯ ಹೊರತು ಬೇರೆ ಯಾವ ಮುಖದಲ್ಲೂ ಅಲ್ಲ. ಆದ್ದರಿಂದ ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಕರ್ಮಯೋಗ ಅನುಷ್ಠಾನ ಮಾಡಿದರೆ ಯಾವ ಸಮಸ್ಯೆ ಕೂಡ ಬರೋದಿಲ್ಲ. ಆಗ ನಮಗೆ ಅರ್ಥ ಆಗುತ್ತೆ ಭಗವದ್ಗೀತೆಯ ಸೆಂಟ್ರಲ್ ಐಡಿಯಾ, ಜ್ಞಾನನೋ ಕರ್ಮನೋ ಅಂತ ಕೇಳಿದರೆ ಎರಡು ಕರೆಕ್ಟ್. ಕರ್ಮಯೋಗವನ್ನು ಮಾಡೋ, ಜ್ಞಾನದ ಫಲವನ್ನು ಪಡೆಯ ಅಷ್ಟೇ. ನಮ್ಮ ಲೋಕದಲ್ಲಿ ಕೆಲಸ ಮಾಡ್ತಾರೆ ಸಂಬಳ ಬರುತ್ತೆ ಅಂತ ಹೇಳ್ತೇವಲ್ಲ ಹಾಗೆ, ಲೌಕಿಕ ಕೆಲಸಕ್ಕೆ ಏನು ಪ್ರಯೋಜನ? ಹಣ. ಲೌಕಿಕ ಪ್ರಯೋಜನ ಕೆಲಸಕ್ಕೆ ಧನ ಪ್ರಯೋಜನ, ಆಧ್ಯಾತ್ಮಿಕ ಕೆಲಸಕ್ಕೆ ಜ್ಞಾನ ಪ್ರಯೋಜನ. ಇದೆಲ್ಲ ಜ್ಞಾನವಾಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ಧನವಾಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಹುಡುಗ ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಒಳ್ಳೆ ಸಂಬಳ ಬರುತ್ತೆ ಅಂತ ಅರ್ಥ, ಇನ್ನೇನೂ ಅಲ್ಲ. ಒಳ್ಳೆ ಕೆಲಸ ಮಾಡ್ತಾನೆ ಎಂಬುದಕ್ಕೆ ಅರ್ಥ ಒಳ್ಳೆ ಸಂಬಳ ಬರುತ್ತೆ. ಸೊ ಒಳ್ಳೆ ಕರ್ಮಯೋಗ ಮಾಡ್ತಾನೆ, ಒಳ್ಳೆ ಜ್ಞಾನ ಬರುತ್ತೆ ಅಂತ ಅರ್ಥ. ಯಾರು ಸಂಧ್ಯಾವಂದನೆ ಮಾಡಲಿ, ಪೂಜೆನೇ ಮಾಡಲಿ, ಇನ್ನೊಬ್ಬರು ನೀರೇ ಕೊಡಲಿ, ಅಡುಗೆನೇ ಮಾಡಲಿ, ಅನ್ನನೇ ಹಾಕಲಿ, ಅದೆಲ್ಲ ವಿಷ್ಣು ಪ್ರೀತಿಯರ್ಥಮಂತ ಮಾಡಿದರೆ ಜ್ಞಾನ ವೃದ್ಧಿ ಆಗಲಿಕ್ಕೆ ಶುರುವಾಗುತ್ತೆ. ಆ ಜ್ಞಾನ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಕಣ್ಣಾರೆ ದೇವರನ್ನು ಕಾಣೋವರೆಗೂ ಹೋಗುತ್ತೆ. ಮುಂದೆ ದೇವರು ಮೋಕ್ಷವನ್ನು ಕೊಟ್ಟೇ ಕೊಡ್ತಾನೆ, ಸುಖವಾಗಿರಬಹುದು ಅನ್ನೋದು ಮಧ್ವಾಚಾರ್ಯ ಹೇಳಿದಂಥ ಕರ್ಮಯೋಗದ ಅರ್ಥ. ಉಳಿದವರ ಅರ್ಥದಲ್ಲಿ ಕರ್ಮಾಚರಣೆಗೆ ಅರ್ಥ ಬರೋದೇ ಇಲ್ಲ. ದೇವರೇ ಇಲ್ಲ ಅಂದರೆ ಯಾರಿಗೋಸ್ಕರ ಕರ್ಮ ಮಾಡಬೇಕು? ಮತ್ತೆ ದೇವರೇ ಇಲ್ಲ ಅಂದಮೇಲೆ ಅವನು ಪ್ರಿಸ್ಕ್ರೈಬ್ ಎಂಬ ಕಾನ್ಸೆಪ್ಟೇ ಇಲ್ಲ. ಒಬ್ಬ ಎಕ್ಸಾಮಿನರ್ ಅಂತ ಯೂನಿವರ್ಸಿಟಿ ಅಂತಿದ್ರೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಅಂತ ಇರುತ್ತೆ, ಇಲ್ಲದ ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟೇ ಇಲ್ಲ. ಸೊ ಪ್ರಿಸ್ಕ್ರೈಬ್ಡ್ ಕರ್ಮ ಇಲ್ಲ, ಆಮೇಲೆ ಫಲ ಕೊಡೋ ದೇವರಿಲ್ಲ, ಅರ್ಪಣೆಗೆ ಕಾನ್ಸೆಪ್ಟೇ ಇಲ್ಲ, ಮಾಡೋದಕ್ಕೆ ನಾನೇ ಸ್ವತಂತ್ರ, ನಾನೇ ಸ್ವತಂತ್ರ ಮಾಡಬೇಕೆ ಅದಕ್ಕೆ ಅನ್ನೋ ಪ್ರಶ್ನೆ ಬರುತ್ತೆ. ಅಂದರೆ ಫುಲ್ ಆಫ್ ಕನ್ಫ್ಯೂಷನ್. ಜನ ತಿಳ್ಕೊಂಡಿರೋದು ಭಗವದ್ಗೀತೆ ಕರ್ಮಯೋಗದಲ್ಲಿ ಕನ್ಫ್ಯೂಷನ್ ಇದೆ ಅಂತೇಳಿ. ಅನ್ಫಾರ್ಚುನೇಟ್ಲಿ ಭಗವದ್ಗೀತೆ ಕರ್ಮಯೋಗದಲ್ಲಿ ಕನ್ಫ್ಯೂಷನ್ ಇಲ್ಲ, ಜನ ಅರ್ಥ ಮಾಡಿಕೊಂಡಿದ್ದಲ್ಲಿ ಕನ್ಫ್ಯೂಷನ್ ಇದೆ, ಬೇರೆ ಮತದವರು ಇಂಟರ್ಪ್ರಿಟೇಷನ್ ಕನ್ಫ್ಯೂಷನ್ ಇದೆ. ಮಧ್ವಾಚಾರ್ಯರು ಬರದಂತೆ ಮಾಡಿದ್ದಾರೆ. ನಮಗೆ ಈಗ ನಿಜವಾಗ್ಲೂ ತಿಳಿಯೋದು ಯಾವಾಗ ಅಂದರೆ ಮಧ್ವಾಚಾರ್ಯ ಅವತಾರ ಮಾಡದೆ ಹೋಗಿದ್ರೆ ಈ ಅರ್ಥ ಗೊತ್ತಾಗ್ತಿದ್ದಿಲ್ಲ, ಆದ್ದರಿಂದ ಜನ ಕನ್ಫ್ಯೂಷನ್ ಆಗ್ತಿತ್ತ. ಅದಕ್ಕೆ ಅವರು ಅವತಾರ ಮಾಡಿದ್ರು ಅಷ್ಟೇ, ಇನ್ನೇನಿಲ್ಲ. ಇವತ್ತು ಡಿಫಿಕಲ್ಟ್ ಪ್ರಾಬ್ಲಮ್ ಇದ್ದಾಗ ನಮ್ಗೆ ಯಾರೂ ಸಾಲ್ವ್ ಮಾಡಕ್ಕೆ ಬರೋದಿಲ್ಲ, ಯಾರೋ ಒಂದು ಮಾಡಿಕೊಡ್ತಾರೆ, ನಾ ಥ್ಯಾಂಕ್ಸ್ ಹೇಳ್ತೇನೆ. ನಮಗೆ ಯಾರೂ ಬರ್ತಿದ್ದಿಲ್ಲ, ಥ್ಯಾಂಕ್ಸ್ ಹೇಳ್ತೇನೆ. ಉಳಿದವರಿಗೆ ಯಾರು ಬರಲಿಕ್ಕೆ ಬಂದಿರಲಿಲ್ಲ, ಆಚಾರ್ಯರು ಬಂದರು ಬರೆದ್ರು, ಆವಾಗ ನಾವು ಕೃತಜ್ಞರಾಗ್ತೇವೆ. ಆಚಾರ್ಯ ಶ್ರೀಮದ್ ಆಚಾರ್ಯಾಹ ಸಂತುಮೆ ಜನ್ಮ ಜನ್ಮನಿ. ಒಂದು ಎಕ್ಸಾಂಪಲ್ ಅಷ್ಟೇ. ಆಚಾರ್ಯರು ಇಡೀ ಭಗವದ್ಗೀತೆಯ ಬಗ್ಗೆ ಏನೇನು ಬರೀತಾರೆ, ಭಾಗವತದ ಬಗ್ಗೆ ಏನೇನು ಬರೀತಾರೆ, ಮಹಾಭಾರತದ ಬಗ್ಗೆ ಬರೀತಾರೆ, ಬ್ರಹ್ಮಸೂತ್ರದ ಬಗ್ಗೆ ಬರೀತಾರೆ, ಅವೆಲ್ಲ ಟೋಟಲಿ ಅನ್ನೋನ್ ಟು ದಿ ವರ್ಲ್ಡ್. ಯಾರಿಗೂ ಗೊತ್ತಿಲ್ಲ ಅಂತ ಅರ್ಥ ಬರೀತಾರೆ ಆಚಾರ್ಯ. ಅಲ್ಲಲ್ಲಿ ಬರೀತಾರೆ ಅಂತ ತಿಳ್ಕೊಬೇಡಿ. ಈಚ್ ಅಂಡ್ ಎವ್ರಿ ವರ್ಡ್ ಹೇ ಆಸ್ ರಿಟರ್ನ್ ಅಂಬುದು ಟೋಟಲಿ ನ್ಯೂ. ಅದು ಇದನ್ನು ದಾಸ್ಗುಪ್ತ ಅವರು ವರ್ಣನೆ ಮಾಡ್ತಾರೆ. ನಮ್ಮ ಫೋರ್ತ್ ವಾಲ್ಯೂಮ್ ಬರಿಬೇಕಾದ್ರೆ ಎಸ್ ಎನ್ ದಾಸ್ಗುಪ್ತ ಅವರು ಇಂಡಿಯನ್ ಫಿಲಾಸಫಿ ಬರಬೇಕಾದ್ರೆ ಹೇಳ್ತಾರೆ, ಮೊದಲು ಅಂಡ್ರೇಷನ್ ಕೊಡ್ತಾರೆ. ನಾನು ಹಿಸ್ಟ್ರಿ ಆಫ್ ಇಂಡಿಯಾ ಕಡೆ ಬರಲಿಕ್ಕೆ ಅಂತ ಹೊರಟೆ, ಕ್ರಮವಾಗಿ ನಾನು ಬರಿಬೇಕಾಗಿತ್ತು, ಮೊದಲು ಸಿದ್ಧಾಂತ ಬರಿಬೇಕಾಗಿತ್ತು, ಬರಲಿಕ್ಕೆ ಎಂತಷ್ಟು ಓದ್ದೆ, ಕ್ಯಾಜುವಲಿ ಓದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ. ಫಸ್ಟ್ ಅನೇಕ ದರ್ಶನಗಳು ಮೊದಲ ದರ್ಶನ ಒಂದೊಂದು ತಿಳ್ಕೊಂಡು ಓದಿದೆ, ನನಗೆ ಬಹಳ ಆಶ್ಚರ್ಯವಾಯಿತು ಅಂತ ಹೇಳ್ತಾರೆ. ನಾನೇನು ತಿಳ್ಕೊಂಡಿದ್ದೆ, ಆಲ್ಮೋಸ್ಟ್ ಆಲ್ ಫಿಲಾಸಫೀಸ್ ಹ್ಯಾವ್ ಅಂಡರ್ ಗಾನ್ ಕಾಂಪ್ರಮೈಸ್ ಅಂಡರ್ ಮಾನಿಸಮ್ ಅಂತ ಬರೀತಾರೆ. ಎಲ್ಲ ಫಿಲಾಸಫಿಗಳು ಕೂಡ ಒಂದಲ್ಲ ಒಂದು ಸ್ಟೇಜಲ್ಲಿ ಮಾನಿಸಮ್ಗೆ ಶರಣಾಗಿ ಬಿಟ್ಟಿದೆ. ಆದರೆ ಮಧ್ವಾಚಾರ್ಯ ಇದು ಓನ್ಲಿ ಫಿಲಾಸಫಿ ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಅಂತ ಕರೀತಾರೆ. ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಅಂದರೆ ಟೋಟಲ್ ದ್ವೈತ ಅಂದರೆ ಮಧ್ವಾಚಾರ್ಯದ್ದು ಒಂದೇನೆ ಅಂತ ಬರೆದು ಒಂದು ದೊಡ್ಡ ನೋಟ್ ಬರೀತಾರೆ. ಆ ನೋಟಲ್ಲಿ ಬರೀತಾರೆ ಶ್ರೀ ಮಧ್ವಾ ಅಂಡ್ ಇಸ್ ಫಾಲೋಯರ್ಸ್ ಎಷ್ಟು ದೊಡ್ಡವರು ಅಂತ ಕೇಳಿದರೆ, ಅವರು ಇಂಡಿಯನ್ ಥಾಟಿಗೆ ಗೊತ್ತಿಲ್ಲದ ವಿಚಾರ ಬರೀತೇ ಅಲ್ಲ, ನೋ ಯುರೋಪಿಯನ್ ಥಾಟ್, ಇಡೀ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಚಾರಗಳನ್ನು ಅವರು ಬರೆದಿದ್ದಾರೆ. ಈ ಮಾತನ್ನು ಅವ್ರು ಹೇಳ್ತಾರೆ ಎಂಬುದು ಎಷ್ಟು ಸತ್ಯ ಅಂದರೆ, ಅವ್ರು ಹೇಳಿ ದಾಸ್ಗುಪ್ತ ಡೀಟೇಲ್ ಆಗಿ ಓದಿದ್ದಲ್ಲ, ಮತ್ತೆ ಪುಸ್ತಕ ಬರಿಬೇಕು ಓದಿದ್ದಕ್ಕೆ ಆಶ್ಚರ್ಯ ಆಗೋಯ್ತು ಅವರಿಗೆ, ಎಷ್ಟು ವಂಡರ್ಫುಲ್ ಆಗಿ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು. ಅದು ಸರಿಯಾಗಿ ಓದಿದವರಿಗೆ ಆಗ ಆಚಾರ್ಯ ಫಿಲಾಸಫಿ ಬಹಳ ಗ್ರೇಟ್ ಅಂತ ಗೊತ್ತಾಗಿಬಿಟ್ಟು ಫಾಲೋ ಮಾಡಕ್ಕೆ ಬರುತ್ತೆ. ನಮ್ಮ ವಿಷಯ ಮಧ್ವಾಚಾರ್ಯ ಬಗ್ಗೆ ಯಾತಕ್ಕೆ ಗೊತ್ತು ಹೇಳಬೇಕು ಅಂದರೆ, ನಮ್ಮ ಸೆಮಿನಾರ್ ಹೊರಟಿರೋದೇ ಹಾಕಿ, ವರ್ಕ್ಶಾಪ್ ಇರೋದೇ ಬೇಸಿಕಲಿ ಮಧ್ವಾಚಾರ್ಯ ಫಾರ್ ದ ಯೂತ್ ಅಂತಿರೋದ್ರಿಂದ, ಮಧ್ವಾಚಾರ್ಯರ ಸಿದ್ಧಾಂತವನ್ನು ನಾವು ತಿಳ್ಕೊಂಡ್ರೆ, ಇದು ವಯಸ್ಸಾದವರು ಬೇಕಾ ಯೋಚನೆ ಮಾಡಿ, ನೀವು ಈ ಫಲ ಅಪೇಕ್ಷೆ ಇಲ್ಲದೆ ಮಾಡೋದು, ಕೆಲಸ ಸರಿಯಾಗಿ ಮಾಡೋದು, ಫಲ ವಯಸ್ಸಾದವರು ಬೇಕಾ, ಎಲ್ಲ ವಯಸ್ಸಾದ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಅದರಿಂದ ಅವ್ರಿಗೆ ಹೇಳಿದ್ದಲ್ಲ, ಇದು ವಯಸ್ಸಾದವ್ರಿಗೆ ಹೇಳಿದ್ದಲ್ಲ. ಬಹಳ ಯಂಗಿ ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನೆ ಪ್ರಹ್ಲಾದರಾಜ ಹೇಳಿದಾಗೆ, ನಮಗೆ ಶಕ್ತಿ ಇದ್ದಾಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತೆ ಚಿಕ್ಕ ವಯಸ್ಸಿನಲ್ಲಿ ಕೇಳಿಬಿಟ್ರೆ ಟ್ರಮೆಂಡಸ್ ಚೇಂಜಸ್ ಆಗುತ್ತೆ, ಟ್ರಮೆಂಡಸ್ ಚೇಂಜ್, ಇಮ್ಯಾಜಿನ್ ಮಾಡೋಕ್ಕಾಗುತ್ತೆ ಚೇಂಜಸ್ ಬರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ಒಂದು ತುಂಬ ಹೇಳಿದ್ದೆ, ಒಂದು ಎಕ್ಸಾಮ್ ಮತ್ತೊಮ್ಮೆ ಹೇಳ್ತೇನೆ. ನಾನು ಪ್ರಿನ್ಸಿಪಲ್ ಆಗಿ ಕೆ ಆರ್ ಪುರಂ ಗೌರ್ಮೆಂಟ್ ಕಾಲೇಜಿಗೆ ಹಾಕಿದರು. ನಾನು ಸಂಸ್ಕೃತ ಸಬ್ಜೆಕ್ಟು, ಅದು ಸಂಸ್ಕೃತನೇ ಇಲ್ಲ ಫಸ್ಟ್ ಆಫ್ ಆಲ್. ಸೈಕ್ಲೋದ್ರೆ ಪ್ರಿನ್ಸಿಪಾಲ್ಗೆ ಕೆಲಸ ಅಷ್ಟೇ, ಸಬ್ಜೆಕ್ಟಲ್ಲಿ ಜಾಗ ಹಾಕಿರ್ತಾರೆ. ಯೋಚನೆ ಮಾಡಿದೆ, ಎಲ್ಲ ಹುಡುಗರು ಅಲ್ಲಿ ಬರೋರೆಲ್ಲ ಔಟ್ಸ್ಕರ್ಟ್ಸಿಂದ ಬರೋರು, ಹೆಚ್ಚು ಕಡೆ ಗ್ರಾಮೀಣ ಜನಗಳೇ ಜಾಸ್ತಿ. ಅವರು ಔಟ್ಸ್ಕರ್ಟ್ಸಲ್ಲಿ ಇರೋದ್ರಿಂದ ಇವ್ರು ಯಾರು ಸಿಟಿಯವರು ಬರೋದಿಲ್ಲ. ಅಲ್ಲಿ ಇದ್ದಿದ್ದು ಬ್ರಾಹ್ಮಣರು ಆರು ಜನ ಇದ್ರಷ್ಟೇ, 600 ಜನ ಸ್ಟೂಡೆಂಟ್ಸೇ, 6 ಜನ ಮಾತ್ರ ಬಂದು, ಉಳಿದವರೆಲ್ಲ ಬೇರೆ ಕಡೆಯವರು. ಕ್ಲಾಸ್ ಯಾವ ಕ್ಲಾಸ್ ನಡೀತಾನೆ ಇರಲಿಲ್ಲ, ಯಾವ ಕ್ಲಾಸ್ಗೆ ಹೋದರೂ ಕೂಡ ಖಾಲಿ, ಮೇಷ್ಟ್ರು ಇಲ್ಲ, ಹುಡುಗರು ಇಲ್ಲ. ಆಶ್ಚರ್ಯ ಆಯಿತು, ಯಾಕೆ ಅಂತ ಯೋಚನೆ ಮಾಡಿ ಫಸ್ಟ್ ಹೇಳಿದೆ. ಎಲ್ಲ ಬಿಟ್ಟರೆ ಆ ಸರಿಯಾಗಿ ತಗೋಬೇಕು ಅಂತ ಹೇಳ್ತಾ ಎಲ್ಲ ಕ್ಲಾಸಿಗೆ ಹೋಗೋಕ್ಕೆ ಶುರು ಮಾಡಿದೆ. ಫಸ್ಟ್ ಎಲ್ಲ ಕ್ಲಾಸ್ ನಮ್ಮ ಸಬ್ಜೆಕ್ಟ್ ಆಗೋ ಇಲ್ವಲ್ಲ, ಎಲ್ಲ ಕ್ಲಾಸಿಗೂ ಹೋಗೋದು. ಫಸ್ಟ್ ಕ್ಲಾಸ್ ತಗೊಳ್ಳೋಕೆ ಉಪ ಮಹಾಭಾರತದ್ದು ರಾಮಾಯಣದ್ದು ಒಂದು ಕಥೆ ಹೇಳೋದು, ವಿಷಯ ಹೇಳೋದು, ಭಗವದ್ಗೀತೆ ಬಗ್ಗೆ ಹೇಳೋದು. ಫಸ್ಟ್ ಅವ್ರ ರೆಸ್ಪಾನ್ಸ್ ಏನು ಸರಿ ಇರಲಿಲ್ಲ. ಒಂದು ಮೂರನಾ ಕ್ಲಾಸ್ ಆಗೋವರೆಗೂ ಕೂಡ ಸರ್ ಸಬ್ಜೆಕ್ಟ್ ಎಲ್ಲ ನಮ್ಗೆ ಯಾಕೆ ಹೇಳ್ತೀರಿ ಅಂತ ಕೇಳ್ತಿದ್ರು. ಅವೆಲ್ಲ ಇಲ್ಲ, ನೀವು ಸುಮ್ಮನೆ ಕೇಳಬೇಕು ಅಂತ ಕೇಳಿದೆ. ಆಶ್ಚರ್ಯ, ಒಂದು ಯಾವಾಗ ಒಂದು 2 ತಿಂಗಳಾಯಿತು ಅವ್ರಿಗೆ ಒಳ್ಳೆ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಆಮೇಲೆ ಎಲ್ಲ ಕ್ಲಾಸು ಫುಲ್, ಆಮೇಲೆ ಎಲ್ಲ ಕ್ಲಾಸುಗಳು ಫುಲ್ಲು. ಮೊದಲು ಹೋದಾಗ ಕಾಲೇಜಿಗೆ ಹೋಗ್ತಿ ಎಂಟರ್ ಆಗ್ತಿದ್ರು, ನೋಡಿದರೆ ಕಾಲೇಜಲ್ಲಿ ಯಾವ ಹುಡುಗರು ಇರ್ತಿರಲಿಲ್ಲ, ಒಳಗೋದ್ರು ಖಾಲಿ ಹೊರಗೋದ್ರು ಖಾಲಿ. ಆಮೇಲೆ ನೋಡಿದರೆ ಹೊರಗೆ ಯಥಾ ಪ್ರಕಾರ ಖಾಲಿ, ಮತ್ತು ಕಾಲೇಜ್ ಇಲ್ಲವೇ ತಿಳ್ಕೊಂಡು ಹೊರಗೆ ನೋಡಿ ಎಲ್ಲ ಕ್ಲಾಸು ಫುಲ್ಲು. ಎಲ್ಲದಕ್ಕೂ ಅಟೆಂಡ್ ಮಾಡಿ ಶುರು ಮಾಡಿದ್ರು, ಕ್ಲಾಸ್ ಎಲ್ಲ ಸಬ್ಜೆಕ್ಟ್ ಅಟೆಂಡ್ ಮಾಡ್ತಿದ್ರು, ಸರಿಯಾಗಿ ಬರ್ತಿದ್ರು. ನನ್ನ ಕ್ಲಾಸ್ಗಂತೂ ತಪ್ಪಿಸ್ತಾನೆ ಇರಲಿಲ್ಲ. ಕೊನೆಗೆ ಎಲ್ಲಿವರೆಗೆ ಬಂತು ಅಂತ ಕೇಳಿದರೆ, ನಾನು ಹೋದಾಗ ಅಲ್ಲಿ 3% ರಿಸಲ್ಟ್ ಇತ್ತು ಆ ಕಾಲ, 3% ಅಷ್ಟೇ. ಒಂದು ವರ್ಷಕ್ಕೆ 90% ರಿಸಲ್ಟ್ ಚೇಂಜ್ ಆಯಿತು, 3% 90% ರಿಸಲ್ಟ್. ಇವತ್ತಿಗೂ 20% ಆದ್ರೆ ಕಾಲೇಜ್, ಕಾಲೇಜ್ ಬಿಟ್ಟು ಬಂದ ಮೇಲೂ ಕೂಡ ಅದೇ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇತ್ತು. ಆ ಹುಡುಗರು ಡಿಮ್ಯಾಂಡ್ ಮಾಡ್ತಾರೆ, ಸರ್ ಆ ಪ್ರಿನ್ಸಿಪಾಲ್ ಕ್ಲಾಸ್ ತೊಗೊಂಡು ನೀವ್ಯಾಗೆ ತೊಗೊಳ್ಳೋದಿಲ್ಲ ಅಂತ ಕೇಳ್ತಾರಂತೆ. ನೀವ್ಯಾಗೆ ತೊಗೊಳ್ಳೋದಿಲ್ಲ ಕ್ಲಾಸನ್ನು ತೊಗೊಳ್ಳಿ. ಆ ಸ್ಲಮ್ ಹುಡುಗರು ಅವರೆಲ್ಲ ಕೂಡ ಎಲ್ಲೇ ಹುಡುಗರುಗಳು, ಇವತ್ತು ಸುಮಾರು 50 ಜನ PG ಕ್ಲಾಸ್ ಮಾಡಿ ಲೆಕ್ಚರ್ಸ್ ಆಗಿದ್ದಾರೆ, 50 ಜನ ಲೆಕ್ಚರ್ಸ್ ಆಗಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ನಮ್ಗೆ ಹೊಸ ಮಹಾಭಾರತ ರಾಮಾಯಣದ ಇಂಪ್ಯಾಕ್ಟ್ ಆಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಅದು ಅಷ್ಟೇ. ನೀವು ಜಾತಿ ಕೋಬಿನ ಪ್ರಶ್ನೆನೇ ಬಂದಿಲ್ಲ ಅದರೊಳಗೆ. ನಿಮ್ಮ ಡ್ಯೂಟಿ ಸರಿಯಾಗಿ ಮಾಡಬೇಕು, ಮೋಸ ಮಾಡಬಾರದು, ಪ್ಯಾಸಿವ್ ಲೈಫ್ ಇರಬಾರ್ದು ಎಂದುಕೊಳ್ಳಿ. ಯಾವಾಗಲೂ ಆಕ್ಟಿವ್ ಆಗಿರಬೇಕು. ಭಗವಂತ ಒತ್ತಿ ಹೇಳ್ತಾನೆ, ಯುದ್ಧಸ್ತ್ರ ಚೇತಾಸಿ ರಣೇಯ ಸಪತ್ನಾನ್ ಅರ್ಜುನ, ಡೆಸ್ಪರೇಟ್ ಆಗಬೇಡ, ಯುದ್ಧ ಮಾಡು, ಗೆದ್ದೇ ಗೆಲ್ತೀಯ ಅಂತ ಹೇಳ್ತಾನೆ ಕೃಷ್ಣ. ಎಷ್ಟು ಒಳ್ಳೆ ಮಾತದ್ದು. ಯಾರೋ ಒಬ್ಬರು ಹೇಳಿದರು ಭಗವದ್ಗೀತೆ ಯಾತಕ್ಕೆ ಮೆಚ್ಚಿದೇನೆಂದರೆ ಸಮಚಿತ್ತತೆ ತಂದುಕೊಡುತ್ತೆ ಭಗವದ್ಗೀತೆ. ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭೋ ಜಯಾಜಯೋ. ಇವತ್ತು ಎಷ್ಟು ಬೇಕು ಅಂತ ನಮಗೆ. ತುಂಬ ಜನ ಇವತ್ತು ಸ್ಟ್ರೆಸ್ ಯಾತಕ್ಕೆ ಒಳಗಾಗ್ತಾರೆ ಅಂದರೆ ಸುಖ ದುಃಖ ಮ್ಯಾನೇಜ್ ಮಾಡಲಿಕ್ಕೆ ಬರೋದಿಲ್ಲ ಅವರಿಗೆ. ಸುಖ ಬಂದಾಗ ಎಕ್ಸೈಟ್ ಆಗ್ತಾರೆ, ದುಃಖ ಬಂದರೆ ಬಸ್ ಬಂದರೂ ಎಕ್ಸೈಟ್ ಆಗ್ತಾರೆ, ಆಟ್ಮೇಲೆ ಆಗ್ಬೋದು, ಬಸ್ ಬರದೇ ಹೋದ್ರೂ ಆಗ್ಬೋದು, ಅಯ್ಯೋ ತಿಳ್ಕೊಂಡ್ಬಿಡ್ತಾರೆ. ಎರಡು ಡೇಂಜರಸ್ಸೇ, ಅದೆರಡು ಬ್ಯಾಲೆನ್ಸ್ ಮಾಡಬೇಕು. ಸುಖ ದುಃಖ ಸಮಯ ಕೃತ್ವ, ಸತ್ತ ಮೇಲೆ ಜೀವ ಎಲ್ಲೋಗ್ತಾನೆ ಬಿಟ್ಟುಬಿಡಿ, ಬದುಕಿರುವರೆಗೂ ಸುಖ ಆಗಿರಬೇಕು ಅಂದರೆ ಭಗವದ್ಗೀತೆ ನಮಗೆ ಬೇಕು. ಸುಖ ಬೇಕು ಅಂದರೂ ದುಃಖ ಬಂದರೂ ಉಬ್ಬಿಬೇಡಿ. ಈಗ ಓದಲ್ಲ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಎಷ್ಟು ಒಳ್ಳೆ ಮಾತು. ಸುಖ ಕೊಟ್ಟಿದ್ದು ದೇವರೇ, ಏನು ಯೋಚನೆ ಮಾಡೋ ಕಾರಣ ಇಲ್ಲ. ದುಃಖ ಕೊಟ್ಟಿದ್ದು ದೇವರೇ, ಯೋಚನೆ ಮಾಡೋ ಕಾರಣನೇ ಇಲ್ಲ. ಅದು ಒಂದು ಭಾಗ. ಇನ್ನೊಂದು ಭಾಗ ಏನು, ಅನ್ಯಾಯವನ್ನು ಎದುರಿಸ್ಬೇಕು ನಾವು. ತಪ್ಪನ್ನು ಎಂದು ಕಾಂಪ್ರಮೈಸ್ ಮಾಡ್ಕೊಳ್ಳೇಬಾರದು. ಅರ್ಜುನ, ನಾರಾಯಣ ದುಟ್ ತನರಬಂದಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಮತ್ತೊಂದು, ಅರ್ಜುನ ನಾಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ. ಅರ್ಜುನ, ಕೆಟ್ಟದ್ದಕ್ಕೆ ಒಂದೇ ಒಳ್ಳೆ ಫಲ ಏನು ಮಾಡಿದ್ರೂ ಸಿಗೋದಿಲ್ಲ, ಒಳ್ಳೆದಕ್ಕೆ ಕೆಟ್ಟ ಫಲ ಏನು ಮಾಡಿದ್ರೂ ಬರೋದಿಲ್ಲ. ಎಂಥ ಲಾಸವೆಲ್ಲ ಭಗವಂತನ ನಿಯಮಗಳವೆಲ್ಲ ಕೂಡ. ಕೆಟ್ಟದ್ದನ್ನು ಮಾಡಿದರೆ ಏನು ಮಾಡಿದ್ರೆ ಒಳ್ಳೇದಾಗೋದೇ ಇಲ್ಲ ಫಸ್ಟದ್ದು, ಒಳ್ಳೆಯದನ್ನು ಮಾಡಿದರೆ ಕೆಟ್ಟದ್ದಾಗೋದೇ ಇಲ್ಲ. ಎಂಥ ಒಂದು ಆಪ್ಟಿಮಿಸಮ್ ಬರುತ್ತೆ ಅದರೊಳಗೆ. ನಾವು ಒಳ್ಳೆಯವರಾಗಿದ್ದೇವೆ ಅಂದರೆ ಎಂದು ಹಾಳಾಗೋ ಚಾನ್ಸಸ್ಸೇ ಇಲ್ಲ. ಕೃಷ್ಣ ಡಿಕ್ಲರೇಷನ್, ಆಚಾರ್ಯ ಹೇಳಿದ ಅರ್ಥ ಯಾರು ಬರಲೇ ಇಲ್ಲ ಅದಕ್ಕೆ. ದಾಸತ್ವ ವಿದ್ಯತೆ ಭಾವ ಶ್ಲೋಕಿ ಗುಡದವ್ರು ಬರೋದ ಇರ್ಲೆವೆಂಟ್ ಅರ್ಥ. ಆಚಾರ್ಯ ಬರೀತಾರೆ, ಅಸತಃ ಭಾವನ ವಿದ್ಯತೆ ಅಸತ್ಕರ್ಮಣ ಸಕಾಶಾತ್ ಸುಖಂ ನಾಸ್ತಿ. ನಾಭಾವೋ ವಿದ್ಯತೆ ಸತಃ ಸತ್ಕರ್ಮಣ ಸಕಾಶಾತ್ ದುಃಖಂ ನಾಸ್ತಿ. ಎಷ್ಟು ಒಳ್ಳೆ ಅರ್ಥ ಬರೀತಾರೆ. ಒಳ್ಳೆ ಕೆಲಸವನ್ನು ಮಾಡಿ ಎಂದು ಹಾಳಾಗೋದಿಲ್ಲ, ಕೆಟ್ಟ ಕೆಲಸವನ್ನು ಮಾಡಿದರೆ ಎಂದು ಒಡ್ದಾರ ಆಗೋದೇ ಇಲ್ಲ. ಎಷ್ಟು ಒಳ್ಳೆ ಅರ್ಥ ಬರೀತಾರೆ ಮಧ್ವಾಚಾರ್ಯ. ಇದೆಲ್ಲ ಓದಿದ ಮೇಲೆ ಯಾರಿಗೂ ಯೋಚನೆ ಬರೋದೇ ಇಲ್ಲ. ಆಗ ಅವರು ಅನಿಸುತ್ತೆ ಎಷ್ಟು ಚೇಂಜ್ ಆಗ್ತಾರೆ ಎಂಬುದಕ್ಕೆ. ಬ್ರಾಹ್ಮಣರಲ್ಲದ ವಯಸ್ಸಲ್ಲದ ಅಂಥ ಹುಡುಗರುಗಳು 3% 90% ಹೋಗ್ತಾರೆ ಅಂದರೆ ಮಾಧ್ವರಿ ಆಗಿರ್ತಕ್ಕಂಥ ನೀವು ಎಷ್ಟು ಮೇಲೆ ಹೋಗ್ಬೋದು ಲೆಕ್ಕ ಹಾಕಿ ನೋಡೋಣ. ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಒಳ್ಳೆಯ ಶಕ್ತಿಯನ್ನು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಸಿದ್ಧಾಂತ ಮಧ್ವ ಸಿದ್ಧಾಂತ. ಮತ್ತು ಮಧ್ವ ಸಿದ್ಧಾಂತದ ಕಂಟೆಂಟ್ಸನ್ನು ಎಲ್ಲೂ ಯೋಚನೆ ಮಾಡೋಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ಸಿದ್ಧಾಂತ ಇದೆ. ಇನ್ನೊಂದು ಮುಖ ಅಂದರೆ ಭಾರತೀಯ ವಿದ್ಯಾಭವನದಲ್ಲಿ ಸುಮಾರು 3 ವರ್ಷಗಳ ಕಾಲ ಭಾರತೀಯ ದರ್ಶನ ಪ್ರಪಂಚ ಅಂತ ಒಂದು ಲೆಕ್ಚರ್ ಆಯಿತು. ಮತ್ತು ಇನ್ನೊಂದು 3 ವರ್ಷ ಭಗವದ್ಗೀತೆ ಉಪನ್ಯಾಸ ಆಯಿತು. ಉಪನ್ಯಾಸ ಕೇಳ್ತಿರಬೇಕಾದ್ರೆ ಅದು ಕ್ರೌಡೆಡ್ ಹಾಲು, ಎಲ್ಲ ಜಾಗನೇ ಇರ್ತಿರಲಿಲ್ಲ. ಮೊದಲು ರಾಮಾನುಜಾಚಾರ್ಯ ಹೀಗೆ ಹೇಳ್ತಾರೆ, ಶಂಕರಾಚಾರ್ಯ ಹೀಗೆ ಹೇಳ್ತಾರೆ, ಮೊದಲು ಹೀಗೆ ಹೇಳ್ತಾರೆ ಅಂತ ಹೇಳ್ತಾ ಬಂದೆ. ಒಂದು 2 ಅಧ್ಯಾಯ ಮುಗಿದ ಮೇಲೆ ಜನ ಕೇಳಿದರು, ನಿಮ್ಮ ಮಧ್ವಾಚಾರ್ಯ ಒಂದೇ ಹೇಳಿಬಿಡಿ ಸಾಕು ನಮಗೆ ಅಂತ. ಮಧ್ವಾಚಾರ್ಯ ಒಂದೇ ಹೇಳಿಬಿಡಿ ಸಾಕು, ಯಾರು ಫುಲ್ಲಿ ಕನ್ಸಿಡರ್ಡ್ ಆಫ್ ಇತ್. ಎಲ್ಲ ಜನ ಅಲ್ಲಿ ಬರೋ ಸೆಕ್ರೆಟ್ರೀಸ್ ಎಲ್ಲ ಬರ್ತಿದ್ರು ಅಲ್ಲಿಗೆ, ಜಾಯಿಂಟ್ ಸೆಕ್ರೆಟರಿ ಅಧ್ಯಯನ ಬರ್ತಿದ್ರು. ಅವರು AS ವೆಂಕಟರಾಮಯ್ಯ ಅವರು ತಪ್ಪದೇ ಬರ್ತಿದ್ರು ಅಲ್ಲಿ, ಜಸ್ಟಿಸ್ ಆಗಿದ್ದರು ತಪ್ಪದೇ. ಒಂದ್ಸರಿ ಪ್ಲೇನಿಂದ ಡೈರೆಕ್ಟ್ ಆಗಿ ಅಲ್ಲಿ ಬಂದರು, ಗಂಡ ಹೆಂಡತಿ ಇಬ್ಬರು ಕೂಡ ಬಂದರು. ಲೆಕ್ಚರ್ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಬಂದ್ವಿ ಅಂತ ಹೇಳಿದ್ರು. ಅಷ್ಟರ ಮಟ್ಟಿಗೆ ಮಧ್ವಾಚಾರ್ಯ ಹಿಡಿದು ಭಾಳ ಮನೆ ಹಿಡಿಸುತ್ತೆ, ಭಾಳ ಸಂತೋಷವಾಗುತ್ತೆ. ಅದಕ್ಕೆ ಆನಂದ ತೀರ್ಥ ಅಂತ ಆಚಾರ್ಯ ಹೆಸರು, ಸಾರ್ಥಕವಾದ ಹೆಸರು. ಎಲ್ಲೂ ಕೂಡ ಬೇರೆ ಕಡೆ ಇಲ್ಲ, ಡೈರೆಕ್ಟ್ ದೇವ್ ಮಾತೆತ್ತಿರ ದೇವರು ದೇವರು ದೇವರು. ಆಚಾರ್ಯ ಹೇಳು, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಇದು ಯಾರು ಒಪ್ಪೋದಿಲ್ಲ? ದೇವರಿದ್ದಾರೆ, ಧರ್ಮ ಇದೆ, ದೇವರು ದೊಡ್ಡವನಾಗಿದ್ದಾನೆ, ಅವನ ದಾಸರು ನಾವು, ದೇವರು ನಮಗೆ ಎಂದು ಕೆಟ್ಟದ್ದು ಮಾಡೋದೇ ಇಲ್ಲ, ಆದದ್ದೆಲ್ಲ ಒಳಿತೇ ಆಯಿತು, ಒಳ್ಳೆಯದನ್ನೇ ಮಾಡ್ತಾನೆ, ದೇವರಲ್ಲಿ ದೋಷಗಳೇ ಇಲ್ಲ, ಗುಣಗಳೇ ತುಂಬಿದೆ. ಇದು ಯಾರು ಬೇಕಾದ್ರೆ ಹೇಳ್ಬೋದು, ಇದು ಮಾಧ್ವರು ಪ್ರಶ್ನೆ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಬೇಕಾದ ಫಿಲಾಸಫಿ. ಅದಕ್ಕೆ ಆಚಾರ್ಯರ ಶಿಷ್ಯರಲ್ಲಿ ಬರೀ ಬ್ರಾಹ್ಮಣರು ಇದ್ದರು ಅಂತ ತಿಳ್ಕೊಂಡ್ರೆ ತಪ್ಪು. ಮಧ್ವೆಯಲ್ಲಿ ಹೇಳ್ತಾರೆ ಆಚಾರ್ಯ ಶಿಷ್ಯರು ಎಲ್ಲ ಜಾತಿಯವರು ಇದ್ರು ಅಂತ ಹೇಳ್ತಾರೆ. ಎಲ್ಲ ಜಾತಿಯವರು ಆಚಾರ್ಯ ಶಿಷ್ಯರಾಗಿದ್ರು. ಇವತ್ತು ಕೂಡ ನೀವು ರಾಯಚೂರು ಪ್ರಾಂತಕ್ಕೆ ಹೋದರೆ ಬ್ರಾಹ್ಮಣರು ಏಕಾಶುಪಾಸ ಮಾಡ್ತಾ ಬಿಡ್ತಾರೆ ಗ್ಯಾರಂಟಿ ಇಲ್ಲ, ಅಲ್ಲಿ ಹರಿಜನರು ತಪ್ಪದೆ ಏಕಾಶುಪಾಸ ಮಾಡ್ತಾರೆ. ಅಂಥ ಒಂದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದು ಹರಿದಾಸರುಗಳು. ಮಧ್ವ ಸಿದ್ಧಾಂತವನ್ನು ಸರಿಯಾಗಿ ಹೇಳಿದರೆ ಎಲ್ಲರಿಗೂ ರೀಚ್ ಆಗುತ್ತದ್ದು. ಇವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಜನರೇ ರೀಚ್ ಆಗಿಲ್ಲ ಅಂದರೆ ದೊಡ್ಡ ತಪ್ಪದು. ಆ ತಪ್ಪನ್ನು ತಿದ್ಕೋಬೇಕಾದ್ರೆ ಭಗವದ್ಗೀತೆ ಓದೋದಕ್ಕೆ ನಿಮಗೆ ಇನ್ನೊಂದು ಅನುಕೂಲ ಏನು ಗೊತ್ತಾ? ಸಿಂಪ್ಲೆಸ್ಟ್ ಪಾಸಿಬಲ್ ಸಂಸ್ಕೃತ ನೋಡ್ಬೇಕಂದ್ರೆ ಭಗವದ್ಗೀತೆ ಓದಬೇಕು ನೀವು. ಅಷ್ಟು ಸುಲಭ ಸಂಸ್ಕೃತ ಯಾವ ಕಾಳಿದಾಸರು ಉಪಯೋಗಿಸಿಲ್ಲ. ಅಷ್ಟು ಸರಳ. ಕರ್ಮಣಿಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚಾರ, ಏನೇನು ಕಷ್ಟ ಇಲ್ಲ. ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಸಮವೇತ, ಯುತ್ಸವ, ಏನೊಂದು ಕಷ್ಟ ಇಲ್ಲ. ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಮಣಿಮಂಜರಿ ಬಹಳ ಸುಲಭ ಅಂತ ಹೆಸರು. ಅದಕ್ಕಿಂತ ಸುಲಭ ಅಂದರೆ ಭಗವದ್ಗೀತೆ. ಅಷ್ಟು ಸರಳ, ಅಷ್ಟು ಸುಲಭ. ನೀವು ಎಂಥ ಸ್ತೋತ್ರ ಬೇಕು ಅಂದರೆ ಭಗವದ್ಗೀತೆ ಓದಬಹುದು. ತ್ವಮಾದಿ ದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾತತಂ ವಿಶ್ವಮನಂತ ರೂಪ. ವಾಯುರ್ಯಮೋಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಎಂಥ ಸ್ತೋತ್ರಗಳು ಸಿಗುತ್ತೆ ಭಗವದ್ಗೀತೆಯಲ್ಲಿ ನಿಮಗೆ? ಎಂಥ ಕೊಟೇಶನ್ಸ್, ಎಂಥ ಸುಭಾಷಿತಗಳು. ಯೋಗ ಕರ್ಮಸು ಕೌಶಲಂ. ಯೋಗ ಅಂದ್ರೆ ಏನು? ಕರ್ಮಾಚರಣೆ ಬಿಟ್ಟು ಯೋಗ ಅಲ್ಲ, ಕರ್ಮಾಚರಣೆಯಲ್ಲಿ ತೋರಿಸಿ ಎಕ್ಸ್ಪರ್ಟೈಸ್ ಇದೆಯಲ್ಲ ಅದನ್ನೇ ಯೋಗ ಅಂತ ಕರೆಯೋದು. ಕರ್ಮಾಚರಣೆ ಟೇಬಲ್ 4 ಜನ ಮಾಡ್ತಾರೆ, ಒಬ್ಬನು ಇವನು ಭಾರಿ ಚೆನ್ನಾಗಿ ಮಾಡಿದ್ದಾನೆ, ಅವನು ಕೌಶಲ. ಅದು ಇವ್ರು ಚೆನ್ನಾಗಿ ಮಾಡಿದ್ರು, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅದೇ ಟೇಬಲ್ನೇ ಮಾಡಿರೋದು, ಅದೇ ಚೇರೆ ಮಾಡಿರೋದು, ಇವನಂತೆ ಅವ್ರು ಮಾಡಿಲ್ಲ. ದಿಸ್ ಈಸ್ ಕೌಶಲ. ಯೋಗ ಕರ್ಮಶು ಕೌಶಲಂ. ಭಗವಂತ ಆಶ್ವಾಸನೆ ಕೊಡ್ತಾನೆ, ಸ್ವೇ ಸ್ವೇ ಕರ್ಮಣ್ಯ ವಿರತಃ ಸಿದ್ಧಿಂ ವಿಂದತಿ ಮಾನವ. ಪ್ರತಿಯೊಬ್ಬ ಮನುಷ್ಯ ತಮ್ಮ ಪಾಲಿನ ಕರ್ತವ್ಯ ಕರ್ಮಗಳನ್ನು ತಪ್ಪದೇ ಮಾಡಿ ಕೃಷ್ಣಾರ್ಪಣ ಬುದ್ಧಿಯಿಂದ ಒಪ್ಪಿಸಿದರೆ ಅವನು ಉದ್ಧಾರವಾಗಿಯೇ ಆಗ್ತಾನೆ. ಎಲ್ಲ ಅಸರ್ಷನ್, ಕಂಪ್ಲೀಟ್ ಅಸರ್ಷನ್, ಎಂಫೆಟಿಕ್ ಆಗಿ ಭಗವಂತ ಹೇಳ್ತಾರೆ. ಇಟ್ ಮೇ ಆರ್ ಮೇ ನಾಟ್ ಬಿ ಅಂತ ಹೇಳೋದಿಲ್ಲ, ಗ್ಯಾರಂಟಿ ಉದ್ಧಾರವಾಗಿಯೇ ಆಗ್ತಾನೆ. ಅಂದರೆ ಜಾತಿ ಮತಗಳನ್ನು ಮೀರಿ ಭಗವದ್ಗೀತೆ ಇರಲಿಕ್ಕೆ ಅದೇ ಕಾರಣ. ಇನ್ನು ಮಧ್ವಾಚಾರ್ಯರು ಹೊಸ ಹೊಸ ಅರ್ಥ ಹೇಳ್ತಾ ಅವ್ರು ಪ್ರಶ್ನೆ ಒಂದು ಕೇಳಿದರು, ಚಾತುರ್ವರ್ಣ್ಯ ಅಂತ ಕೇಳಿದರಲ್ಲ ಆಚಾರ್ಯ, ಎಷ್ಟು ವರ್ಷ ಒಳ್ಳೆಯ ಅರ್ಥ ಹೇಳ್ತಾರೆ ಅಂತ ಕೇಳಿದರೆ, ವರ್ಣಗಳು ಎರಡು ವಿಧ ಇದೆ. ಜೀವನ ವರ್ಣ ಬೇರೆ, ದೇಹದ ವರ್ಣ ಬೇರೆ. ಜೀವನ ವರ್ಣ ಅನ್ನೋದು ಅದು ಒನ್ ವಿತ್ ಹಿಮ್, ಅದು ಇಟ್ ಕ್ಯಾಂಟ್ ಬಿ ಚೇಂಜ್ಡ್, ಒನ್ಸ್ ಫಾರ್ ಆಲ್, ಒಂದೇ ಅದು. ದೇಹದ ವರ್ಣ ಬೇರೆ. ಒಬ್ಬ ಬ್ರಾಹ್ಮಣ ಜೀವ ಶೂದ್ರನಾಗಿ ಹುಟ್ಟಬಹುದು, ಒಬ್ಬ ಶೂದ್ರ ಜೀವ ಬ್ರಾಹ್ಮಣನಾಗಿ ಹುಟ್ಟಬಹುದು, ಬ್ರಾಹ್ಮಣ ಜೀವ ಬ್ರಾಹ್ಮಣನಾಗಿ ಹುಟ್ಟಬಹುದು. ಅದು ಹೈ ಕ್ಲಾಸ್ ಬ್ರಾಹ್ಮಣ. ಬ್ರಾಹ್ಮಣ ಜೀವ ಬ್ರಾಹ್ಮಣ ದೇಹ 100% ಗ್ಯಾರಂಟಿ. ಶೂದ್ರ ಜೀವ ಶೂದ್ರ ದೇಹ ನೋ ಪ್ರಾಬ್ಲಮ್. ಆ ಶೂದ್ರ ಜೀವ ಬ್ರಾಹ್ಮಣ ದೇಹ, ಅವನೇನ್ ಮಾಡ್ತಾನೆ ಗೊತ್ತಾ? ಶೂದ್ರನಂತೆ ಬದುಕ್ತಾನ. ಅವನು ಸ್ನಾನ ಎಲ್ಲ ತಂದೆ ಎಲ್ಲ ಬಿಟ್ಟು ಬಿಡ್ತಾನೆ. ಯಾಕೆ? ಅವನು ಬೇಸಿಗ್ ಎಷ್ಟೇ ಹೇಳಿದ್ರು ಕೂಡ ಅವನು ಸೋಲ್, ಅವನು ಬ್ರಾಹ್ಮಣನ ಸೋಲ್ ಅಲ್ಲ. ಸೊ ನ್ಯಾಚುರಲಿ ಅವನು ಬೇರೆ ಟೈಪ್ ಮಾಡ್ತಾನೆ. ಶೂದ್ರನಲ್ಲೇ ಬ್ರಾಹ್ಮಣ ದೇಹ, ಶೂದ್ರ ದೇಹ ಬ್ರಾಹ್ಮಣ ಕೂತ್ಬಿಟ್ಟಿದ್ದಾನೆ ವಿದುರ ಇದ್ದಾಗೆ. ನೋಡಿ, ಯಮದೇವರ ಅವತಾರ ಆತ. ಆತನ ಮಾತುಗಳಲ್ಲಿ ವೇದವಾಕ್ಯ ಇದ್ದಾಗೆ, ಕನಕದಾಸರಿದ್ದಾಗೆ ಹೇಗಿದ್ದಾರೆ ಅವರು? ಪ್ರತಿಯೊಂದು ಉಪದೇಶ ಭಗವದ್ಭಕ್ತಿ ಎಲ್ಲ ತುಂಬಿಕೊಂಡು ಹೋಗ್ಬಿಟ್ಟಿದೆ. ಇದು ಹೊಸ ವಿಚಾರ ಆಚಾರ್ಯ ಹೇಳಿದ್ದು, ಇನ್ನು ಯಾರು ಯೋಚನೆ ಮಾಡಿರಲಿಲ್ಲ. ಜೀವನ ಸ್ವರೂಪಕ್ಕೆ ಒಂದು ಜಾತಿ ಅಂತಿದೆ. ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅಂತ ಪ್ರಭೇದ ಸ್ವರೂಪದಲ್ಲೇ ಇದೆ. ಅಂದರೆ ಫಿಸಿಕಲ್ ಬ್ರಾಹ್ಮಣ್ಯಾದಿಗಳು ಬೇರೆ, ಸ್ಪಿರಿಚುವಲ್ ಬ್ರಾಹ್ಮಣ್ಯಾದಿಗಳು ಬೇರೆ. ಇವೆರಡರಲ್ಲಿ ಎರಡು ಕೋಯಿನ್ಸೈಡ್ ಆದರೆ ನಂಬರ್ 1 ಆಗದೆ ಹೋದರೆ ಯಾವುದು ಸುಪೀರಿಯರ್ ಅಂದರೆ, ಸ್ಪಿರಿಚುವಲ್ ಯಾವಾಗಲೂ ಸುಪೀರಿಯರ್, ಫಿಸಿಕಲ್ ಯಾವಾಗಲೂ ಇನ್ಫೀರಿಯರ್. ಆದರೆ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಫಿಸಿಕಲ್ಲೇ ಬೇಕು ನಮಗೆ, ಆಲ್ ಸ್ಪಿರಿಚುವಲ್ ಪರ್ಪಸಸ್ ಅದು ಬೇಕು. ಇದು ಯೋಚನೆ ಮಾಡಿದರೆ ಮಧ್ವಾಚಾರ ಬರೆದ ಅರ್ಥ ಇಲ್ಲಿ ಯಾರೂ ಹೇಳಿಲ್ಲ. ಸ್ವಾಭಾವಿಕೋ ಬ್ರಾಹ್ಮಣಾದಿಹಿ ಶಮಾದ್ಯೈರೇವ ಭಿದ್ಯತೆ. ಸ್ವಾಭಾವಿಕ ಬ್ರಾಹ್ಮಣ್ಯರೇ ಬೇರೆ. ಒಬ್ಬ ಹುಡುಗರು ಇರ್ತಾರೆ, ಎಷ್ಟೊಂದೇ ನೋಡಿದ್ದೀನಿ, ಶೂದ್ರ ಹುಡುಗರೇ ನೋಡುತ್ತಿದ್ದೆ, ಕ್ಲಾಸಲ್ಲಿ ಬರ್ತಿರ್ತಾರೆ. ಬರೀ ಓದೋದು ಕಂಡ್ರೆ ಭಾರಿ ಪ್ರಿಯ ಅವರಿಗೆ, ಯಾವಾಗಲೂ ಪುಸ್ತಕ ಹಿಡ್ಕೊಂಡಿರ್ತಾರೆ, ತಕ್ಷಣ ಉತ್ತರ ಕೊಡ್ತಾರೆ, ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ಇಲ್ಲ ಬ್ರಾಹ್ಮಣ ಹುಡುಗರು ಸಾರ್ ಯಾವಾಗ ಮುಗಿಯುತ್ತೆ ಸಾರ್ ಕ್ಲಾಸ್ ಅಂತ ಕೇಳೋರು ಸಿಗ್ತಾರೆ. ಅವ್ರಿಗೆ ಮನಸ್ಸಿಲ್ಲ ಆ ಕಡೆಗೆ, ಬಲಬೇಗ ಆ ಕಡೆ ಮನಸ್ಸು ಓಡುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕಾದ್ರೆ ಬೇರೆ ತುಂಬ ಬೇಗ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಅದರ ಅರ್ಥ ಬದ್ಧಾಚ ಹೇಳಿದ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಬ್ರಾಹ್ಮಣ ಚೇತನ ಬೇರೆ, ಬ್ರಾಹ್ಮಣ ದೇಹ ಬೇರೆ. ಬ್ರಾಹ್ಮಣ ದೇಹದವರೆಲ್ಲ ಬ್ರಾಹ್ಮಣ ಚೇತನ ಆಗಿರಬೇಕಾದ ನೆಸಿಟಿ ಇಲ್ಲ. ಆದರೆ ಆಗಿದ್ದರೆ ಮಾತ್ರ ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ಅದೇ ರೀತಿಯಲ್ಲಿ ಶೂದ್ರ ದೇಹದಲ್ಲಿ ಬ್ರಾಹ್ಮಣ ಕೂತಿದ್ದಾಗ ಒಂದು ಐಡಿಯಲ್ ಜ್ಞಾನ ಕಾರ್ಯವನ್ನು ಆತ ಮಾಡ್ತಾನೆ. ಈ ಒಂದು ಹೊಸ ವಿಚಾರ ವಧ್ವಾಚಾರ ಹೇಳಿದ್ರಿಂದ ಯಾರೇ ಯಾರು ಕೂಡ ಜಾತಿ ಬಗ್ಗೆ ಆಕ್ಷೇಪಣೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವರೂಪದ ಜಾತಿ ಅಲ್ಟಿಮೇಟ್ ಅಂತ ಹೇಳಿದ ಮೇಲೆ ಇನ್ನೊಂದು ಮಾತು ಮಧ್ವಾಚಾರ್ಯ ಬರೀತಾರೆ. ಒಬ್ಬ ಶೂದ್ರ ಇದ್ದಾರೆ, ಯಾರೋ ಇದ್ದೀ ಅಂತ ತಿಳ್ಕೊಂಬಿಡಿ. ನೀವೆಲ್ಲರೂ ಕೂಡ ಬ್ರಾಹ್ಮಣ ಗುಣಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಇನ್ಕಾರ್ಪೊರೇಟ್ ಮಾಡೋದು ಇಷ್ಟಪಡೋದಾದರೆ ವೆರಿ ಗುಡ್ ಅಂತ ಹೇಳಿಬಿಡುತ್ತೆ. ನಾನು ಬ್ರಾಹ್ಮಣನಂತೆ ಬದುಕಬೇಕು ಅಂತ ಇಷ್ಟಪಟ್ಟರೆ ಆಲ್ ಆರ್ ಅಲೌಡ್. ಆದರೆ ಜನವಾರ ಹಾಕೊಳ್ಳೋದಕ್ಕಲ್ಲ, ನೆನಪಿರಬೇಕು, ಜನವಾರ ಹಾಕೊಳ್ಳೋದಕ್ಕಲ್ಲ, ಸಂಧ್ಯಾನೆ ಮಾಡೋದಕ್ಕಲ್ಲ. ಸತ್ಯಂವಾದ ಧರ್ಮಂಚರ, ನಾನು ಸುಳ್ಳು ಹೇಳೋದೇ ಇಲ್ಲ, ಸತ್ಯವನ್ನು ಹೇಳ್ತೇನೆ ಅಂದ್ಕೊಂಡ್ರೆ ಯಾರನ್ನು ತಡಿಲಿಕ್ಕಾಗೋದಿಲ್ಲ. ಬಿಕಾಸ್ ಹೈ ಕ್ಲಾಸ್ ಬ್ರಾಹ್ಮಣನಾಗ್ತಾನೆ. ಆ ರೀತಿ ಮಾಡಿ ಬ್ರಾಹ್ಮಣ ಏನಾದ್ರು ಕೆಡ್ಲಕ್ಕೆ ಹೋಗಿಬಿಟ್ರೆ ಕೆಟ್ಟ ಹಾಳಾಗಿ ಹೋಗ್ತಾರೆ, ಏನು ಮಾಡಕ್ಕೆ ಬರೋದೇ ಇಲ್ಲ. ಮಧ್ವಾಚಾರ ಅದನ್ನ ಹೇಳುತ್ತಾರೆ, ಬ್ರಾಹ್ಮಣ ಕೆಟ್ಟರೆ ಶೂದ್ರನಾಗ್ಲಿಕ್ಕೆ ಬರ್ತದೆ, ಶೂದ್ರ ಒಳ್ಳೆಯವನಾಗಿ ಬ್ರಾಹ್ಮಣನಾಗ್ಲಿಕ್ಕೆ ಬರ್ತದೆ. ಆದರೆ ಫಿಸಿಕಲ್ ಬ್ರಾಹ್ಮಣ್ಯ ಮಾತ್ರ ಪ್ರಾಕ್ಟಿಕಲ್ ಲೈಫಿಗೆ ಬೇಕು. ಆದರೆ ಕೌಂಟ್ ಆಗೋ ಬ್ರಾಹ್ಮಣ್ಯ ಮಾತ್ರ ಒಡಗಿನ ಬ್ರಾಹ್ಮಣ್ಯವಾದ್ದರಿಂದ ಅದನ್ನ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳುತ್ತಾರೆ. ಮಧ್ವಾಚಾರ್ಯ ತತ್ವ ಜಗತ್ತಿಗೆ ಗೊತ್ತಾದರೆ ಮಧ್ವಾಚಾರ್ಯ ಜನ ಎಷ್ಟು ಇಷ್ಟಪಡ್ತಾರೆ ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಇಷ್ಟಪಡ್ತಾರೆ. ಇವತ್ತು ನಮ್ಮ ಜನಕ್ಕೆ ಇಷ್ಟ ಇಲ್ಲ ಅಂತ ಕೇಳಿದರೆ ಅರ್ಥ ಆಗಿಲ್ಲ. ಮಧ್ವಾಚಾರ್ಯರ ಒಂದು ವೈಡ್ ಕಾನ್ಸೆಪ್ಟ್ ಯಾರಿಗೂ ಅರ್ಥ ಆಗಿಲ್ಲ. ಸರ್ವೇ ಜನ ಸುಖಿನೋಭವ ಅಂತ ಒಂಬುದನ್ನು 100% ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಆ ಹಿನ್ನೆಲೆಯಲ್ಲಿ ಅವ್ರ ಮತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕರ್ಮಯೋಗವನ್ನು ಆಚರಣೆ ಮಾಡಿದರೆ ಟು ಆಲ್ ಇದು ಕೊನೆ ಕಂಟ್ರೋಲ್ ಮಾಡೋದೇನೀಗ, ನಾವೇನು ಮಾಡಬೇಕೀಗ, ನೀವೆಲ್ಲ ಕೇಳ್ತೀವಿ, ಆಮೇಲೆ ನಾವು ಐ ಟಿಯಲ್ಲಿ ವರ್ಕ್ ಮಾಡ್ತಿದ್ದೇವೆ ಅಂತ ಹೇಳ್ತೇನೆ ಅಂತ ತಿಳ್ಕೊಬೇಡ. ಸ್ಟೂಡೆಂಟ್ಸ್ ಅಂತ ತಿಳ್ಕೊಬೇಡ. ಸರಿಯಾಗಿ ಓದಿ, ಸರಿಯಾಗಿ ಕೆಲಸ ಮಾಡಿ, ಏನು ತಪ್ಪಲ್ಲ. ಆದರೆ ಹುಷಾರು, 24 ದಿವಸ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಮೊದಲನೇ ತಪ್ಪದು. ನಿಮ್ಮ ಸಂಬಳ ಜಾಸ್ತಿ ಬರುತ್ತೆ ಅಂತ 24 ಕೆಲಸ ಮಾಡಿದ್ರೆ ಎರಡು ಡೇಂಜರ್ ಇದೆ. ಒಂದು, ನೀವು 40 ವರ್ಷಕ್ಕೆ ಮುದುಕರಾಗಿ ಬಿಡ್ತೀರಿ, ಹಣ್ಣು ಮುದುಕರಾದಾಗ ಆಗ್ತೀರಿ, ಭಾರಿ ಡೇಂಜರ್. ಪೇಪರಲ್ಲಿ ಬರ್ತಾನೆ ಇರುತ್ತೆ, ಅಷ್ಟು ಮಾಡಬೇಡಿ. ನಮ್ಮ ಲೈವ್ಲಿಹುಡ್ಗೆ ಎಷ್ಟು ಬೇಕಪ್ಪ, ಅಷ್ಟು ಸಂಬಳ ಬರಲಿ ಸಾಕು. ತುಂಬ ಓವರ್ ಬೇಡ, ಅದರ ಮನೆಯವರಿಗೆ ತೊಂದರೆ, ನಿಮಗೆ ತೊಂದರೆ, ಸುಖನೇ ಇಲ್ಲ, ಏನೋ ಪ್ರಯೋಜನ ಇಲ್ಲ. ಓವರ್ ಸ್ಟ್ರೈನ್ ಮಾಡ್ಕೊಳ್ಳೋಷ್ಟು ಮಾಡಬೇಡಿ. ಅಟ್ ದಿ ಸೇಮ್ ಟೈಮ್ ದುಃಖ ಪಡೋ ನೆಸಿಟಿ ಇಲ್ಲ. ಉಳಿದ ಟೈಮಿನ ಆಚಾರ ಶಾಸ್ತ್ರ ಒಂದಕ್ಕೆ ಉಪಯೋಗಿಸಿ. ಇನ್ನೊಂದು ನಿಮಗೆ ಹೇಳ್ತೇನೆ, ನಾನು ತುಂಬ ಜನ ಏನು ತಿಳ್ಕೊಂಡಿದ್ದೆ, ನಮ್ಮ 30-40 ತಾಯಿಬಿಟ್ಟಿದೆ ನಮಗೀಗ, ಶಾಸ್ತ್ರ ಓದಿಲ್ಲ, ಇನ್ನು ಓದೋದಕ್ಕಾಗೋದಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಲ್ಯಾಂಗ್ವೇಜ್ ಬರೋದಿಲ್ಲ ಎಪ್ರಿ, ನಿಮ್ಗೆ ಗೊತ್ತಾಗುತ್ತೆ. ಬಟ್ ಥಾಟ್ ಕಂಟೆಂಟ್ ಯಾರಿಗೂ ಬಿಯಾಂಡ್ ರೀಚ್ ಅಲ್ಲ. ಪ್ರತಿಯೊಬ್ಬರು ಕೂಡ ಶಾಸ್ತ್ರ ಓದಲಿಕ್ಕೆ ಬರುತ್ತೆ. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ, ಒಳ್ಳೆ ಬುಕ್ಸ್ ಇಲ್ಲ ನಮ್ಮಲ್ಲಿ, ಅದು ಪ್ರಾಬ್ಲಮ್ ಇದೆ. ಕನ್ನಡದಲ್ಲೇ ಆಗಲಿ ಇಂಗ್ಲೀಷ್ನಲ್ಲಿ ಒಳ್ಳೆ ಬುಕ್ಸ್ ಇಲ್ಲ. ಬಟ್ ಥಾಟ್ ಕಂಟೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಲ್ಯಾಂಗ್ವೇಜ್. ಆದ್ದರಿಂದ ಸಂಸ್ಕೃತ ಬರೆದವರು ಡೋಂಟ್ ವರಿ, ಬಟ್ ಶಾಸ್ತ್ರ ಬರೆದವರು ವರಿ ಮಾಡಬೇಕು. ನೀವು ಶಾಸ್ತ್ರ ತಿಳ್ಕೊಳ್ಳೋದಕ್ಕೆ ಯಾರು ಕೂಡ ದೂರ ಆಗಬಾರ್ದು, ಪ್ರತಿಯೊಬ್ಬರು ಕೂಡ ಶಾಸ್ತ್ರ ಓದಬೇಕು. ಮಧ್ವಾಚಾರ ಸಿದ್ಧಾಂತ ತಿಳ್ಕೊಳ್ಳೋದಕ್ಕೆ ಇನ್ ಅವರ್ ಓನ್ ಲ್ಯಾಂಗ್ವೇಜ್. ಶೇಕ್ಸ್ಪಿಯರ್ ಕನ್ನಡದಲ್ಲಿ ಓದಿದ್ರೆ ಅರ್ಥ ಆಗಲ್ಲೇನೋ, ಅರ್ಥ ಆಗೇ ಆಗುತ್ತೆ. ಇಂಗ್ಲೀಷದ್ದು ಅರ್ಥ ಆಗದೆ ಇರಬಹುದು, ಬಟ್ ಯು ನೋ ಶೇಕ್ಸ್ಪಿಯರ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಮ್. ಅದೇ ಟೈಪ್ ಏನೇ ಸಂಸ್ಕೃತ ಬರದೇ ಹೋದರೂ ಕೂಡ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಧ್ವಾಚಾರ್ಯ. ಆದ್ದರಿಂದ ಮಧ್ವಾಚಾರ ಅರ್ಥ ಮಾಡಿಕೊಳ್ಳಲೇಬೇಕು ಒಂದು ದೃಷ್ಟಿಯಿಂದ, ನಮ್ಮ ನಮ್ಮ ಭಾಷೆಯಲ್ಲಿ ತಿಳ್ಕೊಳ್ಳಾಗಿ ಓದಬೇಕು. ಇನ್ನೊಂದು, ಸಂಸ್ಕೃತ ಬರದೇ ಹೋದರೆ ನಿಮ್ಮ ಲ್ಯಾಂಗ್ವೇಜ್ ಬರೋದಿಲ್ಲ. ಆದರೆ ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ತೀರಿ, ಒಳ್ಳೊಳ್ಳೆ ರ್ಯಾಂಕ್ ತೊಗೊಂಡು ಪಾಸ್ ಮಾಡಿರ್ತೀರಿ, ನಿಮ್ಮ ಮೆಚ್ಯೂರಿಟಿ ಆಫ್ ಬ್ರೈನ್ ಇರುತ್ತಲ್ಲ, ವೆರಿ ಇಂಪಾರ್ಟೆಂಟ್. ತಕ್ಷಣ ಅರ್ಥ ಆಗುತ್ತೆ ನಿಮಗೆ. ಯಾವುದೇ ಸಾಮಾನ್ಯವಾಗಿ ಎಕ್ಸ್ಪೋಜರ್ ಇಲ್ಲದೆ ಇರತಕ್ಕಂಥ ಪಂಡಿತರಿಗಿಂತ ಎಕ್ಸ್ಪೋಜರ್ ಇರತಕ್ಕಂಥ ನೀವು ಮಚ್ ಬೆಟರ್, ಬಿಕಾಸ್ ಯು ನೋ ಸೋ ಮೆನಿ ಥಿಂಗ್ಸ್ ಬೆಟರ್ ದ್ಯಾನ್ ದೇವ್. ಗೊತ್ತಾಯ್ತಾ? ಆಚಾರ್ಯ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಜಗತ್ತಿನ ಬಗ್ಗೆ ಬಿಡುತ್ತು ಜಾಸ್ತಿ ಗೊತ್ತಾದಂತೆ ದೇವ್ರ ಬಗ್ಗೆ ಭಕ್ತಿ ಜಾಸ್ತಿ ಬರುತ್ತೆ ನಮಗೆ. ಆದರೆ ನಾವು ಸುಮ್ಮನೆ ಪುಸ್ತಕ ಓದಿಬಿಟ್ಟು ಅಪ್ಲಿಕೇಶನ್ ಇಲ್ಲದೆ ಹೋದರೆ ಭಕ್ತಿ ಜಾಸ್ತಿ ಬರೋದಿಲ್ಲ. ಎರಡು ಇದ್ದರೆ ನಂಬರ್ ಒನ್, ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಎರಡು ಇಲ್ಲದೆ ಹೋದರೆ ಈ ಸಂಸ್ಕೃತಕ್ಕಿಂತ ಶಾಸ್ತ್ರ ದೊಡ್ಡದಾದ್ದರಿಂದ ಶಾಸ್ತ್ರಜ್ಞಾನ ಹೊಂದಲಿಕ್ಕೆ ತುಂಬ ಇಷ್ಟಪಡಬೇಕು. ಇನ್ನು ಸಾಧ್ಯವಾದ ಸಂಸ್ಕೃತವನ್ನು ಕಲಿಯಿರಿ ಬೇಡ ಅಂತ ಹೇಳೋದಿಲ್ಲ. ಆದರೆ ಸಂಸ್ಕೃತ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಶಾಸ್ತ್ರ ಓದೋದನ್ನು ಬಿಟ್ಟರೆ ಬಹಳ ತಪ್ಪಾಗುತ್ತೆ. ಪ್ರಮಾಣ ಪದ್ಧತಿ ಆಚಾರ್ಯ ಎಷ್ಟು ವಿಷಯ ಹೇಳ್ತಾರೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭಗವದ್ಗೀತೆಯನ್ನು ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ಚೆನ್ನಾಗಿರ್ಲಿಕ್ಕೆ ಬರುತ್ತೆ. ವಯಸ್ಸಾಗ್ತಾ ಆಗ್ತಾ ಹೋದಂತೆ ನಿಮ್ಗೆ ಹೆಚ್ಚು ಆನಂದ ಪಡಲಿಕ್ಕೆ ಬರುತ್ತೆ, ಜಗತ್ತನ್ನು ಹೆಚ್ಚು ಚೆನ್ನಾಗಿ ನೋಡಲಿಕ್ಕೆ ಬರುತ್ತೆ, ತುಂಬ ಸಂತೋಷವಾಗಿರ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾ. ಇವತ್ತಿನ ಒಂದು ಸೌಭಾಗ್ಯ ಅಂದರೆ ಇಡೀ ನಮ್ಮ ಬ್ರಾಹ್ಮಣ ಸಮಾಜ, ವಿಶೇಷ ಮಾಧ್ವ ಸಮಾಜ ಹೆಮ್ಮೆ ಪಡಬೇಕು. ನಮ್ಮ ದೇಶದ ನ್ಯಾಯಾಂಗದ ಅತ್ಯುನ್ನತವಾದ ಹುದ್ದೆ ಅಂದರೆ ಈ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗೋದು. ಅಂಥವ್ರು ನಮ್ಮಲ್ಲಿ ಇವತ್ತು ಬಂದಿದ್ದಾರೆ ಅಂದರೆ ದೊಡ್ಡ ಯೋಗ ಅದು ಒಂದು. ಅದು ನಿಜವಾದ ಅರ್ಥದಲ್ಲಿ ಒಬ್ಬ ಮಾಧ್ವರಿಗೆಲ್ಲ ಭಾಳ ಹೆಮ್ಮೆ, ಅತ್ಯುನ್ನತವಾದಂಥ ಸ್ಥಾನದಲ್ಲಿ ಅವರು ಕೂತಿದ್ದಾರೆ. ಆ ಬಗ್ಗೆ ನಾವು ಹೆಮ್ಮೆ ಎಷ್ಟು ಹೆಮ್ಮೆ ಪಟ್ಟರೂ ಸಾಲದು, ಅದನ್ನು ಉಪಯೋಗ ಮಾಡ್ಕೋಬೇಕು. ನಾವು ಅಂಥವ್ರ ಮಾರ್ಗದರ್ಶನ ಪಡ್ಕೊಳ್ಬೇಕು. ನಿಜವಾಗ್ಲೂ ಹೇಳಿದ್ರೆ ತಗಲೆಲ್ಲ ಹೇಳ್ತಾ ಇರ್ತೇನೆ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಷ್ಟೇನೆ. ಅವರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಒಂದು ಇವತ್ತು ಪ್ರೆಸೆಂಟ್ ವರ್ಲ್ಡ್ಗೆ ನಾವೇನು ಮಾಡಬೇಕು ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಪ್ರೆಸೆಂಟ್ ವರ್ಲ್ಡ್ಗೆ ಎಸ್ಪೆಷಲಿ ಫಾರ್ ದಿ ಯೂತ್ ಏನು ಮಾಡಬೇಕು ಅಂಬುದು ಒಳಗೆ ಗಂಭೀರವಾದ ಸಮಸ್ಯೆ. ಇವತ್ತಿನ ಯೂತೇ ನಾಡಿನ ಇವರಾಗೋದು. ಇವತ್ತು ಯೂತ್ ಆಫ್ ಸ್ಟ್ರೆಂತ್ ಅಂಬುದು ಮೇನ್ ಸ್ಟ್ರೆಂತ್ ಆಫ್ ದಿ ಎಂಟೈರ್ ಕಂಟ್ರಿ. ಅದನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೇವೆ. ಅದ್ರ ಫಲಿತಾಂಶ ಟೆರರಿಸ್ಟ್ ಬರ್ತಾ ಇದ್ದಾರೆ ಅಷ್ಟೇ. ನೀನು 50 ಜನಕ್ಕೆ ಒಂದು ಹಾಕಿದ್ದಾರೆ, ಯಾವ ಭಾಗ್ಯ ಅದು ಒಂದು? ಎಷ್ಟು ಅನ್ಯಾಯ. ಅವರೆಲ್ಲ ಯಾರು ಗೊತ್ತಾ? ಡಲ್ ಪೀಪಲ್ ಅಲ್ಲ, ವೆರಿ ವೆರಿ ಬ್ರೈಟ್ ಅವರೆಲ್ಲ, ಬಟ್ ಪರ್ವರ್ಟೆಡ್ ಅವರೆಲ್ಲ ಕೂಡ. ಈ ಪರ್ವರ್ಷನ್ ಅವಾರ್ಡ್ ಮಾಡಬೇಕು ಅಂತಿದ್ರೆ ಸ್ಪಿರಿಚುಯಾಲಿಸಮ್ ಇದು ಒಳ್ಳೆ ರೆಮಿಡಿ. ಫಿಲಾಸಫಿ ಬಿಟ್ಟರೆ ಮನುಷ್ಯ ಪರ್ವರ್ಟ್ ಆಗೋದು ಅನಿವಾರ್ಯ, ಅವ್ರು ಪರ್ವರ್ಟ್ ಆಗೇ ಆಗ್ತಾನೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಫಿಲಾಸಫಿನ ಒಂದು ತಮ್ಮದೇ ಹಂತದಲ್ಲಿ ಹೇಳ್ತಕ್ಕಂಥ ಅಭ್ಯಾಸ ಮಾಡಬೇಕು. ಮಧ್ವ ಸಿದ್ಧಾಂತವನ್ನು ಸರಿಯಾಗಿ ಹೇಳಬೇಕಾದ್ರೆ ಅದಕ್ಕೊಂದು ಮೆಥಡ್ ಇವತ್ತು ಇವಾಲ್ವ್ ಮಾಡಬೇಕಾಗಿದೆ. ಇವತ್ತಿನ ದಿವಸ ಆಧುನಿಕರಿಗೆ ನೋಯಿಂಗ್ ಸೋ ವೆಲ್ ದಟ್ ದೇ ಡೋ ನಾಟ್ ನೋ ಸಂಸ್ಕೃತ, ಸಂಸ್ಕೃತ ಬರೋದಿಲ್ಲ, ಬಿಟ್ಟುಬಿಡಿ ಅವರನ್ನು, ಅವ್ರಿಗೆ ಹೇಗೆ ತಿಳಿಸ್ಬೇಕು ಯೋಚನೆ ಮಾಡಿ. ಅದು ಪಂಡಿತರಾಗೋದು ಯಾತಕ್ಕೆ ಗೊತ್ತಾ, ಎಜುಕೇಟ್ ಮಾಡಲಿಕ್ಕೆ. ಬಟ್ ಎಜುಕೇಟ್ ಆಗೋದು ಯಾರು, ಕಾಮನ್ ಪೀಪಲ್ಲೇ. ಇವಾಗ ಪಂಡಿತರಾಗಿ ಎಜುಕೇಟ್ ಮಾಡಲಿಲ್ಲ ಕಾಮನ್ ಪೀಪಲ್ ಅಂದರೆ ಇವರು ಪಾಂಡಿತ್ಯ ವೇಸ್ಟ್ ಅಂತ ಅರ್ಥ. ಅಣೆಕಟ್ಟು ಇದೆ, ಎಲ್ಲ ರಿಸರ್ವ್ ಆಯರ್ ಫುಲ್ಲು, ನೋ ಔಟ್ಲೆಟ್ ಅಂದ್ರೆ ತಗೊಂಡು ಏನು ಮಾಡಬೇಕಾಗ, ಆಲ್ ರಿಸರ್ವ್ ಫುಲ್ಲು ಬಟ್ ಔಟ್ಲೆಟ್ಟೇ ಇಲ್ಲ, ಎಲ್ಲ ಸಮುದ್ರಕ್ಕೆ ಹೋಗುತ್ತೆ, ತಗೊಂಡು ಏನು ಮಾಡ್ತೀರಿ? ಆ ರಿಸರ್ವ್ ಕಟ್ಟೋ ಉದ್ದೇಶ ಏನು? ಅದು ಇರಿಗೇಷನ್ ಅನುಕೂಲ ಆಗಬೇಕಲ್ಲ. ಇವತ್ತು ಪಾಂಡಿತ್ಯ ಅಂದರೆ ಒಂದು ಥರ ಇದ್ದಿದ್ದಾಗ ಲೆಕ್ಕ, ಬ್ರಿಡ್ಜ್ ದೊಡ್ಡ ಒಂದು ಸೇತುವೆಗಳಿದ್ದಾಗೆ, ದೊಡ್ಡ ಎಲ್ಲ ಅಣೆಕಟ್ಟುಗಳಿದ್ದಾಗೆ, ಅದ್ರ ಉಪಯೋಗ ಜನಕ್ಕೆ ಬರದೇ ಹೋದರೆ ಟೋಟಲಿ ವೇಸ್ಟ್ ಅದು. ಇವತ್ತು ಆ ಯೋಚನೆ ಮಾಡಿದರೆ ಪಂಡಿತರು ತಯಾರಾಗೋದು ಎಷ್ಟು ಮುಖ್ಯನೋ, ಪಂಡಿತರು ಜಗತ್ತಿ ಮುಟ್ಟಬೇಕು, ಅವರು ಎಲ್ಲರೂ ಬದುಕಬೇಕು. ಇವತ್ತು ರೋಗಿಯೂ ಕೂಡ ಅನ್ನ ತಿನ್ನಬೇಕಲ್ಲ, ಅವನು ಕೋಮಾಷ್ಟಯದಲ್ಲಿದ್ದವನಿಗೆ ಕೂಡ ಡ್ರಿಪ್ಸ್ ಹಾಕಿ ಅವನ ಬದುಕಿಸ್ತಾರೆ, ಕೋಮಾಷ್ಟಯದಲ್ಲಿದ್ದಾನೆ ಸ್ಟಿಲ್ ಡ್ರಿಪ್ಸ್ ಹಾಕ್ತಾರೆ ಅವನಿಗೆ. ಅದೇ ರೀತಿಯೇ ಇವತ್ತು ಎಂಥವರಿಗೂ ಕೂಡ ಜ್ಞಾನ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು. ತೀರ್ಥ ಆದರೆ ಡ್ರಿಪ್ಸ್ ಅಷ್ಟೇ, ಇನ್ನೇನಲ್ಲ. ತೀರ್ಥ ಆದರೆ ಡ್ರಿಪ್ಸ್ ಅಂತೇವಲ್ಲ, ಅದು ಹಾಕಬೇಕಷ್ಟೇ. ಹೇಗಾದರೂ ಹಾಕಿದ್ರೆ ಬದುಕ್ತಾರಷ್ಟೇ. ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಪೋಲಿಯೋ ಡ್ರಾಪ್ಸ್ ಹಾಕಿದ ಮಗು ಕೇಳುತ್ತಾ, ನಾ ಪೋಲಿಯೋ ಡ್ರಾಪ್ಸ್ ಹಾಕ ಅಂತ ಯಾವ ಮಗುನು ಕೇಳೋದಿಲ್ಲ, ಕೇಳಿದ್ರೆ ಇವ್ರು ಗಾಬರಿ ಓಡೋಗ್ಬಿಡ್ತಾರೆ, ಇರೋದೇ ಇಲ್ಲ. ಆ ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕುವ ತಂದೆ ತಾಯಿಗಳ ಕರ್ತವ್ಯ. ಇವತ್ತು ನಮ್ಮ ಮಾಧವರಿಗೆಲ್ಲ ಆನಂದ ತೀರ್ಥದ ಡ್ರಾಪ್ಸ್ ಹಾಕಬೇಕಾಗಿ ದೊಡ್ಡವರ ಕರ್ತವ್ಯ. ಅವ್ರು ಕೇಳೋ ಹೊತ್ತಿಗೆ ವಯಸ್ಸಾಗ್ಬಿಟ್ಟಿರ್ತದೆ ಆಮೇಲೆ. ಸೊ ಅನ್ನೋ ಇಂಗ್ಲಿ ಅವ್ರು ಹಾಕ್ತಾ ಆಮೇಲೆ ಹೇಳ್ತಾರೆ, ಓ ನಮ್ಮ ತಾತ ಅಪ್ಪ ಹಾಕಿದ್ದಕ್ಕೆ ಚೆನ್ನಾಗಿದ್ದೇವೆ ಅಂತ. ಮಗು ಹಾಕ್ಸ್ಬೇಕು ಅಳತ್ತು ಬೇರೆ ಜೊತೆಗೆ, ಕೇಳೋದಿಲ್ಲ ಅಲ್ಲ ಹಾಕ್ತಾರೆ ಅಳತ್ತು ಜೊತೆಗೆ. ನಮ್ಮ ಹುಡುಗರು ಅಳತ್ತಾರೆ, ಶಾಸ್ತ್ರ ಓದು ಹತ್ತು ಬಿಡ್ತಾರೆ, ಜೋರಾಗಿ ಹತ್ತು ಬಿಡ್ತಾರೆ. ಹತ್ರ ನಿರಾಶೆ ಆಗಬಾರದು. ಅವ್ರು ಬಲಾತ್ಕಾರ ಮಾಡಿ ದಿವಸಕ್ಕೆ ಒಂದೊಂದು ಗಂಟೆ ಎರಡು ಗಂಟೆ ಬೇಡ, ಹತ್ತು ನಿಮಿಷ ಸಾಕು, ಅಥವಾ ವೀಕ್ಲಿ ಒನ್ಸ್ ನೀವು ಸರಿಯಾಗಿ ಕೇಳಿ ಓದಿ, ಮತ್ತೆ ಮನಸ್ಸು ತುಂಬ ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ. ಮಧ್ವಾಚಾರ ಸಿದ್ಧಾಂತ ಹಾಗಿದ್ದಿದ್ದಕ್ಕೇನೆ ಇವತ್ತು ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ವಾದಿರಾಜರು, ರಘುತ್ತಮ ಸ್ವಾಮಿಗಳು, ಜಯತೀರ್ಥರಂತ ವಿಶ್ವ ಮಹಾ ದೊಡ್ಡ ಟೀಕಾಕಾರರು ಬಂದಿದ್ದು ಯಾತಕ್ಕೋಸ್ಕರ, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ್, ಎಷ್ಟು ಜನ ಇದ್ದಾರೆ. ಫಾರ್ ಇಂಟ್ರೆಸ್ಟಿಂಗ್ ಸೇಕ್ ನೀವಿಗೆ ಬೇರೆ ಮತಗಳು ಇಷ್ಟ ಎಷ್ಟು ಜನ ಬಂದರೆ ಹುಡುಕಿ ನೋಡಿಬೇಕಾದ್ರೆ, ಬೇರೆ ಮತದ ಹಿಸ್ಟ್ರಿ ತಗೊಂಡು ಓದಿ. ನಮ್ಮಲ್ಲಿ ಬಂದಷ್ಟು ಜ್ಞಾನಗಳು ಬೇರೆ ಮತದಲ್ಲಿ ಬಂದಿದ್ದಾರೆ, ಯೋಚನೆ ಮಾಡಿ. ಏ ನಮ್ಗೆ ಬಂದೇ ಇಲ್ಲ ಬೇರೆ ಜ್ಞಾನಗಳು ಯಾರು ಕೂಡ. ಅವ್ರ ಮತಾಚಾರ್ಯರೇ ನಮ್ಮ ಫಾಲೋಯರ್ಸಿಗೆ ಈಕ್ವಲ್ ಆಗಲು ಸಾಧ್ಯತೆ ಇಲ್ಲ. ಅಂತ ದೊಡ್ಡ ದೊಡ್ಡ ಜ್ಞಾನಗಳನ್ನ ಇಟ್ಕೊಂಡ್ಬಿಟ್ಟು ನಾವು ದುಃಖ ಪಡೋಕ್ಕಾಗಬಾರದು. ಅದಕ್ಕೋಸ್ಕರ ಇವತ್ತು ಏನು ಮಾಡಬೇಕು ಅಂಬೋದನ್ನು ಆದಷ್ಟು ಬೇಗ ವಿಚಾರ ಮಾಡಬೇಕಾದ್ರೆ ಸಮರ್ಥರ ನೇತೃತ್ವ ಬೇಕು. ಎಬ್ಬನ್ ವೆಂಕಟಾಚಲಯ್ಯನವರು ಬಹಳ ಸಮರ್ಥರಾಗಿದ್ದಾರೆ. ದೇಶದ ಅತ್ಯುನ್ನತ ಕಮಿಟಿಯಲ್ಲಿ ದೇಶ ಉಪಯೋಗ ಮಾಡಿಕೊಂಡಿದೆ, ಮತ ಉಪಯೋಗ ಮಾಡಿಕೊಂಡು ಅದೇ ಆಶ್ಚರ್ಯ. ದೇಶನ ಅವ್ರ ಪ್ರಯೋಜನ ತಗೊಳ್ತಾ ಇದೆ, ಆದರೆ ನಮ್ಮದೇ ಜನ ತಗೊಳ್ತಾ ಇಲ್ಲ. ತಗೋಬೇಕಲ್ಲ, ಏನು ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ನಾಲ್ಕಾರು ಜನ ಅಂಥ ಶ್ರೇಷ್ಠ ವ್ಯಕ್ತಿಗಳು ಸೇರಿ ನಮ್ಮ ಹುಡುಗರಿಗೆ ಎಸ್ಪೆಷಲಿ ಯಾವ ರೀತಿಯಲ್ಲಿ ಸಿದ್ಧಾಂತವನ್ನು ಹೇಳಬೇಕು, ಯಾವ ರೀತಿಯಲ್ಲಿ ಗೀತಾದಿ ತತ್ವಗಳನ್ನು ಹೇಳಬೇಕು ಅಂತ ತಿಳಿಸಿಕೊಟ್ರೆ ಬಹಳ ಅಪೂರ್ವವಾದಂಥ ಉಪಯೋಗಕಾರವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದೆ ನಡೆಯುತ್ತೆ. ಪ್ರಸಂಗ ಮುಂದೆ ಏನೇ ಹೇಳಿಬಿಡ್ತೇನೆ, ಮುಂದೆ ಒಂದು ಕಾರ್ಯಕ್ರಮ ಇದೆ, ನಿಮ್ಮ ಇಂಟರಾಕ್ಷನ್ ಸೆಷನ್ ಆದ ಮೇಲೆ ಒಂದು ಕಾರ್ಯಕ್ರಮ ಇದೆ. ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು, ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ವಿಶೇಷವಾಗಿ ಕಿರಿಯ ಸ್ವಾಮಿಗಳು ವಿಶ್ವ ಪ್ರಸನ್ನತೀರ್ಥ ಸ್ವಾಮಿಗಳವರು ಗೋ ಸಂರಕ್ಷಣೆಗೆ ಒಂದು ಹೊಸ ಯೋಜನೆ ಹಾಕ್ಕೊಂಡಿದ್ದಾರೆ. ಉಡುಪಿ ಹತ್ರ ನೀಲಾವರ ಅಂತ ಒಂದು ಊರಿದೆ, ಆ ಊರಿನ ಹತ್ತಿರ ಒಂದು ಇವತ್ತು ಒಂದು 700 ಹಸುಗಳನ್ನು ಸಾಕ್ತಾ ಇದ್ದಾರೆ. 700 ಹಸುಗಳನ್ನು ಒಳ್ಳೆ ರೀತಿ ಇನ್ನೊಂದು ಕಡೆ ಇನ್ನೊಂದು 2 ಸೆಂಟರ್ ಮಾಡ್ಕೊಂಡಿದ್ದಾರೆ, ಅಲ್ಲೊಂದು 100, ಇಲ್ಲೊಂದು 700, ಒಟ್ಟು 800 ಗೋವುಗಳನ್ನು ಸಾಕ್ತಾ ಇದ್ದಾರೆ. ಆ ಗೋವುಗಳಲ್ಲಿ 2 ಭಾಗ, ಕೆಲವು ಗೋವುಗಳು ದಾನ ಕೊಟ್ಟು ಗೋವುಗಳು ಚೆನ್ನಾಗಿರುತ್ತೆ, ಅದು ಹೆಚ್ಚು ಗೋವುಗಳೆಲ್ಲ ಈ ಕಸಾಯಕಾರಿಗೆ ಸ್ಲಾಟರ್ ಹೌಸ್ಗೆ ಹೋಗ್ತಾ ಇರುತ್ತೆ. ಇವ್ರು ಹೋಗಿ ದಾರಿಯಲ್ಲಿ ನಿಲ್ಲಿಸಿ ಹಿಡ್ಕೊಂಡ್ಬಿಡ್ತಾರೋ ಅವ್ರನ್ನ, ತಂದ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಪಾಪ ಎಷ್ಟು ಕೈ ಇಲ್ಲ ಕಾಲಿಲ್ಲ ಅಂತ ಹಸುಗಳು ಉಂಟು ಬೇಕಾದಷ್ಟು, ಅಲ್ಲೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೈಲೆಂಟಾಗಿ ಮಾಡ್ತಿದ್ದಾರೆ ಕೆಲಸನ, ವಿಶೇಷವಾಗಿ ಕೊಡದೇನೆ ತಮ್ಮಿಂದ ಸಾಧ್ಯ ಆಗಬೇಕು. ಅದಕ್ಕೆ ಸ್ವಾಮಿಗಳಿಗೆ ಕಂಡಾಗಿ ಹೇಳಿಕೊಂಡೆ ನಾವು, ಸ್ವಾಮಿ ಚಿಕ್ಕ ಮಟ್ಟದಲ್ಲಾದ್ರೂ ಪ್ರಯೋಜನ ಇದೆ, ದೊಡ್ಡ ಮಟ್ಟದಲ್ಲಿ ಆಗಬೇಕು. ಬರೀ 100 ಗೋವುಗಳನ್ನು ಸಾಧಿಸಿದ್ರೆ ಸಾಲದು, 1,000-2,000 ಸಾಕಿದ್ರೆ ಸಾಲದು. ಮುಖ್ಯವಾಗಿ ಜನಗಳಲ್ಲಿ ನಾವು ಎಷ್ಟೇ ಸಾಕಿದ್ರೆ ಲಿಮಿಟೇಷನ್ ಇದೆ, ಜನಗಳನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಅವೇರ್ನೆಸ್. ನಾವು ಅಡುಗೆ ಊಟ ಹಾಕೋದು ಬೇರೆ, ಊಟ ಸಂಪಾದನೆ ಮಾಡೋ ಮೆಸೇಜ್ ಹೇಳ್ಕೊಡೋದು ಬೇರೆ. ಬಂದಾಗೆಲ್ಲ ಜ್ಯೂಸ್ ಮಾಡ್ಕೋದು ಕುಡಿತಾನೆ ಕೂತಿರ್ತಾನೆ, ಉಪಯೋಗ ಇಲ್ಲ. ಜ್ಯೂಸ್ ಹೇಗೆ ಮಾಡಬೇಕು ಹೇಳ್ಕೊಟ್ಟೆ ಅವನೇ ಮಾಡ್ಕೋತಾನೆ ಆ ಥರ. ಇವತ್ತು ನೀವು ಅನ್ನ ಕೊಡಬೇಡಿ, ಅನ್ನ ಸಂಪಾದನೆ ಮಾಡೋ ಜ್ಞಾನ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಗೋವುಗಳನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಭಾವನೆ ಎಲ್ಲರಿಗೂ ಬರಬೇಕು, ನಮ್ಮ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಆಗಬೇಕು ನಮ್ಮ. ಇವತ್ತು ತುಂಬ ಜನಕ್ಕೆ ಗೊತ್ತಿಲ್ಲ, ನಮ್ಮ ಬೆಂಗಳೂರು ಒಂದರಲ್ಲೇನೆ ಒಂದು ದಿವಸಕ್ಕೆ 3,000 ಗೋವುಗಳನ್ನು ಕೊಲ್ತಾನೆ ಅಂತಾರೆ. ಬೆಂಗಳೂರು ಒಂದರಲ್ಲಿ 3,000 ಗೋವುಗಳನ್ನು, ಅವು ಯಾವ ಗೊತ್ತಾ, ಮುದಿ ಗೋವುಗಳಲ್ಲ, ಗಟ್ಟಿಮುಟ್ಟಾಗಿರೋ ಗೋವುಗಳನ್ನ ಕೊಂದು ಹಾಕಿಬಿಡ್ತಾರೆ. ಇನ್ನೂ ಒಂದು ಕರು ಹಾಕಿದ್ರೆ ಅಂತ ಗೋವುಗಳನ್ನ ಕೊಂದು ತಿಂದು ಹಾಕಿಬಿಡ್ತಾರೆ ದಿವಸಕ್ಕೆ. ಅಂದರೆ ವರ್ಷಕ್ಕೆ ಎಷ್ಟಾಗುತ್ತೆ, ಇದೇ ಗುಣದ ಎಷ್ಟಾಗ ಲೆಕ್ಕ ಹಾಕಿರೋಣ. ನಮ್ಮ ದೇಶದೊಳಗೆ ಮೂವತ್ತಾರು ಸಾವಿರ ಥ್ಯಾಟರ್ ಹೌಸಸ್ ಇದೆ ಅಂತ, 36,000. ಜಸ್ಟ್ ಇಮ್ಯಾಜಿನ್ ಮಾಡಿ, ಅದರಲ್ಲಿ ಒಂದೊಂದು ಗೋವು ಕೊಂದ್ರು ಕೂಡ 36,000 ಗೋವು ಹೋಗುತ್ತೆ. ಒಂದೊಂದು ಕೊಲ್ಲೋದಿಲ್ಲ, ಸಾವಿರಗಟ್ಟಲೆ ಕೊಂದು ಹಾಕ್ತಾರೆ. ಇಂದು ಕೋಟಿಗಟ್ಟಲೆ ಗೋವುಗಳನ್ನು ಕೊಂದು ಹಾಕ್ತಾ ಇದ್ದಾರೆ. ನಮಗೆ ಗೋವುಗಳ ಹಾಲು ಬೇಕು, ಗೋವುಗಳು ಬೇಡ ಅನ್ನೋ ಒಂದು ದುರಂತ ನಮ್ಮಲ್ಲಿ ಬಂದಿದೆ. ಬಹಳ ತಪ್ಪದು ಅಂತ ಇವತ್ತು ಗೋವುಗಳನ್ನು ಮಾತೆಯಿಂದ ಕರೀತಾರೆ. ತಮಾಷೆಗೊಂದು ಮಾತು ಹೇಳಿದ್ದಾರೆ, ತಾಯಿ ಹಾಲು ಶ್ರೇಷ್ಠನೋ ಗೋವಿನ ಹಾಲು ಶ್ರೇಷ್ಠನೋ ಅಂತ ಕೇಳಿದರೆ, ತಾಯಿ ಹಾಲು ಶ್ರೇಷ್ಠ ಆದರೆ ಅದು ಈಕ್ವಲೆಂಟ್ ಅಂದರೆ ಗೋ ಹಾಲು ಒಂದೇ. ಇನ್ನೂ ಆಶ್ಚರ್ಯ, ತಾಯಿ ಹಾಲು ಕುಡಿಯೋದು ಎಷ್ಟು ಪುರಾಣದಲ್ಲಿ ಹೇಳ್ತಾರೆ, ತಾಯಿ ಹಾಲು ಉಪಯೋಗ ಒಂದು ವರ್ಷ ಮ್ಯಾಕ್ಸಿಮಮ್ ಅಷ್ಟೇನೆ. ಗೋವಿನ ಹಾಲು ಜೀವನ ಪೂರ್ತಿ ಬರುತ್ತೆ ಅಂದರೆ ಅದಕ್ಕೆ ಗೋಮಾತೆ ಅಂತ ಕರೀತಾರೆ. ಭೂಮಾತೆ ಇರೋ ಜಾಗ, ಗೋಮಾತೆ ಕೊಡ ಆಹಾರ. ನಮ್ಮ ಪಾತೆ ದೇಹ ಕೊಟ್ಟವಳು, ದೇಹ ಕೊಟ್ಟ ತಾಯಿ ಇಲ್ಲದೇ ಇರಬಹುದು, ಗೋಮಾತೆ ಇದ್ದೇ ಇದ್ದಾಳೆ ಇವತ್ತಿನ ದಿವಸ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗೋವನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಭಾವನೆಯನ್ನು ಪ್ರತಿಯೊಬ್ಬರು ತಂದುಕೋಬೇಕು. ಅದು ನೀವಂತೂ ಸಮರ್ಥರಿರ್ತೀರಿ. ಗೋವುಗಳ ಸಂರಕ್ಷಣೆಗೆ ಆರ್ಥಿಕ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಯಲ್ಲೂ ಪಾಲ್ಗೊಳ್ಬೇಕಾಗತ್ತೆ. ನೀವು ಮಾಡಿ ಜೊತೆಗೆ ಗೋಕೈನ ಮಾಡಿಸಿ, ಅದಕ್ಕೋಸ್ಕರ ಸ್ವಾಮಿಗಳವರು ಒಂದು ಸಿ ಡಿ ಮಾಡಿಸಿದ್ದಾರೆ, ಅವರು ಗೋಶಾಲೆ ಸಿ ಡಿ ಮಾಡಿಸಿದ್ದಾರೆ. ಅದರ ಲೆಕ್ಚರ್ಸ್ ಇದೆ, ದೊಡ್ಡ ಸ್ವಾಮಿಗಳು ಮಾತು ಇದೆ, ಚಿಕ್ಕ ಸ್ವಾಮಿಗಳು ಮಾತು ಇದೆ, ಒಂದು ಪ್ರವಚನನೂ ಇದೆ. ಅದನ್ನೆಲ್ಲ ತಗೊಂಡು ನೀವು ಓದಿ, ಅದನ್ನು ಇನ್ನೊಬ್ಬರಿಗೆ ಕೇಳಿಸಿ. ಗೋವುಗಳ ಸಂರಕ್ಷಣೆ ನಿಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗ. ಗೋದಾನ ಅಂಬುದು ಆಪ್ಷನ್ ಅಲ್ಲಲ್ಲ, ದಟ್ ಇಸ್ ಕಂಪಲ್ಸರಿ ಅಂತ ಹೇಳ್ತಾರೆ. ನಾವು ಮಾಡ್ತಕ್ಕಂಥ 16 ದಾನಗಳಲ್ಲಿ ಗೋದಾನ ಕಂಪಲ್ಸರಿ ದಾನವಾದ್ದರಿಂದ ಪ್ರತಿಯೊಬ್ಬರು ಮಾಡಲೇಬೇಕಾದ್ದರಿಂದ ಆ ಗೋದಾನದ ಸಿ ಡಿ ಈಗ ನಮ್ಮ ಮಾನ್ಯ ವೆಂಕಟಾಚಾರ್ಯನವರು ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ವಲ್ಪತ್ತಿಗೆ. ಅದರ ಉಪಯೋಗವನ್ನೆಲ್ಲರೂ ಪಡ್ಕೊಳ್ಳಿ, ಅದನ್ನು ಸಂಭಾಜನೆಗಳಿಗೆ ತಿಳಿಸಿ, ಗೋವುಗಳ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಗೋವುಗಳನ್ನು ಪೂಜೆ ಮಾಡೋಕ್ಕಾಗಬೇಕು. ನಾವು ಎಲ್ಲ ದೇವತೆಗಳನ್ನು ಒಂದೇ ಕಡೆ ಕಾಣಬೇಕು ಅಂದರೆ ಗೋವುಗಳಲ್ಲಿ ಕಾಣಿ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳನ್ನು ಒಂದೇ ಕಡೆ ಕಾಣಬೇಕು ಅಂದರೆ ಅಧಿಷ್ಠಾನ ಗೋವುಗಳು ಅಂತ ಭಾಗವತ ಪುರಾಣದಲ್ಲಿ ಬರುತ್ತೆ. ಗೋವುಗಳಿಗೇನು ತುಂಬ ಅದಕ್ಕೇನು ಮೈಸೂರು ಪಾಕ್ ಕೊಡಬೇಡಿ, ನೀವು ಕಾಸಿ ಹಾಲು ಹಾಕಬೇಡಿ, ಬರೀ ಒಂದಿಷ್ಟು ಹುಲ್ಲು ನೀರು ಅಷ್ಟೇ. ಬಹುಶಃ ಸಿಂಪ್ಲೆಸ್ಟ್ ಪಾಸಿಬಲ್ ನಮಗೆ ಆತಿಥ್ಯ ಮಾಡಲಿಕ್ಕೆ ಬರೋದು ಗೋವುಗಳಿಗೆ. ಉಪಯೋಗ ಬರೋದು ಮಾತ್ರ ಒಂದು ಗೋವಿಗೆ ಒಂದು ಮುಷ್ಟಿ ಅಕ್ಕಿನೋ ಬೆಲ್ಲನೋ ಅಥವಾ ಒಂದಿಷ್ಟು ಹುಲ್ಲೋ ಕೊಟ್ಟುಬಿಟ್ರೆ ಎಷ್ಟು ಪುಣ್ಯ ಬರುತ್ತೆ ಅಂದರೆ ಪುರಾಣಗಳಲ್ಲಿ ಹೇಳ್ತಾರೆ, 100 ಜನ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿದರೆ ಎಷ್ಟು ಪುಣ್ಯ ಬರುತ್ತೋ, ಒಂದು ಗೋವಿ ಮುಷ್ಟಿ ಅಕ್ಕಿ ಕೊಟ್ಟರೆ ಅಷ್ಟು ಪುಣ್ಯ ಬರುತ್ತೆ. ಇಮ್ಯಾಜಿನ್ ಮಾಡಿ ನೋಡೋಣಂತೆ, ಬ್ರಾಹ್ಮಣ ಒಳಗೆ ಕರಿಬೇಕು, ಏನೇನೋ ಮಾಡಬೇಕು, ಬಡಿಸ್ಬೇಕು, ಬೈಕೊಂಡು ಹೋಗ್ತೇನೆ ಸರ್ ತಾಕಲಿಲ್ಲ ಅಂತೇಳಿ, ಇದು ಯಾವ ಪ್ರಶ್ನೆಯೂ ಇಲ್ಲ. ಆದರೆ ಇನ್ನೊಂದು ಉಪಾಯ, ಒಂದು ಗೋವಿಗೆ ಮುಷ್ಟಿ ಅಕ್ಕಿ ಕೊಟ್ಟರೆ 100 ಜನ ಬ್ರಾಹ್ಮಣಿಗೆ ಊಟ ಹಾಕಿದ್ರೆ ಪುಣ್ಯ ಬರುತ್ತೆ ಅಂತೇಳಿ ಬ್ರಾಹ್ಮಣ ಭೋಜನ ಕ್ಯಾನ್ಸಲ್ ಮಾಡಬೇಕು ಅಂತ ಅಭಿಪ್ರಾಯ ಇಲ್ಲ ಅದಕ್ಕೆ. ಪ್ಲಸ್ ಆದರೂ ಮಾಡಿ, ಎರಡೆರಡಾಗುತ್ತೆ, ಭಾಳ ಒಳ್ಳೆಯದಾಗುತ್ತೆ. ಗೋವುಗಳಲ್ಲಿ ಒಂದು ನಮ್ಮನ್ನು ಒಂದು ಸಂರಕ್ಷಣೆ ಮಾಡಬೇಕಾದ ರೀತಿ ಭಾಳ ದೊಡ್ಡದು. ಇನ್ನೂ ಭಾಳ ಜನ ಗೊತ್ತಿಲ್ಲ, ಗೋವುಗಳ ಸ್ಲ್ಯಾಟರ್ ಹೋಗಿ ಹೋಗ್ತಾರಲ್ಲ, ಕೊಲ್ಲೋದೇ ಭಾಳ ತಪ್ಪು, ಬಿಟ್ಬಿಡಿ. ನೀವು ನೋಡಿರಬೇಕು ಹೇಗೆ ಓದ್ತಾರೆ ಅಂತ ಗೊತ್ತಾವನ. ಒಂದು 100 ಗೋವುಗಳನ್ನು ಒಂದೇ ಮೂಗಿನಲ್ಲಿ ಕೊಡಿಸ್ತಾರಂತೆ, ಹಗ್ಗನ ಒಂದು ಪೂರ್ತಿ ಮೂಗು ದಾರ ಹಾಕ್ತಾರೆ. ಎಲ್ಲ ಗೋವುಗಳಿಗೆ ಕಾಮನ್ ಅದು, ಊದಕ್ಕೆ ಒಂದು 700 ಮೀಟರ್ಸು ಎಲ್ಲ ಮೂಗುಗಳನ್ನು ಸೇರಿಸಿಬಿಡೋದು, ಅದನ್ನು ಇದು ಕಟ್ಟೋದು, ಜೋರಾಗಿ ಹೊಡ್ಕೋತಾ ಹೋಗೋದು, ಬಿದ್ದುಬಿಡುತ್ತವೆ, ಬಿದ್ದರೆ ಮತ್ತೆ ಹೊಡೆಯೋದು, ಮೂಗು ರಕ್ತ ಸೋರ್ತಾ ಇರುತ್ತೆ, ಒದ್ದಾಡ್ತಿರುತ್ತೆ, ಕಾಲು ಮುರಿಯುತ್ತೆ, ಹೇಳ್ಕೊಂಡು ಹೋಗೋದು, ಲಾರಿಗಳಲ್ಲಿ ಪ್ಯಾಕ್ ಮಾಡಿ ಡಂಪ್ ಮಾಡಿಬಿಡೋದು ಒಂದು ಕಡೆ. ಲಾರಿಗಳಲ್ಲಿ ಒಂದು ವೇಳೆ ಒಂದು ಮಂಗಿಸಿಬಿಡ್ತಾರಂತೆ. ಎಂಥ ಪಾಪಿಗಳಿರಬೇಕು, ಬಹುಶಃ ರಾಕ್ಷಸರು ಅಂದರೆ ಇದಕ್ಕಿಂತ ದೊಡ್ಡ ರಾಕ್ಷಸಿಗೆ ಚಾನ್ಸಸ್ಸೇ ಇಲ್ಲ. ಒಯ್ದು ಕೊಂದು ಹಾಕ್ತಾರೆ ಅಂತ ಕೇಳಿದರೆ ಎಷ್ಟು ಅಪಾಯ. ಕೊಲ್ಲೋದು ಮೊದಲನೇ ತಪ್ಪು, ಇದಂತೂ ಭಯಂಕರವಾದಂಥ ಸಾವು ತಂದು ಕೊಡ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ದೋಷ ಇಲ್ಲ. ಅದೆಲ್ಲ ನಾವು ಮಾಡಬೇಕಾದ್ರೆ ನಾವು ಎಜುಕೇಟ್ ಆಗಬೇಕು ಫಸ್ಟು. ಕಲ್ಲು ನೋಡಿದ್ರೆ ಪ್ರೊಟೆಸ್ಟ್ ಮಾಡಿದಾಗಲ್ಲ, ಎಜುಕೇಟ್ ಆದರೆ ಪ್ರೊಟೆಸ್ಟ್ ಆದಾಗ ಲೆಕ್ಕ. ಗೋವುಗಳನ್ನು ಸಂರಕ್ಷಣೆ ಯಾತಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಗೋವುಗಳಿಗೆ ಏನೇನು ಬೇಕಾಗತ್ತೆ ಎಲ್ಲ ವಿವರಗಳನ್ನು ಕೊಡ್ತಕ್ಕಂಥ ಸಿ ಡಿ ಅದು, ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ, ಅದರಲ್ಲಿ ಭಾಗವಹಿಸಿ. ಯಾವುದು ವಿರಾಮ ಎಷ್ಟೊತ್ತು ಬೇಕು? 5 ಈಗ ಎಷ್ಟೊತ್ತು ಬೇಕು? ಹಾಂ, 5 ಒಂದು 5 ನೀವು ವಿಶ್ರಾಂತಿ ತಗೊಂಡ್ಬಿಟ್ಟು ಬರ್ಬೋದು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.
ಅದ್ಭುತವಾದ ಪ್ರವಚನ ನೀಡಿದ, ಬಹಳ ಸ್ಫೂರ್ತಿದಾಯಕವಾದ ಪ್ರವಚನ ನೀಡಿದ ಆಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿ ನಮನಗಳನ್ನು ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಒಂದು ಮುಖ್ಯವಾದ ಸೂಚನೆ ಇದೆ.